ಅಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲೂ ಮತ್ತೆ ನಮ್ಮ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ತಂದೆಯ ದೇವರು ಈ ದಿನ ಈ ಮುಂದೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದನ್ನ ತಂದೆಯ ದೇವರಿಗೆ ನಾನು ತುಂಬಾ ಧನ್ಯವಾದ ಉಳ್ಳವನಾಗಿದ್ದೀನಿ. ಇನ್ನ ಪ್ರೀತಿಯಾದಂತ ಸಹೋದರ ಸಹೋದರರೇ, ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಒಂದು ಎರಡನೇ ಬರುವಿಕೆ ಯಾವಾಗಾಯ್ತು ನೋಡ್ಬೇಕಂದ್ರೆ 1874 ಇಸ್ವಿಯಲ್ಲಿ ಏನಾಯ್ತು, ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಇನ್ವಿಸಿಬಲ್ ಪ್ರೆಸೆನ್ಸ್ ಏನಾಗಿದೆ, ಶುರು ಆಗಿದೆ ಅಂತ ನಾವೆಲ್ಲ ಸಾಮಾನ್ಯವಾಗಿ ನಂಬ್ತೀರಿ ಅಲ್ವಾ. ನೋಡ್ಬೇಕಾದ್ರೆ ಈ ಒಂದು 1874ನಲ್ಲಿ ಅವರ ಒಂದು ಆಳ್ವಿಕೆ ಶುರು ಆಗೋದಕ್ಕೆ ಮುಖ್ಯವಾಗಿ ಏನ್ ಕಾರಣ ನೋಡ್ಬೇಕಾದ್ರೆ, 1874ನಲ್ಲಿ ಏನಾಯ್ತು ಅಂದ್ರೆ ಯೇಸು ಕ್ರಿಸ್ತನ ಒಂದು ಬರುವಿಕೆ ಆ ಒಂದು ಸಮಯದ ಆಗೋಕ್ಕೂ ಮುಂಚೆ ಏನಾಯ್ತು ಅಂದ್ರೆ 6,000 ವರ್ಷದ ಒಂದು ಪಾಪದ ಆಳ್ವಿಕೆ ಏನಾಯ್ತು ಅಲ್ಲಿ ಅಲ್ಲಿ ಅಂತ್ಯ ಆಯ್ತು ಅಂತ ನೋಡ್ತೀವಿ ಅಲ್ವಾ. ಅದು ನೋಡ್ಬೇಕಾದ್ರೆ 1874ನೇ ಇಸ್ವಿಯಲ್ಲಿ 6,000 ವರ್ಷ ಎಂಡ್ ಆಯ್ತು, ಅಲ್ಲಿ ಏನಾಗಿದೆ ಅವರ ಒಂದು ಆಳ್ವಿಕೆ ಶುರು ಆಗಿದೆ ಅಂತ ಅಂತೀರಿ ಅಲ್ವಾ. ಇದು ನೋಡಬೇಕಾದ್ರೆ ಇದು ನಮ್ಗೆ ವ್ಯೂಸ್ ಹೆಂಗೆ ಬಂತು ಅಂತ ನೋಡ್ಬೇಕಾದ್ರೆ ನಮ್ಮ ಸಹೋದರಂತ ರಸಲ್ ಅವರ ಮುಖಾಂತರ ನಮ್ಗೆ ಮುಖ್ಯವಾಗಿರುವಂತಹ ಒಂದು ಪಾಯಿಂಟ್ಸ್ ಗಳು ನಮ್ಗೆ ಗೊತ್ತಾಗಿದೆ, ಅದನ್ನ ಎರಡನೇ ವಾಲಿಂದ ಅವ್ರು ಬರೆದಿದ್ದಾರೆ ಅಲ್ವಾ. ಆದ್ರೆ ಇವತ್ತು ನೋಡ್ಬೇಕಾದ್ರೆ ನಮ್ಮ ನಡುವೆನೆ ಏನಾಗಿದೆ ಅನೇಕ ಒಂದು ಭಿನ್ನಾಭಿಪ್ರಾಯಗಳು ಉಂಟು ಅಲ್ವರ. ಅಂದ್ರೆ 6,000 ವರ್ಷ ಬಂದ್ಬಿಟ್ಟು 1874 ಇಸ್ವಿಯಲ್ಲಿ ಅಂತ್ಯ ಆಗಿಲ್ಲ, ಅದು ಬಂದ್ಬಿಟ್ಟು 2043ರಲ್ಲಿ ಏನಾಗ್ತದೆ ಅದು ಅಂತ್ಯ ಆಗ್ತದೆ ಅಂತಂದ್ಬಿಟ್ಟು ಕೆಲವು ಜನ ಹೇಳ್ತಾರೆ ಸಜೆಷನ್ಸ್ ಅಲ್ವರ. ಸರಿ, ಕರ್ತನೆ ಪ್ರಿಯರೇ, ಇವಾಗ ನಮ್ಮನ್ನೇ ಈ ತರ ಒಂದು ಎರಡು ಅಭಿಪ್ರಾಯಗಳಿತ್ತು ಅಂತಂದ್ರೆ ನಾವು ಯಾರ್ದ ನಂಬೋದು? ಕರ್ತನೆ ಪ್ರಿಯರೇ, ಮೊದಲನೇ ತೆಸಲೋನಿಕ 5:21 ಏನ್ ಬರ್ತಾರೆ ಅಂತಂದ್ರೆ ಎಲ್ಲ ವಿಚಾರಗಳನ್ನ ನಾವೇನ್ ಮಾಡ್ಬೇಕಂತೆ, ಪರಿಶೋಧಿಸ್ಬೇಕಂತೆ. ಪರಿಶೋಧಿಸಿ ಒಳ್ಳೇದು ಯಾರು ಅಂತಂದ್ಬಿಟ್ಟು ಅದನ್ನ ದೃಢವಾಗಿ ಏನ್ ಮಾಡ್ಬೇಕಂತೆ ಹಿಡ್ಕೊಬೇಕು ಅಂತ ಹೇಳ್ತಾರೆ. ಹಂಗಂದ್ರೆ ಕರ್ತನೆ ಪ್ರಿಯರೇ, ಇದು ಸರಿನಾ ಅದು ಸರಿನಾ, ನಾವ್ ಇವತ್ತೇನ್ ಮಾಡೋದಂದ್ರೆ ಸ್ಕ್ರಿಪ್ಚರ್ಸ್ ಪ್ರಕಾರ ಸ್ವಲ್ಪ ರೀಸನಿಂಗ್ ಮಾಡ್ಬಿಟ್ಟು ಅದರ ನಾವೇನ್ ಮಾಡೋಣ, ಆಲೋಚನೆ ಮಾಡ್ಬಿಟ್ಟು ಯಾವ್ದು ಸತ್ಯ ಅದನ್ನೇ ಮಾಡೋಣ ದೃಢವಾಗಿ ಇಟ್ಕೊಳ್ಳೋಣ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನೆ ಪ್ರಿಯರೇ, ಈ ಒಂದು ಕಾಲಗಣನೆ ಬಗ್ಗೆ ನೋಡ್ಬೇಕಾದ್ರೆ ನಿಮ್ಗೆ ಎರಡು ಒಂದು ವ್ಯೂಗಳಿದೆ. ಸಹೋದರ ಅಂತ ರಸಲ್ ಪ್ರಕಾರ ಅಂದ್ರೆ ನಾವು ನಂಬಿರೋ ಪ್ರಕಾರ ನೋಡ್ಬೇಕಾದ್ರೆ 6,000 ವರ್ಷದ ಒಂದು ಪಾಪದ ಆಳ್ವಿಕೆ 1874ನೇ ಇಸ್ವಿಲಿ ಏನಾಯ್ತು ಅಂತ್ಯ ಆಯ್ತು ಅಂತ ನೋಡಿದಿರಿ ಅದರ. ಅದೇ ಇವಾಗ ನೋಡ್ಬೇಕಾದ್ರೆ ಕೆಲವೊಂದು ಏನಂತಾರೆ, ಕೆಲವೊಂದು ಜನರು ಏನ್ ಅಭಿಪ್ರಾಯ ಅಂತ ಹೇಳ್ತಾರೆ, ಈ 6,000 ವರ್ಷದ ಆಳ್ವಿಕೆ 2043ನೇ ಇಸ್ವಿಲಿ ಏನಾಗ್ತದೆ ಅಂತ್ಯ ಆಗ್ತದೆ ಅಂತಂದ್ಬಿಟ್ಟು ಕೆಲವು ಜನ ಹೇಳ್ತಾರೆ ಅಲ್ವರ. ಸರಿ, ಹಂಗಿರ್ಬೇಕಾದ್ರೆ ಈ ತರ ವ್ಯತ್ಯಾಸ ಏನಕ್ಕೆ ಬಂತು ಅವ್ರಿಗೆ ಅವರ, ಈ ತರ ವ್ಯತ್ಯಾಸ ಬರೋಕೆ ಏನ್ ಕಾರಣ, ಆಮೇಲೆ ವ್ಯತ್ಯಾಸ ಎಷ್ಟಿದೆ ಅಂತೆ, 2043ರಲ್ಲಿ 1874 ಕಳೆದ್ರೆ ನಮಗೆ ಉಳಿಯೋದು ಎಷ್ಟು ಗೊತ್ತಾ, 169 ವರ್ಷ. ಅಂದ್ರೆ ಈ 169 ವರ್ಷ ಡಿಫ್ರೆನ್ಸ್ ಬರ್ತಾರೆ. ಎಲ್ಲಿಂದ ಬರ್ತಾರೆ ಈ 169 ವರ್ಷ ಡಿಫ್ರೆನ್ಸ್? ಇವತ್ತು ನಮ್ಮ ಸಬ್ಜೆಕ್ಟ್ ಅದೇ. ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಿಯರೆ, ಈ 169 ವರ್ಷಗಳು ಎಲ್ಲಿ ಡಿಫ್ರೆನ್ಸ್ ಬರ್ತಾರೆ ಅಂತಂದ್ರೆ ಈ ಕ್ರೋನಾಲಜಿ ಚಾರ್ಟ್ ಅಲ್ಲಿ ನೋಡಿ. ಇಲ್ಲಿ ನೋಡ್ಬೇಕಾದ್ರೆ ದೇವರು ಆದಾಮ್ನ ಸೃಷ್ಟಿ ಮಾಡಿರುವಂತ ಒಂದು ಸಮಯ ಇಲ್ಲಿ ಬರ್ತದೆ. ಇಲ್ಲಿಂದ ಹಿಡ್ದು ನೋಡ್ಬೇಕಾದ್ರೆ ಇಲ್ಲಿ ಒಂದು ಯೇಸು ಕ್ರಿಸ್ತನ ಒಂದು ಮೊದಲನೇ ಬರುವಿಕೆ ಒಂದು ಸಮಯ, ಈ ಒಂದು ಸಮಯದಲ್ಲಿ ನೋಡ್ಬೇಕಾದ್ರೆ 9 ಸೆಕ್ಟರ್ಸ್ ಬರ್ತಾರೆ. ಬರ್ತಾರೆ ಸರ್ ಹೇಳಿದಂಗೆ ಎರಡನೇ ವಲಿ 9 ಸೆಕ್ಟರ್ ಬರ್ತಾರೆ. ಮೊದಲೇ ನೋಡ್ಬೇಕಾದ್ರೆ ಆದಾಮ್ನ ಸೃಷ್ಟಿ ಮಾಡ್ದಂಗಿದ್ದು ಜಡಪುಳಿಯವರೆಗೂ ಅದು ಮೊದಲೇ ಒಂದು ಸೆಕ್ಟರ್ ಆಗ್ತದೆ. ಅದಾದ್ಮೇಲೆ ಎರಡನೇದು ಬಂದ್ಬಿಟ್ಟು ನೋಡ್ಬೇಕಾದ್ರೆ ಫ್ರಮ್ ದ ಕವನೆಂಟ್, ಸಾರಿ ಫ್ರಮ್ ದ ಫ್ಲಡ್ ಟಿಲ್ ದ ಪ್ರಾಮಿಸ್, ಅಂದ್ರೆ ದೇವರು ಈ ಜಡೆಪುಳ ಅಂತ್ಯ ಮಾಡ್ತಾ ನೋಡಿ, ಅಲ್ಲಿಂದ ಹಿಡ್ದು ಅಬ್ರಾಹ್ಮ್ ಒಡಂಬಡಿಕೆ ಮಾಡ್ಕೊಂತ ನೋಡಿ, ಅದು ಎರಡನೇ ಭಾಗವಾಗ್ತದೆ. ಆಮೇಲೆ ಒಡಂಬಡಿಕೆ ಮಾಡ್ಕೊಂಡಾಗಿಂದ ಹಿಡ್ದು ಇಸ್ರೇಲ್ ಜನಗೆ ನ್ಯಾಯ ಪ್ರಮಾಣ ಕೊಡ್ತಾ ನೋಡಿ, ಅದು ಮೂರನೇ ಭಾಗ ಆಗ್ತದೆ. ಇದಾಗಿದ ನಂತರ ಇಸ್ರೇಲ್ ಜನಗಳು 40 ವರ್ಷ ಅರಣ್ಯದಲ್ಲಿ ಏನ್ ಮಾಡ್ತಾರೆ, ವನವಾಸ ಅನುಭವಿಸ್ತಾರೆ. ಅದಾದ ನಂತರ 6 ವರ್ಷದಲ್ಲಿ ಆ ಕಾನಾನ್ ದೇಶದ ಭೂಮಿನ ಏನ್ ಮಾಡ್ತಾರೆ, ಇವರು ಕಾನ್ಕಾರ್ಡ್ ಮಾಡ್ಕೊಂಡು ಎಲ್ಲಾ ಜನಗಳಿಗೆ ಎಲ್ಲಾ ಗೋತ್ರಗಳಿಗೆ ಹಂಚೋದು, ಅದು 6 ವರ್ಷ. ಅದಾಗಿದ ನಂತರ ದೇವರ ನ್ಯಾಯಾಧಿಪತಿಗಳನ್ನ ಕೊಡ್ತಾರೆ. ಸಹೋದರ ಅಂತ ರಸಲ್ ಅವರು ಏನ್ ಹೇಳ್ತಾರೆ ಅಂದ್ರೆ ಅದು ನ್ಯಾಯಾಧಿಪತಿಗಳ ಕಾಲ ಬಂದ್ಬಿಟ್ಟು 450 ವರ್ಷ ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಈ ಒಂದು ಹೊಸ ಇದ್ರ ಪ್ರಕಾರ ನೋಡ್ಬೇಕಾದ್ರೆ ಏನಾಗ್ತದೆ, 350 ವರ್ಷ ಬರ್ತದೆ. ಅದ್ನಲ್ಲಿ ನೋಡ್ಬೇಕಾದ್ರೆ 100 ವರ್ಷ ಏನ್ ಬಂತಲ್ಲಿ ವ್ಯತ್ಯಾಸ ಬಂತು ಅಲ್ವಾ. ಸೊ ಈ ನ್ಯಾಯಾಧಿಪತಿ ಕಾಲಗಳಾಗಿದ್ಮೇಲೆ ನೋಡಿ ರಾಜ್ಯಗಳನ್ನ ಕೊಡ್ತಾರೆ ದೇವರು. ಏನ್ ಹೇಳ್ತಾರೆ ಸಾಮ್ಯುವೆಲ್ ಹತ್ರ ಏನ್ ಹೇಳ್ತಾರೆ, ನಮ್ಗೆ ನ್ಯಾಯಾಧಿಪತಿಗಳು ಬೇಕಾಗಿಲ್ಲ, ಬೇರೆ ಊರು ಜನಗಳು ಯಾವ ರೀತಿ ಇದ್ದಾರೆ ಅದ್ರ ನಮ್ಮೇಲೆ ಏನ್ಬೇಕು, ಒಬ್ಬ ರಾಜ ಆಳ್ವಿಕೆ ಮಾಡ್ಲಿ ಅಂತಂದ್ಬಿಟ್ಟು ರಾಜ್ಯನ ಕೊಡು ಅಂತ ಕೇಳ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ, ಸೌಲು ಮೊದಲನೇ ರಾಜ ಅವನ ಮುಖಾಂತರ ರಾಜರ ಕಾಲನ ಶುರು ಮಾಡ್ತಾರೆ. ಅದು ಎಲ್ಲ ಅಂತ್ಯ ಆಗ್ತಾನೆ ಜಡಿಕೆಯ ಕಾಲದಲ್ಲಿ ಏನಾಗ್ತಾರೆ ಅಂತ್ಯ ಆಗ್ತಾರೆ. ಈ ಒಂದು ಕಾಲಗಣನೆ ಪ್ರಕಾರ ನೋಡ್ಬೇಕಾದ್ರೆ ಅದು 513 ವರ್ಷ. ಆದ್ರೆ ಈ ಒಂದು ಹೊಸ ಇದು ಏನ್ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ, ತುಂಬಾ ಥ್ಯಾಂಕ್ಸ್, ನೋಡ್ಬೇಕಾದ್ರೆ ಇದು 513 ವರ್ಷ ಅಲ್ಲ, 463 ಇಯರ್ಸ್. ಅಲ್ಲಿ ನೋಡ್ಬೇಕಾದ್ರೆ 50 ವರ್ಷ ಏನಾಗ್ತದೆ ಅಲ್ಲಿ, ಅಲ್ಲಿ ವ್ಯತ್ಯಾಸ ಬರ್ತಾರೆ ಅಂತ ಬಿಟ್ಟು ನೋಡ್ತೀರಿ. ಇದಾಗಿದ ನಂತರ ಈ ಒಂದು ರಾಜರುಗಳ ಕಾಲ ಆಗಿದ ನಂತರ 70 ವರ್ಷ ಬಂದ್ಬಿಟ್ಟು ಏನ್ ಮಾಡ್ತಾರೆ ದೇವರು ಬ್ಯಾಬಿಲೋನ್ಗೆ ಡೆಸಲೇಷನ್ ಬಿಡ್ತಾರೆ. ಆದ್ರೆ ಇವಾಗ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಅದು ಡೆಸಲೇಷನ್ ಪೀರಿಯಡ್ ಅಲ್ಲ, ಬಟ್ ದಟ್ ಈಸ್ ಎ ಪೀರಿಯಡ್ ಆಫ್ ಕ್ಯಾಪ್ಟಿವಿಟಿ ಅಂಡ್ ದಟ್ ಇಟ್ಸ್ ನಾಟ್ ಫಾರ್ ಎ ಪೀರಿಯಡ್ ಆಫ್ 70 ಇಯರ್ಸ್, ಬಟ್ ಇಟ್ಸ್ ಪೀರಿಯಡ್ ಫಾರ್ 52 ಇಯರ್ಸ್ ಅಂತ ಹೇಳ್ತಾರೆ. ಅಂದ್ರೆ 70 ವರ್ಷ ಅದು ಸೆರೆನೇ ಅಲ್ಲ, ಅದು ಭೂಮಿ ಆಳ್ಬಿದ್ದಿರೋಂತ ಸಾರಿ ಅದು 70 ವರ್ಷ ಭೂಮಿ ಆಳ್ಬಿದ್ದಿರೋಂತ ಸಮಯ ಅಲ್ಲ, 52 ವರ್ಷ ಬಂದ್ಬಿಟ್ಟು ಸೆರೆಗೆ ಹೋಗಿರೋಂತ ಸಮಯ. ಸೊ ವ್ಯತ್ಯಾಸ ನೋಡ್ಬೇಕಾದ್ರೆ 18 ವರ್ಷ ಬಂತು ಅಂತ ಹೇಳ್ತಾರೆ. ಇನ್ನು ಇರೋದು ಒಂದೇ ವರ್ಷ. ಒಂದು ವರ್ಷ ಯಾವುದು ನೋಡ್ಬೇಕಾದ್ರೆ BCಯಿಂದ ಹಿಡ್ದು ADಗೆ ನೀವು ಕ್ರಾಸ್ ಆಗ್ಬೇಕಾದ್ರೆ ಒಂದು ವರ್ಷ ಏನ್ ಬರ್ತಾರೆ ಡಿಫ್ರೆನ್ಸ್ ಬರ್ತಾರೆ ಅಂತಂದ್ಬಿಟ್ಟು ಒಂದು ಸಜೆಷನ್ ನೋಡ್ಬೇಕಾದ್ರೆ ಎಲ್ಲ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತಂದ್ರೆ 169 ಇಯರ್ಸ್ ಬರ್ತಾರೆ ಅಲ್ವಾ. ಕರ್ತನೆ ಪ್ರಿಯರೆ, ಅದಕ್ಕೆ ನಾವೇನ್ ಮಾಡೋದ್ರೆ ಈ 4 ಭಾಗಗಳನ್ನ ನಮ್ಗೆ ಕೊಟ್ಟಿರೋಂತ ಸಮಯದಲ್ಲಿ ಆದಷ್ಟು ಬೇಗ ನಾವು ನೋಡೋಣ. ಮೊದಲನೇ ನೋಡ್ಬೇಕ್ರೆ ನ್ಯಾಯಾಧಿಪತಿಗಳ ಕಾಲ ಅಲ್ವಾ. ಅಪೊಸ್ತಲ ಪೌಲು ನ್ಯಾಯಾಧಿಪತಿಗಳ ಕಾಲ ಎಷ್ಟು ಅಂತ ಹೇಳ್ತಾರೆ ನೋಡಿರ್ತೀನಿ. ಅಪೊಸ್ತಲ ಕೃತ್ಯಗಳು 13:20 ಅದನ್ನ ಕನ್ನಡ ಓದಿ, ಅನಂತರ ತಮಿಳು ಬೈಬಲ್ ಇದ್ರೆ ದಯವಿಟ್ಟು ತಮಿಳು ನಾನು ಓದ್ಬೇಕು ಕೇಳ್ಕೊತೀನಿ.
ಇಷ್ಟರೊಳಗೆ ಸುಮಾರು 450 ವರ್ಷಗಳು ಗತಿಸಿದವು.
ನೋಡ್ರಿ ಇಷ್ಟರೊಳಗೆ ಮೈಕಲ್ ಗೊತ್ತೇನೆ, ಇಷ್ಟರೊಳಗೆ ಸುಮಾರು 450 ವರ್ಷಗಳು ಗತಿಸಿದವು ಅಂತ ಹೇಳ್ತಾರಲ್ಲ ಸರಿ. ಇದೇ ವಚನ ತಮಿಳಲ್ಲಿ ಓದಿ ನೋಡೋಣ. ಪಾತ್ರಿಗಳಾ, ಅಪ್ಪ ದೇವನ್ ಏನೋ ಸಲ್ಲಿರ್ಕಂಗೆ 450 ವರ್ಷವರೆಗೂ ದೇವನ್ ಏನೋ ಕೊಡ್ತಾರಿಪ್ಪ ನ್ಯಾಯಾಧಿಪತಿಗಳು ಕೊಡ್ತಿರ್ಕಾರು ಸಲ್ಲಿರ್ಕಾರ್ಲಿಂಗ್ಲಾ. ಕನ್ನಡ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ 450 ವರ್ಷಗಳ ಸಮಯವರೆಗೂ, ಸುಮಾರು 450 ವರ್ಷದ ಸಮಯವರೆಗೂ ದೇವ್ರ ಏನ್ ಕೊಟ್ರಂತೆ ಅಲ್ಲಿ ನ್ಯಾಯಾಧಿಪತಿಗಳು ಕಾಲ ಕೊಟ್ರು ಅಂತ ಹೇಳ್ತಾರೆ. ಸರಿ ಹಂಗಿರ್ಬೇಕಾದ್ರೆ ಇವಾಗ ಹೇಳ್ತಾರಲ್ಲ 350 ವರ್ಷ ಅಂತಂದ್ಬಿಟ್ಟು, ಅದ್ ಹೆಂಗ್ ಹೇಳಿದ್ರು ಅಪೋಸ್ತಲ ಪೌಲ್ ಏನ್ ಹೇಳ್ತಾರೆ 450 ಹೇಳ್ಬೇಕಾದ್ರೆ ಇಲ್ಲಂಗಪ್ಪ 350 ಬಂತು, ಅದನ್ನೇನಾಯ್ತು ಇವಾಗ 100 ವರ್ಷ ವ್ಯತ್ಯಾಸ ಬಂತು. ಇದಕ್ಕೆ ವ್ಯತ್ಯಾಸ ಬರೋದಕ್ಕೆ, ಇದು 350 ವರ್ಷ ಬರೋದಕ್ಕೆ ಒಂದು ವಚನ ಇದೆ. ಯಾವುದು ಅಂದ್ರೆ ನೋಡಿ, 1 Kings 6:1 ಅಲ್ಲಿ ಓದ್ದ ಅಂತಂದ್ರೆ ಆ ವಚನದ ಪ್ರಕಾರ ನಮಗೆ ಒಂದು ಅಭಿಪ್ರಾಯ ಏನ್ ಬರ್ತದೆ ಅಂದ್ರೆ ನ್ಯಾಯಾಧಿಪತಿಗಳ ಕಾಲ ಬಂದ್ಬಿಟ್ಟು 350 ವರ್ಷ ಅಂತ ಬರ್ತದೆ. ಓದಿಂತೀನಿ, ಮೊದಲನೇ ರಾಜಗಳು 6:1
ಇಸ್ರಾಯೇಲ್ಯರು ಐಗುಪ್ತ ದೇಶವನ್ನು ಬಿಟ್ಟು 180 ವರ್ಷ ಅಂದರೆ ಇಸ್ರಾಯೇಲರ ಅರಸನಾದ ಸೊಲೊಮೋನನ ಆಳ್ವಿಕೆಯ 4ನೇ ವರ್ಷದ 2ನೇ ತಿಂಗಳಾದ ವೈಶಾಖ ಮಾಸದಲ್ಲಿ ಅರಸನಾದ ಸೊಲೊಮೋನನು ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು.
ನೋಡ್ರಿ ಹೇಳ್ತಾರೆ ಎಷ್ಟೇ ವರ್ಷ ಅಂತಲ್ಲಿ 480 ವರ್ಷ ಗತಿಸಿದ್ರು ಅಂತ ಹೇಳ್ತಾರೆ. ಎಲ್ಲಿಂದ ಎಲ್ಲಿಗೆ? ಇಸ್ರಾಯೇಲ್ ಜನಗಳು ಐಗುಪ್ ದೇಶ ಬಿಟ್ಟು ಹೊರಗಡೆ ಬಂದಾಗಿಂದ ಹಿಡ್ದು ನೋಡಿ, ಇಸ್ರಾಯೇಲ್ ಜನಗಳು ಐಗುಪ್ ದೇಶ ಬಿಟ್ಟು ಹೊರಗಡೆ ಬಂದಾಗಿಂದ ಹಿಡ್ದು ಸೊಲೊಮೋನ್ ವರ್ಷ ಇನ್ನ 4ನೇ ವರ್ಷದ ಆಳ್ವಿಕೆ ಅವ್ರಿಗೆ ಎಷ್ಟು ವರ್ಷ ಅಂತಲ್ಲಿ 480 ವರ್ಷ ಅಂತ ಹೇಳ್ತಾರೆ. ಕರ್ತನೆ ಪ್ರಿಯರೆ, ಈ 480 ವರ್ಷದಲ್ಲಿ ಏನೇನು ಸೇರ್ಕೊಂಡಿದೆ ಅಂತ ನೋಡ್ಬೇಕಾದ್ರೆ, ಇಸ್ರಾಯೇಲ್ ಜನಗಳು ಐಗುಪ್ ದೇಶ ಹೊರಗಡೆ ಬಿಟ್ಟು ಬಂದ ತಕ್ಷಣ 40 ವರ್ಷ ಇಲ್ಲಿರ್ತಾರೆ ಅರಣ್ಯದಲ್ಲಿ, ಅವರು ವನವಾಸ ಪಡ್ತಾರೆ ಅಲ್ವರ. ಅದಾಗಿದ ನಂತರ 6 ವರ್ಷ ದೇವರು ವಾಗ್ದಾನ ಮಾಡಿರೋಂತ ಭೂಮಿನ ಅವ್ರು ಕಾನ್ಕವರ್ ಮಾಡ್ಕೊಂಡು ಎಲ್ಲ ಗೋತುಗಳಿಗೆ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅದೇ ಒಟ್ಟು ಎಷ್ಟಾಯ್ತು? 46 ಆಯ್ತು. ಇದಾಗಿದ ನಂತರ ನ್ಯಾಯಾಧಿಪತಿಗಳು ಕಾಲಗಳನ್ನ ಕೊಡ್ತಾರೆ. ಅದಾಗಿದ ನಂತರ ಮೊದಲನೇ ರಾಜ ಸೌಲು 40 ವರ್ಷ ಆಳ್ವಿಕೆ ಮಾಡ್ತಾನೆ. ಅದಾಗಿದ ನಂತರ ದಾವಿದು 40 ವರ್ಷ ಆಳ್ವಿಕೆ ಮಾಡ್ತಾನೆ. ದಾವಿದನ ಮಗನಾದ ಸೊಲೊಮೋನ 4ನೇ ವರ್ಷ ಅಂತ ಹೇಳ್ತಾರೆ. ಅಂದ್ರೆ 40 40 40 120 6+4 10 10+120 130 ಆಯ್ತು. ಈ 130 ವರ್ಷನ ಅಲ್ಲಿ ಕೊಟ್ಟಿರಂತ 480 ವರ್ಷದಿಂದ ಕಳೆದ್ರೆ ನಮ್ಗೆ ಉಳಿಯೋದು ಯಾವ್ದು ಗೊತ್ತಾ? 350. ಅದೇ ನ್ಯಾಯಾಧಿಪತಿಗಳ ಕಾಲ ಅಂತಂಬಿಟ್ಟು ಈ ಒಂದು ವಚನದ ಮೇಲೆ ನ್ಯಾಯಾಧಿಪತಿಗಳ ಕಾಲ 350 450 ಅಲ್ಲ ಅಂತಂಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸರಿ, ಇಲ್ಲಿ 350 ಈ ವಚನದ ಪ್ರಕಾರ ನ್ಯಾಯಾಧಿಪತಿಗಳ ಕಾಲ 350 ಅಂತಂದ್ರೆ ಈ ಒಂದು ಥಾಟ್, ಈ ಒಂದು ಬೈಬಲ್ ಏನಂತ ವಚನ ಅಪೋಸ್ತಲ ಪೌಲ್ ಗೊತ್ತಿಲ್ವಾ? ಖಂಡಿತವಾಗ ಏನ್ ಗೊತ್ತಿರ್ಬೇಕು? ಅಪೋಸ್ತಲ ಪೌಲ್ ಏನಂತ ಹೇಳ್ತಾರೆ, ಯಾರು ಪಾದ ಇದು ಸನ್ನಿಧಿಯಲ್ಲಿ ಕಲ್ತ್ಕೊಂಡ್ರಂತವ್ರು, ಗಮಾಲಿನ ಪಾದ ಸನ್ನಿಧಿಯಲ್ಲಿ ಕಲ್ತಿದೆ ಅಂತ ಮನುಷ್ಯ ಹೆಂಗಿರ್ಬೇಕು? ಲಾಲ್ನಲ್ಲಿ ಎಕ್ಸ್ಪರ್ಟ್ ಹೇಳ್ತಾರೆ, ನಾನು ಫರಿಸೇರಂಗೆ ಫ್ಯಾರಿಸೀಸ್ ಅಂತ ಫ್ಯಾರಿಸೀಸ್ ಅಂತ ಹೇಳ್ತಾರೆ. ಅದು ಮಾತ್ರ ಯಾಕೆ? ಅಪೋಸ್ತಲ ಪೌಲ್ಗೆ ಸತ್ಯಕ್ಕೆ ಬಂದಿದ ನಂತರ ಯಾರಂತೆ ಕಲ್ಸ್ಕೊಡಿದ ಅವ್ರಿಗೆ? ಸ್ವತಃ ಯೇಸು ಕ್ರಿಸ್ತ ಬಂದು ಏನ್ ಮಾಡಿದ್ರೆ? ಪ್ರಕಟಣೆಗಳ ಮುಖಾಂತರ ಅಲ್ವಾ. ಓದ್ಬಿಡಿ ವಚನ, ಗಲಾತ್ಯರು 1:12
ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ,
ನನಗೆ ಯಾರು ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು.
ನೋಡ್ರಿ, ಯಾರಂತೆ, ಯಾರು ಉಪದೇಶ ಮಾಡಿಲ್ವಂತೆ, ಯೇಸು ಕ್ರಿಸ್ತನೇ ಏನ್ ಮಾಡಿದಾರಂತೆ ಅಲ್ಲಿ ಅವ್ರಿಗೆ ಪ್ರಕಟಿಸಿದಂತ. ಹಂಗಂದ್ರೆ ಯೇಸು ಕ್ರಿಸ್ತ ತಪ್ಪಾಗಿ ಹೇಳ್ಕೊಂಡ್ಬಿಟ್ರ ನೋಡಪ್ಪ. ಹಳೆ ಒಡಂಬಡಿಕೆ 350 ಅಂತ ಇದೆ, ನೀನೇನ್ ಮಾಡ ಅಪ್ರಾಕ್ಸಿಮೇಟ್ ಆಗಿ 4 ಫುಟ್ ಯಾಕೆ ಬಂದು ಹೇಳ್ಕೊಟ್ರೆ ಯೇಸು ಕ್ರಿಸ್ತ. ಇದು ಅಪೋಸ್ಟಲ್ ಪೌಲ್ ಗೊತ್ತಾ ಗೊತ್ತಿಲ್ವಾ? ಹಿಂಗ್ ಕೇಳಿದ್ರೆ ಕೆಲವು ಜನ ಏನ್ ಹೇಳ್ತಾರೆ ಗೊತ್ತಾ, ಬ್ರದರ್ ನೀವು ಅಪೋಸ್ಟಲ್ ಕುರ್ತಿಯಲ್ಲಿ 13ನೇ ಅಧ್ಯಾಯ 20ನೇ ವರ್ಷ ಕರೆಕ್ಟ್ ಆಗಿ ಓದಿ ಅಂತ ಹೇಳ್ತಾರೆ. ಅಲ್ಲಿ ಏನ್ ಕೊಟ್ಟವ್ರಂತೆ, ಅವರು 450 ವರ್ಷ ಅಂತ ಹೇಳಲ್ಲ ಅಲ್ಲಿ, ಏನಂತ ಹೇಳ್ಬಿಟ್ರ, ಸುಮಾರು ಸೇರಿಸ್ಬಿಟ್ರು ಅಂದ್ರ ಸುಮಾರು 450 ವರ್ಷ ಅಂದ್ರೆ ಎಷ್ಟು ಪಕ್ಕ 450 ಅಲ್ಲ, ದಟ್ ಮೀನ್ಸ್ ಅಪ್ರಾಕ್ಸಿಮೇಟ್ 450 ಅಂತ ಅಲ್ವರ. ಅಂದ್ರೆ ಅಪ್ರಾಕ್ಸಿಮೇಟ್ 450 ಅಂತಂದ್ರೆ ಎಷ್ಟು 350 ವರ್ಷ ಬರ್ತಾರೆ ಅಷ್ಟೇ, ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ. ಆದ್ರೆ ಕರ್ತನಲ್ಲಿ ಪ್ರೇರೆ ಜಸ್ಟ್ ಯೋಚನೆ ಮಾಡಿ, ನಾವು ಕೂಡ ಎಕ್ಸಾಜರೇಷನ್ ಮಾಡ್ತೀರಿ ಈ ಕಾಲದಲ್ಲಿ. ಅಂದ್ರೆ ಏನೋ ಒಂದು ಸಮಯ ಹೇಳ್ಬೇಕಾದ್ರೆ ಎಷ್ಟು ಗಂಟೆಗೆ ಬರ್ತೀಯ ಅಂತ ನಾವೇನ್ ಮಾಡ್ತೀರಿ, 3, 3.5 ಅಂತ ಹೇಳ್ತೀರಿ. ಅವ್ರಿಗೆ ವಯಸ್ಸು ಎಷ್ಟು ಅಂತ ಹೇಳ್ಬೇಕು ನಾವೇನ್ ಹೇಳ್ತೀರಿ, 35-40 ವರ್ಷ ಇರಬೇಕು ಅಂತ ಹೇಳ್ತೀರಿ ಅಲ್ವರ, ಅಥವಾ 100-150 ವರ್ಷದಿಂದ ಅಂತ ನಾವು ಈ ತರ ಎಕ್ಸಾಜರೇಷನ್ ಮಾಡ್ತೀರಿ. ಆದ್ರೆ 100 ವರ್ಷ ಮಾಡ್ತೀರಾ, 350-450 ಅಂತ ಹೇಳ್ತೀರಾ ಸುಮಾರು ಅಂತ ಹೇಳ್ಬೇಕಾದ್ರೆ ಖಂಡಿತವಾಗ ಅಷ್ಟು ವ್ಯತ್ಯಾಸ ಕೊಟ್ಟೆ ಹೇಳದಿಲ್ಲ. ಹಂಗಿರ್ಬೇಕಾರೆ ಅಪೋಸ್ಟಲ್ ಪೌಲು ಅಷ್ಟು ವ್ಯತ್ಯಾಸ ಕೊಟ್ಟು ಹೇಳ್ತಿರಕ್ಕೆ ಸಾಧ್ಯನಾ? ಕರ್ತನಲ್ಲಿ ಬರೋರೆ, ಅಪೋಸ್ಟಲ್ ಪೌಲು ನೆವರ್ ಮೆಂಟ್ ಇಟ್ ಟು ಬಿ ಅಪ್ರಾಕ್ಸಿಮೇಟ್ 450. ಅವರು ಏನಂತಾರೆ ಸುಮಾರು ಅಂತ ಹೇಳ್ಬೇಕಾರೆ, ಅದು ನಾವು ಹೇಳ್ತಿರಲ್ಲ ಸುಮಾರು ಅಂತ ಅರ್ಥದಲ್ಲಿ, ಆ ಅರ್ಥದಲ್ಲಿ ಅಪೋಸ್ಟಲ್ ಪೌಲು ಹೇಳೇ ಇಲ್ಲ. ಯಾಕೆ ಅಂತ ಹೇಳ್ಬೇಕಾರೆ, ಅದೇ ಅಪೋಸ್ಟಲ್ ಪೌಲು ಅದೇ ಅಧ್ಯಾಯದಲ್ಲಿ ಇನ್ನ 2 ಸತಿ ಸುಮಾರು ಅಂತ ಯೂಸ್ ಮಾಡ್ತಾರೆ ಗೊತ್ತರ. ನೋಡಿ ಅಂತೀನಿ, ಅಪೋಸ್ಟಲ ಕೃತ್ಯಗಳಲ್ಲಿ 13ನೇ ಅಧ್ಯಾಯ 20ನೇ ವಚನ ಮೊದಲು ಓದಿ, ಅದು ಅಂದ ವಸತಿ ತಮಿಳು ಪಡಿಸಿಡಂಗು ಫಸ್ಟ್. ತಮಿಳು ಓದಿ, ಅಪೋಸ್ತಲ ಕೃತ್ಯಗಳಲ್ಲಿ 13ನೇ ಅಧ್ಯಾಯ 20ನೇ ವಚನ ಓದಿ ಮೊದಲು. ನೋಡ್ರಿ ಹೇಳ್ತಾರೆ, ಫಾರ್ ಅಬೌಟ್ ದ ಸ್ಪೇಸ್ ಆಫ್ 450 ಇಯರ್ಸ್ ಗಾಡ್ ಗೇವ್ ದಮ್ ಜಡ್ಜಸ್ ಅಂತ ಕೊಟ್ಟಿದ್ದಾರಲ್ಲ, ಅಬೌಟ್ ದ ಸ್ಪೇಸ್ ಆಫ್ 450 ಇಯರ್ಸ್ ಅಂದ್ರೆ 20th verse ಯೂಸ್ ಮಾಡ್ತಾರೆ. ಅದ್ರ ಅದೇ ಅಧ್ಯಾಯದಲ್ಲಿ ಅಪೋಸ್ತಲ ಪೌಲು 18th verse ಅಲ್ಲಿ ಏನ್ ಹೇಳ್ತಾರೆ ನೋಡಿ ಅಂತೀನಿ, 18ನೇ ವಚನ ಕಾಣಲ್ ಓದಿ.
ಆತನು ಸುಮಾರು 40 ವರ್ಷವರೆಗೂ ಅಡವಿಯಲ್ಲಿ ಅವರನ್ನ ನಡಾವಳಿಯನ್ನು ಸಹಿಸಿಕೊಂಡು.
ಇರಿ ದೇವರು ಇಸ್ರೇಲ್ ಜನಗಳು ಏನ್ ಹೇಳ್ತಾರೆ, ನಡಾವಳಿಕೆನ ಸಹಿಸಿಕೊಂಡ್ರಂತೆ. ಎಷ್ಟು ವರ್ಷ ಕರೆಕ್ಟ್ ಆಗಿ ಓದಿ ಬೈಬಲ್, ಹಂಗ್ ಓದ್ಬೇಕು ನೋಡಿ. ಹೇಳ್ತಾರೆ ಸುಮಾರು 40 ಅಂದ್ರೆ ಎಷ್ಟಪ್ಪ, 35-40 ಇಲ್ಲ 30 ಹೇಳಿದ್ರ, ಸುಮಾರು ಅಂದ್ರೆ ಎಷ್ಟಿರ್ಬೇಕು, 40 ರೂಪಾಯಿನ ಬೈಬಲ್ ಉತ್ತರ ಕೊಡೋದು ಹಿಂಗೆ ನೋಡಿ. 40 ಅಂದ್ಬಿಟ್ಟು ನಮ್ಗೆ ಬೈಬಲ್ ಅಲ್ಲೇ ಕ್ಲಿಯರ್ ಕೊಟ್ಟಿದೆ, ಇಸ್ರೇಲ್ ಜನಗಳು ಅರಣ್ಯದಲ್ಲಿ ಇದ್ದಾರೆ ಎಷ್ಟು ವರ್ಷ, 40 ವರ್ಷ ಅಂತ ಬೈಬಲ್ ಅನ್ನೋ ಕ್ಲಿಯರ್ ಪ್ರೂಫ್ ಇದೆ. ಆದ್ರೂ ಕೂಡ ಅಪೋಸ್ತಲ ಪೌಲ್ ಏನ್ ಹೇಳ್ತಾರಲ್ಲಿ ಅಂದ್ರೆ ಏನ್ ಮೀನಿಂಗ್ ಸುಮಾರು ಅಂತ ಹೇಳ್ಬೇಕಾದ್ರೆ ಅವ್ರ ದೃಷ್ಟಿಯಲ್ಲಿ ಏನ್ ಮೀನಿಂಗ್ ಅದು, ಎಕ್ಸಾಕ್ಟ್ 40 ಅಂತಾನೆ. ಇದ್ಯಾಕೆ 21st verse ಓದಿ, ಅಲ್ಲೂ ಕೂಡ ಹೇಳ್ತಾರೆ ಇದ್ದೀನಿ.
ತರುವಾಯ ಅವರು ತಮಗೆ ಅರಸನು ಬೇಕೆಂದು ಕೇಳಿಕೊಳ್ಳಲು ದೇವರು ಅವರಿಗೆ ಬೆನ್ಯಾಮಿನ ಕುಲದ ಕೀಷನ ಮಗನಾದ ಸೌಲನನ್ನು ಕೊಟ್ಟನು. ಅವನು 40 ವರ್ಷ ಆಳಿದನು.
ಅವನು ಎಷ್ಟು ವರ್ಷ ಆಳ್ವಿಕೆ ಮಾಡದಂತೆ, 40 ವರ್ಷ. ತಮಿಳು ಪುಡಿಂಗ್ ಸಿಸ್ಟರ್ ಇಂದ ವಚನ ತಪ್ಪಲ್ಲ, ಎಪ್ಪಡಿ ಓದೋ ಇದೆ. ಓಕೆ, ಅಪ್ಪ ಇಂಗ್ಲೀಷ ಪಡಿಕ ಪಾರಂಗ ಇಂಗ್ಲೀಷ ಓದ್ತೀನಿ ನೋಡಿ. ಅಂಡ್ ಆಫ್ಟರ್ ವರ್ಡ್ಸ್ ದೇ ಡಿಸೈಡ್ ಎ ಕಿಂಗ್ ಅಂಡ್ ಗಾಡ್ ಗೇವ್ ಅನ್ ಟು ಡ್ಯಾಮ್ ಸೌಲ್ ದ ಸನ್ ಆಫ್ ಕಿಸ್ ಎ ಮ್ಯಾನ್ ಆಫ್ ದ ಟ್ರೈಬ್ ಆಫ್ ಬೆಂಜಮಿನ್ ಬೈ ದ ಸ್ಪೇಸ್ ಆಫ್ 40 ಇಯರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಸೌಲ್ ರಾಜನಾಗಿರೋಂತ ಸಮಯ ಎಷ್ಟು, ಬೈ ದ ಸ್ಪೇಸ್ ಅಬೌಟ್ ದ ಸ್ಪೇಸ್ ಆಫ್ 40 ಇಯರ್ಸ್. ಅಂದ್ರೆ ಸೌಲ್ ರಾಜನಾಗಿರ್ಬೇಕಾದ್ರೆ ಅಪ್ರಾಕ್ಸಿಮೇಟ್ 40 ವರ್ಷ ಆಳ್ವಿಕೆ ಮಾಡ್ದನ ಇಲ್ಲ, ನಮಗೆ ಬೈಬಲ್ನ ಕ್ಲಿಯರ್ ಪ್ರೂಫ್ ಇದೆ ಅವ್ನು ಎಷ್ಟು ವರ್ಷ ಆಳ್ವಿಕೆ ಮಾಡಿರೋದು, 40 ವರ್ಷ ಅಂದ್ಬಿಟ್ಟು. ಹಂಗಂದ್ರೆ ಅಪೋಸ್ತಲ ಪೌಲು 40 ವರ್ಷ ಗೊತ್ತಿದ್ರು ಸರಿ ಮಾತಾಡೋದು ಹೆಂಗ್ ಮಾಡಿರ್ತಾರೆ, ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಬರೀ ಅಪೋಸ್ತಲ ಪೌಲ್ ರೈಟಿಂಗ್ಸ್ ಅರ್ಥ ಮಾಡ್ಕೊಬೇಕಾದ್ರೆ ಅವ್ರು ಯಾವ ರೀತಿ ಬರ್ದಿದ್ದಾರೆ ಆ ಸ್ಟೈಲ್ ಹೆಂಗ್ ಮಾಡ್ಬೇಕು ಅರ್ಥ ಮಾಡ್ಕೊಬೇಕು. ಅವ್ರು ಯಾವ ರೀತಿ ಬರ್ದಾರಂತೆ ನೋಡಿರ್ತೀನಿ, ಮೊದಲು 2 ಪೇತ್ರ 3ನೇ ಅಧ್ಯಾಯ 15-16
ನಮ್ಮ ಕರ್ತನು ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎನಿಸಿಕೊಳ್ಳಿರಿ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು.
ನೋಡಿ ಅಪೊಸ್ತಲ ಪೌಲ ಬರೆದಿದ್ದಾರಂತೆ, ಹೆಂಗ್ ಬರೆದಾರಂತೆ ಓದಿ.
ಅವನು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸುತ್ತಾನೆ, ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿದೆ.
ಹೆಂಗಿದೆ ಅಂತೆ ತಿಳಿಯೋದಕ್ಕೆ ಕಷ್ಟ ಆಗಿದೆ. ಯಾಕಂದ್ರೆ ಇವ್ರೇನ್ ಮಾಡ್ತಾರೆ, ಹಿಂಗೆ ಹೇಳೋದು ಪಕ್ಕ ಅಂತ ಇಟ್ಕೊಂಡು ಏನ್ ಮಾಡ್ತಾರೆ ಅಬೌಟ್ ದ ಸ್ಪೇಸ್ ಅಂತ ಹೇಳಿದ್ರೆ ಯಾರು ಗೊತ್ತಾಗ್ತದೆ? ತಿಳಿಸಿನ ಏನ್ ಮಾಡ್ತಂತಾರೆ ಅಲ್ಲಿ, ಉರುಳಿ ಬೀಳದಂತ ಸಾಧ್ಯತೆ ಇರ್ತಾರೆ. ಕಂಟಿನ್ಯೂ ಮಾಡಿ ಅಲ್ಲೇ ಹೇಳ್ತಾರೆ ನೋಡಿ.
ವಿದ್ಯಾಹೀನರು ಚಪಲಸಿದ್ದರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆ ಇವುಗಳಿಗೂ ತಪ್ಪ.
ನೋಡಿದ್ರ ಎಷ್ಟು ಕ್ಲಿಯರ್ ಆಗಿ ಹೇಳ್ಬಿಟ್ರು, ಬೇರೆ ವಚನಗಳಿಗೆ ಯಾವ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು ಅದೇ ರೀತಿ ಏನ್ ಮಾಡ್ತಾರಂತೆ ಇಲ್ಲೂ ಕೂಡ, ಅದೇ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ನಾವು ಅಪೋಸ್ತಲ ಪೌಲ್ ಏನ್ ಮಾಡ್ತಾರೆ ಸ್ವಲ್ಪ ಗಮನ ಇಟ್ಬಿಟ್ಟು ಯೋಚನೆ ಮಾಡಿ ಕರ್ತಲ್ಲಿ ಬಿಡ್ರೆ. ಯೇಸು ಕ್ರಿಸ್ತ ಕಲ್ಸ್ಕೊಟ್ಟಿರೋ ಅಪೋಸ್ತಲ ಪೌಲ್ ಹೆಚ್ಚು ಕಮ್ಮಿ ಅಂತ ಹೇಳ್ಬಿಡ್ತಾರ ಸುಮ್ನೆ. ಅದೇ ಯಾಕೆ ನಿಮ್ಗೆ, ನಿಮ್ಗೆ ಬೇಕು ಅಂತಂದ್ರೆ ನನ್ನ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನ್ಯಾಯಾಧಿಪತಿಗೆ ಪುಸ್ತಕದಲ್ಲಿ ನ್ಯಾಯಾಧಿಪತಿಗಳ ಕಾಲ ನಾನು ತೋರಿಸಿ ಅಂದ್ಬಿಟ್ಟು ನಿಮ್ಗೆ ನಾನು ಪ್ರೂವ್ ಮಾಡಿ ನೋಡ್ತೀನಿ. ಅದನ್ನ ನೋಡ್ಬೇಕಾದ್ರೆ ಕರ್ತಲ್ಲಿ ಬಿಡ್ರೆ ಈ ಮೊದಲನೇ ಭಾಗದಲ್ಲಿ ಈ ನ್ಯಾಯಾಧಿಪತಿ ಕಾಲದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಸೊ ಅದೇನಾಗ್ಬಿಡ್ತು ಫಸ್ಟ್ ಇದು ಔಟ್ ಅಲ್ವಾ. ಸೊ ನೆಕ್ಸ್ಟ್ ಎರಡನೇ ಒಂದು ಇದು ಬರೋಣ, ರಾಜರುಗಳ ಕಾಲದಲ್ಲಿ ಅಲ್ವರಾ. ಸರಿ, ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂತ ಆಸೆ ಪಟ್ಟೆ. ಸರಿ, ಇಲ್ಲಿ 450 ವರ್ಷ ಆಗಿರ್ಬೇಕಾದ್ರೆ ಈ ವಚನದಲ್ಲಿ ಯಾಕೆ 350 ಅಂತ ಬರ್ತಾರೆ ಅಲ್ವರ? ಅದು ನಿಮ್ಗೆ ಸಂಶಯ ಉಳಿತಾರೆ ಮನಸ್ಸಲ್ಲಿ, ಅದನ್ನ ನಾವು ಕೂಡ ಏನ್ ಮಾಡೋಣ, ಕ್ಲಾರಿಫೈ ಮಾಡ್ಬಿಡೋಣ ಅಲ್ವರ. ನೋಡಿ ಹೇಳ್ತೀನಿ, ಆ ವಚನದಲ್ಲಿ ಹೇಳ್ತಾರೆ ನ್ಯಾಯಾಧಿಪತಿಗಳ ಕಾಲ ಬಂದ್ಬಿಟ್ಟು ಎಷ್ಟು 350 ವರ್ಷಗಳು ಅಂತ ಹೇಳ್ತಾರಲ್ಲ. ಇದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಬೇಕಾದ್ರೆ ಆಕ್ಚುಲಿ ಆ ಒಂದು ಮೊದಲನೇ ರಾಜ 6ನೇ ಅಧ್ಯಾಯದಲ್ಲಿ ಮೊದಲನೇ ಅರಸು 6ನೇ ಅಧ್ಯಾಯ 1ನೇ ವಚನ ನೋಡ್ಬೇಕ್ರೆ ಅದು ಆಕ್ಚುಲಿ ಸ್ವಲ್ಪ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇದೆ. ಏನು ಅಂತಂದ್ರೆ ಅಲ್ಲಿ 480 ವರ್ಷ ಅಂತ ಬರಬಾರ್ದು, ಆಕ್ಚುಲಿ ಅಲ್ಲಿ ಏನ್ ಬರ್ಬೇಕು ಅಂದ್ರೆ 580 ವರ್ಷ ಬರಬೇಕು. ಇದು ಸ್ಪಾನ್ ಮಿಸ್ಟೇಕ್ ಆಗಿದೆ. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಇರೋಂತ ನ್ಯೂಮರಿಕಲ್ ಸಿಸ್ಟಮ್ ನೀವು ಅರ್ಥ ಮಾಡ್ಕೋಬೇಕು. ಕರ್ತನಲ್ಲಿ ಪ್ರಿಯರೇ, ನೀವು ನೋಡ್ಬೇಕಾದ್ರೆ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ನ್ಯೂಮರಿಕಲ್ಸೇ ಇಲ್ಲ. ಉದಾಹರಣೆಗೆ ನೋಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಏನಿದೆ ಅಂತಂದ್ರೆ 1 ಅಂತ ಇದೆ, 2 ಅಂತ ಇದೆ, 3 ಅಂತ ಇದೆ, 4 ಅಂತ ಇದೆ, 5 ಅಂತ ಇದೆ. ಇಮ್ಯಾಜಿನ್ ಮಾಡಿ 1 2 3 4 ಇಲ್ಲ ಅಂತ ಏನ್ ಮಾಡ್ತೀರಾ ನೀವು, ಹೆಂಗ್ ಬರೀತೀರಾ? 1000 ಬರೀರಿ ಅಂತ ಹೆಂಗ್ ಬರೀತೀರಾ ನೀವು? ಫಿಗರ್ಸ್ ಅಲ್ಲಿ ಬರಿಬೇಕು ಅಲ್ವರ, 1 ONE ಅಂತ ಬರಿಬೇಕು. ಆದ್ರೆ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಏನ್ ಸ್ಪೆಷಾಲಿಟಿ ಇತ್ತು ಅಂತಂದ್ರೆ ಹೀಬ್ರೂ ಆಲ್ಫಾಬೆಟ್ಸ್ ನ ನ್ಯೂಮರಿಕಲ್ಸ್ ಏನ್ ಮಾಡೋದು, ಸಬ್ಸ್ಟಿಟ್ಯೂಟ್ ಮಾಡೋರು. ಉದಾಹರಣೆ ನೋಡ್ಬೇಕ್ರೆ ರೋಮನ್ ಲ್ಯಾಂಗ್ವೇಜ್ ನೋಡಿ, ರೋಮನ್ ಲ್ಯಾಂಗ್ವೇಜ್ ಅಲ್ಲಿ ನೋಡ್ಬೇಕ್ರೆ ವಿ ಅಂತಂದ್ರೆ ಏನ್ ರೆಪ್ರೆಸೆಂಟ್ ಮಾಡ್ತಾರೆ, ನಂಬರ್ 5 ನ ರೆಪ್ರೆಸೆಂಟ್ ಮಾಡ್ತಾರೆ, ಐ ಅಂತಂದ್ರೆ ನಂಬರ್ 1 ನ ರೆಪ್ರೆಸೆಂಟ್ ಮಾಡ್ತಾರೆ ಅಲ್ವರ. ಅದೇ ರೀತಿ ಎಕ್ಸ್ ಅಂತಂದ್ರೆ ನಂಬರ್ 10 ನ ರೆಪ್ರೆಸೆಂಟ್ ಮಾಡ್ತಾರೆ. ಇದೇ ರೀತಿ ಏನ್ ಮಾಡೋರು ಅಂದ್ರೆ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ 1 ಹೀಬ್ರೂ ಆಲ್ಫಾಬೆಟ್ಸ್ ನ 1 ನಂಬರ್ ಏನ್ ಮಾಡೋರು ಅಲ್ಲಿ, ಸಬ್ಸ್ಟಿಟ್ಯೂಟ್ ಮಾಡೋರು. ಸರಿಪ್ಪ, ನೀವ್ ಹೇಳ್ಬೋದು ಬ್ರದರ್ ನಮ್ಗೆ ಎಲ್ಲಿ ಬರ್ತಾರೆ ಹೀಬ್ರೂ ಲ್ಯಾಂಗ್ವೇಜ್ ಬರ್ತದೆ, ನಾನು ಕಲ್ಸ್ಕೊಡ್ತೀನಿ. ಕೀರ್ತನೆ 119 ಓದ್ದ ಅಂತಂದ್ರೆ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಇರೋಂತ 22 ಏನಂತ ಆಲ್ಫಾಬೆಟ್ಸ್ ಕೂಡ ಬರ್ತಾರೆ. ಇಂಗ್ಲಿಷ್ ಎಷ್ಟಿದೆ ಆಲ್ಫಾಬೆಟ್ಸ್? 26 ಸರಿ, ಕರೆಕ್ಟ್ ಆಗಿ ಹೇಳಿದ್ರೆ ನೋಡ್ಬೇಕಾದ್ರೆ ಹೀಬ್ರೂ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ 26 ಆಲ್ಫಾಬೆಟ್ಸ್ ಇದೆ. ಅದೇ ರೀತಿ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ 22 ಆಲ್ಫಾಬೆಟ್ಸ್ ಇದೆ. ಇದು ನೋಡಿದ್ದೀನಿ ಕೀರ್ತನೆ 119 ಎಲ್ಲರೂ ಅಲ್ಲಿ ಬರ್ತಾರೆ ನೋಡಿ. ಇರಿ ಇರಿ ಒಂದ್ ನಿಮಿಷ, ಕೀರ್ತನೆ 119 ಆ ಕೀರ್ತನೆ ಶುರು ಮಾಡ್ತಾರೆ ನೋಡಿ, ಅದಕ್ಕಿಂತ ಮುಂಚೆನೆ ಬರ್ತದೆ ನೋಡಿ. ಸಾಮ್ಸ್ 119 ನೋಡಿ ನೋಡಿ, ಆ ಕೀರ್ತನೆಗಳು ಶುರು ಮಾಡಕ್ಕೆ ಮುಂಚೆ ಆಲೆಪ್ ಅಂತ ಹಾಕಿದ ನೋಡಿ, ಆಲೆಪ್ ಅಂತ ಹಾಕಿದಾರ ನೋಡಿ, ಸಿಗ್ತಾ ಇಲ್ಲ ಅಲ್ವರ? ಆಲೆಪ್ ಅಂತ ಸಿಗ್ತೋಡಿ, ದಟ್ ಇಸ್ ದ ಫಸ್ಟ್ ಹೀಬ್ರೂ ಆಲ್ಫಾಬೆಟ್ ಅಲ್ವರ. ಅಂದ್ರೆ ಏನ್ ಮಾಡೋದಂದ್ರೆ ನ್ಯೂಮರಿಕಲ್ಸ್ ಇಲ್ದಿರ ಕಾರಣ ಆಲೆಪ್ ಏನ್ ಮಾಡೋದಂದ್ರೆ ನಂಬರ್ 1 ಅಂತ ಕನ್ಸಿಡರ್ ಮಾಡೋರು. ಅದನ್ನ ನೋಡಿ ಆಲೆಪ್ ಅಂದ್ರೆ ಹೆಂಗಿದೆ ನೋಡಕ್ಕೆ, ನಮ್ಗೆ ಏನಿದೆ ನೋಡಿ ಕ್ಯಾಪಿಟಲ್ ಏನು ಆ ತರ ಇದೆ ಅಲ್ವರ. ಈ ರೀತಿ ಏನ್ ಮಾಡೋದಂದ್ರೆ ಒಂದೊಂದು ಆಲ್ಫಾಬೆಟ್ಸ್ ನ ಏನ್ ಮಾಡೋದು ಆತರ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡವರು. ಹೆಂಗ್ ಮಾಡೋರು ಅಂತಂದ್ರೆ ನೋಡಿ, ಹೀಬ್ರೂ ಆಲ್ಫಾಬೆಟ್ಸ್ ಅಲ್ಲಿ ಇರೋದು ಬರೀ 22 ನಂಬರ್ಸ್ ಮಾತ್ರ, 22 ಮೇಲ್ ಹೋದ್ರೆ ಏನ್ ಮಾಡೋದು? ಅದಕ್ಕೆ ನೋಡಿ ಹೇಳ್ತೀನಿ, ಹಿಂಗೆ ಸಬ್ಸ್ಟಿಟ್ಯೂಟ್ ಮಾಡೋದ್ರೆ ದ ಫಸ್ಟ್ ಹೀಬ್ರೂ ಲೆಟರ್ ಆಲೆಪ್ ನ ನಂಬರ್ 1 ಮಾಡೋರು, ನಾವು ಸೆಕೆಂಡ್ ಲೆಟರ್ ಬೆತ್ ನ ನಂಬರ್ 2 ಮಾಡೋರು, ನಂಬರ್ 3 ಗಿಮೆಲ್ ನ ನಂಬರ್ 3 ಮಾಡೋರು, ಆಮೇಲೆ ಫೋರ್ತ್ ಲೆಟರ್ ದಾಲೆತ್ ನ ನಂಬರ್ 4 ಅಂತ ಮಾಡೋರು, ಆಮೇಲೆ ಹಿ ಅಂತಂದ್ಬಿಟ್ಟು ನಂಬರ್ 5 ನ ಮಾಡೋರು, ವಾ ಅಂತಂದ್ಬಿಟ್ಟು ನಂಬರ್ 6ಗೆ, ಝೈನ್ ಅಂತಂದ್ಬಿಟ್ಟು ನಂಬರ್ 7ಗೆ, ಚೆತ್ ಅಂತಂದ್ಬಿಟ್ಟು 8ಗೆ ಮಾಡೋರು, ತೆತ್ ಅಂದ್ಬಿಟ್ಟು 9ಗೆ ಮಾಡೋರು, ಜೋದನ 10ಗೆ ಮಾಡೋರು. ಅದಾಗಿದ್ಮೇಲೆ 11ಗೆ ಹೋಗ್ತಾರಲ್ಲ ಅವರು, ಏನ್ ಮಾಡೋರು ಅಂದ್ರೆ 10ಇಂದ ಸೀರೆ 20ಗೆ ಜಂಪ್. ಯಾಕಂದ್ರೆ 11 ಬರೀಬೇಕಾದ್ರೆ ಏನ್ ಮಾಡ್ಬೋದು, 10+1 ಮಾಡ್ಬೋದು ಅಂದ್ರೆ. ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಟ್ವೆಂಟಿಗೆ ಹೋಗ್ಬಿಡ ನೋಡಿ ಅಂತೀನಿ. ಕ್ಯಾಪ್ ಅಂದ್ರೆ ಟ್ವೆಂಟಿ, ಅದೇ ತರ ಮಾಡ್ಕೊಂಡ್ ಬಂತಂದ್ರೆ ನೈಂಟಿ ಬರ್ತದೆ. ಹಾ, ತಜಿಟ್ ಅಂತಂದ್ಬಿಟ್ಟು ನೈಂಟಿ ಬರ್ತದೆ. ಕೋಪ್ ಅಂತಂದ್ಬಿಟ್ಟು ಹಂಡ್ರೆಡ್, ಹಂಡ್ರೆಡ್ ಆಗಿದ ತಕ್ಷಣ ಹಂಡ್ರೆಡ್ ಆ್ಯಂಡ್ ಒನ್ಗೆ ಹೋಗ್ತಾ ಇರಲಿಲ್ಲ, ಅದೇ ರೀತಿ ಹಂಡ್ರೆಡ್ ಆ್ಯಂಡ್ ಟೆನ್ಗೆ ಹೋಗ್ತಾ ಇರಲ್ಲ. ಎಲ್ಲಿಗೆ ಜಂಪ್ ಆಗ್ಬಿಡೋದು? 200, ನೆಕ್ಸ್ಟ್ 300, ಲಾಸ್ಟ್ ಇಬ್ರು ಲೆಟರ್ ನಂಬರ್ 22 ಟೌ ಅಂತಂದ್ರೆ ನಂಬರ್ 400 ಏನ್ ಮಾಡೋರು, ರೆಪ್ರೆಸೆಂಟ್ ಮಾಡೋರು ಅಲ್ವಾ? ಸರಿ, ಇವಾಗ 400 ಮೇಲೆ ನಂಬರ್ಸ್ ಬಂದ್ರೆ ಏನ್ ಮಾಡೋದು? ಅದಕ್ಕೆ ಹೀಬ್ರೂ ನ್ಯೂಮರಿಕಲ್ ಸಿಸ್ಟಮ್ ನಲ್ಲಿ ಒಂದು, ಅದರಲ್ಲಿ ಎಷ್ಟೋ ಡಿವಿಷನ್ಸ್ ಗಳಿದೆ, ಅದರಲ್ಲಿ ಒಂದು ಸಿಸ್ಟಮ್ ಏನಂದ್ರೆ ಸೋಫಿಟ್ ಸಿಸ್ಟಮ್ ಅಂತಂದ್ಬಿಟ್ಟು. ಇದ್ರಲ್ಲಿ ಅನೇಕ ಸಿಸ್ಟಮ್ ಗಳಿದೆ. ಹೆಂಗೆ ಅಂತಂದ್ರೆ ನಮಗೂ ಕೂಡ ಮ್ಯಾಥಮೆಟಿಕ್ಸ್ ಅಲ್ಲಿ ಸಿಜಿಎಸ್ ಸಿಸ್ಟಮ್ ಇದೆ, ಮೆಟ್ರಿಕ್ ಸಿಸ್ಟಮ್ ಇದೆ ಅಲ್ವರ, ಎರಡು ವ್ಯತ್ಯಾಸ ಇದೆ ಅಲ್ವರ. ಇವಾಗ ಅದೇ ರೀತಿ ಸಿಸ್ಟಮ್ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಇತ್ತು. ಏನ್ ಹೇಳ್ತಾರೆ ಅಂದ್ರೆ ಸೋಫಿಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಅದು ಸೋಫಿಟ್ ಸಿಸ್ಟಮ್ ನಲ್ಲಿ ಏನ್ ಮಾಡೋದಂದ್ರೆ ಅಡಿಷನಲ್ 5 ಹೀಬ್ರೂ ಲೆಟರ್ಸ್ ಹಾಕೊಂಡು ಅಪ್ ಟಿಲ್ ನಂಬರ್ 900 ಏನ್ ಮಾಡೋದು, ಅದನ್ನ ಕವರ್ ಮಾಡೋದು. ಏನಕ್ಕೆ ಅಂತಂದ್ರೆ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಈಸಿ ಆಗ್ಲಿ ಅಂತಂದ್ಬಿಟ್ಟು. ಅದಕ್ಕೆ ಏನ್ ಮಾಡೋದಂದ್ರೆ ನೋಡಿ, ಕಫ್ ಸೋಫಿಟ್ ಅಂತಂದ್ಬಿಟ್ಟು ಒಂದು ಇಬ್ರು ಆಲ್ಫಾಬೆಟ್ ನ ಇದ್ ಮಾಡ್ಬಿಟ್ಟು ನಂಬರ್ 500 ಅಂತ ಏನ್ ಮಾಡೋದು, ಕನ್ಸಿಡರ್ ಮಾಡೋದು. ಅದೇ ರೀತಿ ಲಾಸ್ಟ್ ಟಿಲ್ 900 ಬಂದವರು ಅಲ್ವರ. ಇವಾಗ ಇಬ್ರು ಲ್ಯಾಂಗ್ವೇಜ್ ಅಲ್ಲಿ ಯಾರಾದ್ರೂ 480 ಇಯರ್ಸ್ ಬರಿಬೇಕು ಅಂತಂದ್ರೆ ಓದಲ್ಲ, ಫಸ್ಟ್ ಕಿಂಗ್ಸ್ 6:1 ಅಲ್ಲಿ ಹೆಂಗ್ ಬರಿಬೇಕಾಗಿತ್ತು? ಹೆಂಗ್ ಬರೆಯೋದು ಅಂತಂದ್ರೆ ನಮಗ್ ಬರಿ ಅಂತಂದ್ರೆ ನಾವೇನ್ ಮಾಡ್ತೀರಿ, 480 ಬರಿ ಅಂತಂದ್ರೆ 400 ಪ್ಲಸ್ ಏನ್ ಮಾಡ್ತೀರಿ, 80 ಬರೀತೀರಿ. ಅವ್ರು ಬರೆಯೋ ಹೆಂಗ್ ಬರೆಯೋದು? ಅವ್ರು ಹಿಂಗ್ ಬರೀತಾರಲ್ಲ, ಅವ್ರ ಮುಸ್ಲಿಂ ಸ್ಟೈಲು 400 ಅಲ್ವ. ನಾವೇನ್ ಮಾಡ್ತೀರಿ, ಲೆಫ್ಟ್ ಇಂದ ರೈಟಿಗೆ ಬರೆದ್ರೆ ಅವ್ರೇನ್ ಮಾಡ್ತಾರೆ ಮುಸ್ಲಿಮ್ಸ್? ಇದೇ ಸಿಸ್ಟಮ್ ಯಾರು ಫಾಲೋ ಮಾಡ್ತಾರೆ, ಹೀಬ್ರೂಸ್ ಅಲ್ವ. ಅವ್ರೇನ್ ಮಾಡೋರು, 480 ಬರಿ ಅಂತಂದ್ರೆ 400 ಪ್ಲಸ್ 80 ಬರೆಯೋರು. ಅಂದ್ರೆ ಯಾವ ಅಕ್ಷರನ ಯೂಸ್ ಮಾಡ್ಬೇಕಾಯ್ತು ಅಂದ್ರೆ 80ಗೆ ನೋಡಿ, 80ಗೆ ಏನ್ ಮಾಡ್ಬೇಕಿತ್ತು, ಪಿ ಅಂದ್ಬಿಟ್ಟು ಅಕ್ಷರನ ಯೂಸ್ ಮಾಡ್ಬೇಕಿತ್ತು. 400ಗೆ ನೋಡಿ, ಟೌ ಅಂತಂದ್ಬಿಟ್ಟು ಅಲ್ವರ. ಆದ್ರೆ ಇದೇ ರೀತಿ 580 ಬರಿ ಅಂತಂದ್ರೆ ಏನ್ ಮಾಡ್ಬೇಕಾಯ್ತು, ಪಿ ನ ಯೂಸ್ ಮಾಡ್ಬೇಕಾಯ್ತು. 500ಗೆ ಇಲ್ಲಿ ನೋಡಿ, ಕಫ್ ಸೋಫಿ ಅಂತಂದ್ಬಿಟ್ಟು ಈ ನಂಬರ್ ನ ಯೂಸ್ ಮಾಡಿ ಬರಿಬೇಕಾಗಿತ್ತು. ಇವಾಗ ನೀವೇ ಹೇಳಿ, 400 500ಗೆ ಇರೋಂತ ವ್ಯತ್ಯಾಸ ಏನು? ಒಂದೇ ಒಂದ್ ಗೆರೆ ಅಲ್ವರ. ಹೇಗಿದೆ ನ್ಯೂ ನೋಡಿ ಅಂತೀರಿ, ಆಲ್ಫಾಬೆಟ್ ನೋಡಿ ಅಂತೀನಿ. 400 500 ಗಿರೋಂತ ವ್ಯತ್ಯಾಸ ಏನ್ ಗೊತ್ತಾ? ಜಸ್ಟ್ ಮಿಸ್ಸಿಂಗ್. ಬಟ್ ರಸಲ್ ತನ್ನ ಕಮೆಂಟ್ರೀಸ್ ಹೇಳ್ಬೇಕಂದ್ರೆ ಗೊತ್ತಾ ಹೇಳ್ತಾರೆ, ಇದೇ ಹೇಳ್ತಾರೆ. ಮೋಸ್ಟ್ಲಿ ಏನಾಗಿರ್ಬೋದು ಅಂದ್ರೆ ಆ ಕಾಲದಲ್ಲಿ ಪಾರ್ಚ್ಮೆಂಟ್ಸ್ ಅಲ್ಲಿ ಏನ್ ಮಾಡೋರು, ಅವರು ಅವ್ರು ಬರೆಯೋರು. ಸೊ ಪಾರ್ಚ್ಮೆಂಟ್ಸ್ ಜಾಸ್ತಿಯಾಗಿ ಯೂಸ್ ಮಾಡೋ ಕಾರಣದಿಂದ ಏನಾಗಿರ್ಬೋದು, ಆ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಏನಾಗಿರ್ಬೋದು, ಫಾಂಟ್ಸ್ ಗಳು ಸ್ಮಜ್ ಆಗಿ ಅದು ಮಿಸ್ಸಿಂಗ್ ತರ ಕಾಣಿಸಿರ್ಬೋದು ಅಥವಾ ಏನ್ ಹೇಳ್ತಾರೆ ಅಡಿಷನಲ್ ಲೈನ್ ತರ ಕಾಣಿಸಿರ್ಬೋದು. ಅದಕ್ಕೆ ಅದು 580 ಆಗಿರೋ ವಚನ 480 ಆಗಿ ಏನ್ ಮಾಡಬೇಕು, ಅದನ್ನ ಕ್ಯಾನ್ಸಲೇಟರ್ಸ್ ಕಾಣಿಸಿರ್ಬೇಕು. ಅದರಿಂದ ಅವ್ರಿಗೆ ತಪ್ಪಾದ ಅಭಿಪ್ರಾಯದಲ್ಲಿ ಅದನ್ನೇನ್ ಮಾಡಿದ್ದಾರೆ, 480 ಇಯರ್ಸ್ ಅಂತ ಮಾಡಿದ್ದಾರೆ. ಆಕ್ಚುಲಿ ನೋಡ್ಬೇಕಾದ್ರೆ ಅದು 580 ಅಂತ ಬರಬೇಕು. ಅದು ನೋಡ್ಬೇಕಾದ್ರೆ ನ್ಯಾಯಾಧಿಪತಿ ಕಾಲದಲ್ಲಿ ಏನಿಲ್ಲ, ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅಲ್ವರ. ಕರ್ತವ್ಯ ಬಿಟ್ಟರೆ ನೆಕ್ಸ್ಟ್ ಇರೋಂತ ಒಂದು ಕಾಲಗಳಲ್ಲಿ ನೋಡ್ಬೇಕ್ರೆ ರಾಜರುಗಳ ಕಾಲ ಅಲ್ವರ. ಈ ರಾಜರುಗಳ ಕಾಲದಲ್ಲಿ ನೋಡ್ಬೇಕಾದ್ರೆ ನಮಗೇನ್ ಬರ್ತದೆ ಅಂದ್ರೆ 50 ಏನ್ ಬರ್ತದೆ ಅಲ್ಲಿ ವ್ಯತ್ಯಾಸ ಬರೋದುಂಟು ಅಲ್ವರ. ಸರಿಪ್ಪ, ಈ ರಾಜರುಗಳ ಕಾಲದಲ್ಲಿ 50 ವ್ಯತ್ಯಾಸ ಹೆಂಗ್ ಬರ್ತದೆ ನಮ್ಗೆ ಅಲ್ವರ? ಈ 50 ವ್ಯತ್ಯಾಸ ಹೆಂಗ್ ಬರ್ತಾರೆ ಅಂತಂದ್ರೆ, ಇಸ್ರೇಲ್ ಇರೋಂತ ರಾಜ್ಯಗಳು ಮತ್ತೆ ಜೂಡಾ ಅಲ್ಲಿರೋಂತ ರಾಜ್ಯಗಳನ್ನ ಇಬ್ಬರನ್ನ ಸಿಂಕ್ರನೈಸ್ ಮಾಡ್ಬೇಕಾದ್ರೆ ಏನಾಗ್ತದೆ, 50 ಡಿಫ್ರೆನ್ಸ್ ಬರ್ತಾರೆ. ಹೆಂಗೆ ನೋಡ್ಬೇಕಾದ್ರೆ, ಸೋಲಮನ ಆಳ್ವಿಕೆ ನಂತರ ರಾಜ್ಯ ಏನಾಗ್ಬಿಡ್ತು, ಎರಡು ಭಾಗ ಆಗ್ಬಿಡ್ತು ಅಲ್ವರ. 10 ಗೋತ್ರ ಒಂದ್ ಕಡೆ ಬಂದ್ಬಿಡ್ತು, ಅದನ್ನ ಇಸ್ರೇಲ್ ರಾಜ್ಯ ಅಂತ ಕರೆಯೋರು. 7 ಗೋತ್ರ ಒಂದ್ ಕಡೆ ಬಂದ್ಬಿಟ್ಟು ಅಂದ್ರೆ ಜೂಡಾ ರಾಜ್ಯ ಅಂತ ಕರೆಯೋರು ಅಲ್ವರ. ಸೊ ಯೂಧಾ ಗೋತ್ರದಲ್ಲಿ, ಯೂಧಾ ರಾಜ್ಯದಲ್ಲಿ ಒಬ್ಬ ರಾಜ ಆಳ್ವಿಕೆ ಮಾಡ್ಬೇಕಾರೆ ಈ ಕಡೆ ಇಸ್ರೇಲ್ ರಾಜ್ಯ ಏನ್ ಮಾಡ್ತಾರೆ, ಒಬ್ಬ ಆಳ್ವಿಕೆ ಮಾಡ್ತಾ ಇದ್ದ. ಸೊ ಈ ಟೋಟಲ್ ಮಾಡ್ಬೇಕಾದ್ರೆ ಎರಡು ಪ್ಯಾರಲಲ್ ರಾಜ್ಯದ ಏನ್ ಮಾಡ್ಬೇಕು, ಕ್ಲೀನ್ ಆಗಿ ಮ್ಯಾಚ್ ಆಗ್ಬೇಕು ಅಂತಂದ್ಬಿಟ್ಟು ಒಂದು ಸಜೆಷನ್ ಹೇಳ್ತಾರೆ. ಈ ಮ್ಯಾಚಿಂಗ್ ಮಾಡ್ಬೇಕಾದ್ರೆ ಅಥವಾ ಈ ಸಿಂಕ್ರನೈಸಿಂಗ್ ಮಾಡ್ಬೇಕಾದ್ರೆ 50 ಏನ್ ಬರ್ತಾರೆ ಅಲ್ಲಿ ವ್ಯತ್ಯಾಸ ಬರೋದು ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಕರ್ತನ ಲೈಬ್ರೇರಿ ಈ ತರ ಸಿಂಕ್ರನೈಸ್ ಮಾಡೋದು ನೆಸೆಸರಿನಾ? ಬೈಬಲ್ ದೇವರಿಂದ ಏನ್ ಮಾಡ್ತಾರೆ, ಅನುಮತಿ ಮಾಡ್ತಾರಾ? ಇದು ದೇವ್ರ ಏನ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡೋ ಅಂತ ಕೆಲಸನ? ಕರ್ತನ ಲೈಬ್ರೇರಿ ದೇವರು ಯಾವ ಗೋತ್ರನ ಚೂಸ್ ಮಾಡಿತ್ತು, ಇಸ್ರೇಲ್ ರಾಜ್ಯನ ಚೂಸ್ ಮಾಡ್ಕೊಂಡ್ರ ಅಥವಾ ಯೂಧಾ ರಾಜ್ಯನ ದೇವ್ರು ಆರಿಸ್ಕೊಂಡ್ರ? ದೇವ್ರೇನ್ ಮಾಡಿದಾರೆ, ಯೂಧಾ ರಾಜ್ಯನ ಅವ್ರು ಆರಿಸ್ಕೊಂಡಿದ್ದಾರೆ. ಹಂಗಿರ್ಬೇಕಾದ್ರೆ ನಾವು ಇಸ್ರೇಲ್ ರಾಜ್ಯನ ತಗೊಂಡು ಅವರು ಒಂದು ಎಂತಾರೆ ಒಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ಇಸ್ರೇಲ್ ರಾಜ್ಯದ್ದು ಯೂಧಾ ಗೋತ್ರ ಮ್ಯಾಚ್ ಆಗ್ಬೇಕು ಅಂತಂದ್ರೆ ಆಗ್ತದ? ಖಂಡಿತವಾಗಿ ಏನಾಗೋದಿಲ್ಲ, ಅದು ಆಗೋದಿಲ್ಲ ಅಲ್ವರ. ಅದ್ ಮಾತ್ರ ಯಾಕೆ, ದೇವರು ಸೋಲೋಮನ್ಗೆ ರಾಜ್ಯಭಾರ ಕೊಡ್ಬೇಕಾದ್ರೆ ಒಂದು ಕಂಡೀಷನ್ ಮೇಲೆ ಕೊಟ್ಟಿದ್ದು ನೋಡಿ, ಅದು ವಚನ ಓದಿ. ಮೊದಲನೇ ಅರಸು 11 ಅಧ್ಯಾಯ 11-13.
ಸೌಲನು ಬೆಳಗಿನ ಜಾವದಲ್ಲಿ
ಫಸ್ಟ್ ಕಿಂಗ್ಸ್ ಕರೆಕ್ಟಾ ಫಸ್ಟ್ ಕಿಂಗ್ಸ್ 11 ಚಾಪ್ಟರ್ 11-13
ಸೌಲನು ಬೆಳಗಿನ ಜಾವದಲ್ಲಿ ತನ್ನ ಜನರನ್ನು ಮೂರು ಪಾಲು ಮಾಡಿ ಅಮೋನ್ಯರ ಪಾಳ್ಯದೊಳಕ್ಕೆ ನುಗ್ಗಿ
ಫಸ್ಟ್ ಕಿಂಗ್ಸ್ ಬ್ರದರ್ ಅದೇ ಕೇಳಿದ್ರು ಸೌಲ ಹೆಂಗ್ ಬಂದ್ಬಿಟ್ರು ಫಸ್ಟ್ ಕಿಂಗ್ಸ್ ಅಲ್ಲಿ ಅಂತ ಓದಿ ಓದಿ ಬರೀ ಯಾರು ತೆಗೆದಿದ್ರೆ ಹಾಂ ಸದ್ದ ಓದ್ಬೇಕು ಗಟ್ಟಿಯಾಗಿ ಓದ್ಬೇಕು
ನೀನು ಈ ಪ್ರಕಾರ ಮಾಡಿ ನಿನ್ನ ವಿಜಯ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕರಿಗೆ ಕೊಡುವೆನು
ಹಾ ನೋಡ್ರಿ ಸೊಲೊಮನ್ ಹೇಳ್ತಾರೆ ನೀನು ಈ ತರ ಮಾಡಿರೋದ್ರಿಂದ ನಿನ್ನ ರಾಜ್ಯವನ್ನು ನಿನ್ನ ಕಿತ್ಕೊಂಡು ಯಾರು ಕೊಡ್ತೇನೆ ನಿನ್ನ ಸೇವಕರು ಕೊಡ್ತಾರಂತೆ ಆಮೇಲೆ
ಆದರೂ ನಾನು ನಿನ್ನ ತಂದೆಯಾದ ದಾವಿಯನ್ನು
ಹಾ ನೋಡ್ರಿ ಆದರೂ ಕೂಡ ನಿನ್ನ ಕಾಲದಲ್ಲಿ ಇದನ್ನ ಮಾಡೋದಿಲ್ಲ ಆಮೇಲೆ ನೋಡ್ರ ದೇವ್ರ ಅಷ್ಟು ಕ್ಲಿಯರ್ ಆಗಿಬಿಡ್ತಾರೆ ಏನ್ ಹೇಳ್ತಾರೆ ಅಲ್ಲಿ ಯಾವ ಒಂದ್ ಇದನ್ನ ರೆಕಗ್ನೈಸ್ ಮಾಡ್ತಾರಂತ ಅಲ್ಲಿ ಒಂದು ಕುಲನ ಹಂಗೆ ಏನ್ ಮಾಡ್ತೀನಿ ನಾನು ಹಂಗೆ ಬಿಟ್ಟಿರ್ತೀನಿ ಯಾಕೆ ದಾವಿದನ್ ಗೋಸ್ರ ಅಂತ ಹೇಳ್ತಾರೆ ಹಂಗಾರೆ ದೇವ್ರು ಹೇಳ್ತಾ ಇರ್ಬೇಕಾರೆ ಯೂದ ಗೋತ್ರ ನಾನು ರೆಕಗ್ನೈಸ್ ಮಾಡಿದೀನಿ ಅಂತ ಹೇಳಿರ್ಬೇಕಾರೆ ನಾವು ಇಸ್ರೇಲ್ ಇದನ್ನ ಹೆಂಗೆ ಮ್ಯಾಚ್ ಆಗೋದಕ್ಕೆ ನಾವು ಇದು ಮಾಡಕ್ ಸಾಧ್ಯ ಅದ್ ಮಾತ್ರ ಅಲ್ಲ ಕರ್ತನ ಬಿಟ್ರೆ ಈ ಸಿಂಕ್ರೊನೈಸಿಂಗ್ ಕೂಡ ಸರಿಯಾಗಿ ವರ್ಕೆ ಆಗೋದಿಲ್ಲ ಅದು ಉದಾಹರಣೆ ಹೇಳ್ತೀನಿ ನೋಡಿ ಅಂತೀನಿ ಒಂದ್ ವಚನ ಓದ್ಬಿಡಿ 2 ಅರಸುಗಳು 15ನೇ ಅಧ್ಯಾಯ 30ನೇ ವಚನ 2 ಅರಸು 15:30
ಆಗ ಇಸ್ರಾಯೇಲನ ಮಗನಾದ ಹೋಶೇಯನು ಎಫ್ರಾಯೀಮನ ಮಗನಾದ ಶೆಕೆಮನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿ ಇವನನ್ನು ಉಜ್ಜೀಯನ ಮಗನಾದ ಯಾತಾವನ ಆಳ್ವಿಕೆಯ 20ನೇ ವರ್ಷದಲ್ಲಿ ಕೊಂದು
ನೋಡ್ರಿ ನೋಡಿ ಸಾಕ್ಬಿಡಿ ಅಂತೀನಿ ಹೋಶೇಯ ರಾಜ ಬಂದ್ಬಿಟ್ಟು ಪೆಕಾನ ಮರ್ಡರ್ ಮಾಡ್ತಾನಂತಲ್ಲಿ ಪೆಕಾನ ಸಾಯ್ಸಾಕ್ತಾನಂತೆ 8ನೇ ವರ್ಷದಲ್ಲಿ ಯೋತಾಮಿನ 20ನೇ ವರ್ಷದ ಆಳ್ವಿಕೆಯಲ್ಲಿ ಏನ್ ಮಾಡ್ತಾನಂತೆ ಅವನು ಅವನು ಸಾಯಿಸ್ತಾನೆ ಅಂತ ಹೇಳ್ತಾರೆ ಅಂದ್ರೆ ಯೋತಾಮ್ ಏನ್ ಮಾಡಿರ್ಬೇಕು 20 ವರ್ಷ ಆಳ್ವಿಕೆ ಮಾಡಿರ್ಬೇಕು ಅಲ್ವಾ ಸರಿ 2ನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯ 1ನೇ ವಚನ ನೋಡಿ ಯೋತಾಮು ಎಷ್ಟು ವರ್ಷ ಆಳ್ವಿಕೆ ಮಾಡದಂತೆ 2nd Chronicles 27th chapter 1st verse
ಯೋತಾಮನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು
ಎಷ್ಟು ವರ್ಷ ಅಂತೆ ಇವನು ಆಳ್ವಿಕೆ ಮಾಡಿದ್ರೆ 16 ವರ್ಷ ಹಂಗಿರ್ಬೇಕು 20ನೇ ವರ್ಷದಲ್ಲಿ ಹೋಗ್ಬಿಟ್ಟು ಹೆಂಗಪ್ಪ ಸಾಯಿಸೋದಕ್ಕೆ ಸಾಧ್ಯ ಅಲ್ವರಾ ಕರ್ತನ ಇದೇ ಏನಾಗ್ಬಿಡ್ತದೆ ನಮ್ಗೆ ಇದು ಸಿಂಕ್ರನೈಸಿಂಗ್ ವರ್ಕ್ ಆಗೋದಿಲ್ಲ ಅಂತ ನಮ್ಗೆ ಕ್ಲಿಯರ್ ಪ್ರೂಫ್ ಇದೆ ಅದ್ ಮಾತ್ರ ಯಾಕೆ ಯೇಸು ಕ್ರಿಸ್ತನ ಒಂದು ವಂಶಾವಳಿ ನೋಡ್ಬೇಕಾದ್ರೆ ಯಾವ ರಾಜ್ಯಗಳಿದೆ ಲಿಸ್ಟ್ ಅಲ್ಲಿ ಇಸ್ರೇಲಿನ ರಾಜ್ಯಗಳು ಒಬ್ಬರ ಇದಾರ ಕರೆಕ್ಟ್ ಆಗಿ ವಿಚಾರ ಮಾಡಿ ಯಾರಿದ್ದಾರೆ ಬರೀ ಇವ್ರ ಗೊತ್ತದ ರಾಜ್ಯಗಳಿದ್ದಾರೆ ಆಮೇಲೆ ಇಸ್ರೇಲ್ ರಾಜ್ಯದ ಒಂದು ಕಾಲಗಣನೆಯಲ್ಲಿ ನೋಡ್ಬೇಕಾದ್ರೆ ಅದು ಬರೀ ಬುಕ್ಸ್ ಆಫ್ ಕಿಂಗ್ಸ್ ಅಲ್ಲಿ ಮಾತ್ರ ಏನಾಗಿದೆ ರೆಕಾರ್ಡ್ ಆಗಿದೆ ಕ್ರಾನಿಕಲ್ಸ್ ಅಲ್ಲಿ ಏನಾಗಿಲ್ಲ ರೆಕಾರ್ಡ್ ಆಗಿಲ್ಲ ಆದ್ರೆ ಜೂದ ಒಂದು ಕಿಂಗ್ಸ್ ಗಳು ನೋಡ್ಬೇಕಾದ್ರೆ ಇಟ್ ಇಸ್ ರೆಕಾರ್ಡೆಡ್ ಇನ್ ಬೋತ್ ಆಫ್ ಬುಕ್ಸ್ ಆಸ್ ವೆಲ್ ಇನ್ ಕ್ರಾನಿಕಲ್ಸ್ ಅಂಡ್ ಆಲ್ಸೋ ಇನ್ ಬುಕ್ ಆಫ್ ಕಿಂಗ್ಸ್ ಇದಕ್ಕೇನಾಗಿದೆ ಡಬಲ್ ಪ್ರೂಫ್ ಇದೆ ಅಲ್ವರ ಅದ್ ಮಾತ್ರ ಯಾಕೆ ದೇವ್ರು ನೋಡಿ ಏನಂತ ಹೇಳ್ತಾರೆ ಎಜಿಕಲ್ ಮುಖಾಂತರ ದೇವ್ರು ಏನಂತಾರೆ ನೋಡ್ತೀನಿ ಎಜಿಕಲ್ 21st chapter 25-27 ನೋಡಿ ಎಜಿಕಲ್ 21ನೇ ಅಧ್ಯಾಯ 25-27
ನೋಡ್ರಿ
ಮುಂಡಾಸವನ್ನು ಕಿತ್ತು ಬಿಡು ಕಿರೀಟವನ್ನ ಏನ್ ಮಾಡ್ರಿ ನೀವು ಎತ್ತಾಕ್ರಿ ಆಮೇಲೆ ಸಾಕ್ಬಿಡಿ ಇದು ಯಾರು ಹೇಳ್ತಾರೆ ಯಾರ ರಾಜಂಗ್ ಹೇಳೋದು ಇದು ಜಿಡಿಕೆ ರಾಜಂಗ್ ಹೇಳ್ತಾರೆ ಜಿಡಿಕೆ ಯಾವ ರಾಜ ಯೂದ ಗೋತ್ರದಲ್ಲಿ ಇರುವಂತ ರಾಜನ್ ಏನ್ ಮಾಡ್ತಾರೆ ದೇವ್ರ ಹೇಳ್ತಾರೆ ಕಿರೀಟನ ಏನ್ ಮಾಡ್ಬಿಡ್ರಿ ಅಲ್ವರ ಅವನ ಮುಂಡಾಸನ ಬಿಸಾಕಿ ಅಂತ ಹೇಳ್ತಾರೆ ಅಲ್ವರ ಕರ್ತನಲ್ಲಿ ಪ್ರಿಯರೆ ಇದೇ ಮಾತನ ಇಸ್ರೇಲಿನಿಂದ ಕೊನೆಯ ರಾಜ ಓಸಿಯನ್ಗೆ ಕೇಳಿಲ್ಲ ಅಲ್ವರ ದೇವರನ್ನ ಇಸ್ರೇಲ್ ರಾಜಗಳನ್ನ ರೆಕಗ್ನೈಸ್ ಮಾಡಿದ್ರೆ ಆ ರಾಜನ್ ಕೂಡ ಏನ್ ಮಾಡ್ಬೇಕಾಗಿತ್ತು ಈ ಮಾತನ ಕೇಳ್ಬೇಕಾಗಿತ್ತಲ್ವಾ ಆದ್ರೆ ಏನೇನು ದೇವ್ರ ಹೇಳಕ್ ಹೋಗಿಲ್ಲ ಅಂದ್ರೆ ದೇವರು ಆ ರಾಜರುಗಳನ್ನ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ರೆಕಗ್ನೈಸ್ ಮಾಡಕ್ ಹೋಗಿಲ್ಲ ಆದ್ರೆ ಯಾರನ್ನ ರೆಕಗ್ನೈಸ್ ಮಾಡಿದ್ರೆ ಯೂದ್ರ ಗೋತ್ರದಲ್ಲಿ ಬರುವಂತ ರಾಜ್ಯಗಳನ್ನ ರೆಕಗ್ನೈಸ್ ಮಾಡಿದ್ರಿಂದ ಜಿಡಿ ಕಿಂಗ್ ಏನ್ ಹೇಳ್ತಾರೆ ಕಿರೀಟನ ಬಿಸಾಕ್ಬಿಡು ಅಂತ ಹೇಳ್ತಾರೆ ಅಥಾರಿಟಿ ಕಿಂಗ್ಶಿಪ್ ದೇವರು ಎಲ್ಲ ರೆಕಗ್ನೈಸ್ ಮಾಡ್ತಾರೆ ಅದನ್ನೇ ನೋಡ್ರಿ ಬಿಸಾಕ್ಬಿಟ್ರಿ ಆ ಅಧಿಕಾರ ಯಾರಿಗಿದೆಯೋ ಅವ್ರು ಬರುವ ತನಕೇನಿರ್ಲಿ ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿಬಿಟ್ಟು ಅಲ್ಲಿ ನೋಡ್ಬೇಕ್ರೆ ನಮ್ಗೆ ಕ್ಲಿಯರ್ ಆಗಿ ಹೆಂಗ್ ಗೊತ್ತಾಗ್ತಾರೆ ಅಂತಂದ್ರೆ ನಾವು ಸಿಂಕ್ರನೈಸ್ ಮಾಡೋದು ನೆಸೆಸರಿನೇ ಇಲ್ಲ ಅಂತಂದ್ರೆ ಕಿಂಗ್ಸ್ ಆಫ್ ಜೂಡನ್ ಆಗಿದೆ ಅದನ್ನ ಟೋಟಲ್ ನಾವು ತಗೋಬೇಕು ಅಂದ್ಬಿಟ್ಟು ಅದ್ ಮಾತ್ರ ಅಲ್ಲ ಕರ್ತನಲ್ಲಿ ಇಬ್ಬರೆ ಆ ಕಿಂಗ್ಸ್ ಆಫ್ ಜೂಡಾಗೆ ಬೈಬಲ್ನಲ್ಲಿ ಇನ್ನೊಂದ್ ಕಡೆ ಅಡಿಷನಲ್ ಪ್ರೂಫ್ ಇದೆ. ಅದೆಲ್ಲಿ ಅಂತ ನೋಡ್ಬೇಕ್ರೆ ಎಜೇಕೆಲ್ ನಾಲ್ಕನೇ ಅಧ್ಯಾಯದಲ್ಲಿ ಬರ್ತಾರೆ. ಎಜೇಕೆಲ್ ನಾಲ್ಕನೇ ಅಧ್ಯಾಯದಲ್ಲಿ ನೋಡ್ಬೇಕ್ರೆ ದೇವರು ಎಜೇಕೆಲ್ಗೆ ಏನ್ ಹೇಳ್ತಾರೆ ಅಂದ್ರೆ, ಒಂದ್ ಟೈಲ್ ತಗೊಳಪ್ಪ ನೀನು, ಆ ಟೈಲ್ ತಗೊಂಡು ಏನ್ಮಾಡು, ಎರಿಸಲೇಮ್ ನಗರ ನೆನ್ಮಾಡಲಿ ಚಿತ್ರೀಕರಣ ಮಾಡ್ಬಿಡು. ಆ ಚಿತ್ರೀಕರಣ ಮಾಡ್ಬಿಟ್ಟು ಆ ಒಂದು ಏನ್ ಹೇಳ್ತಾರೆ ಟೈಲ್ ಸುತ್ತಲೇ ಮಾಡೋ, ನೀನು ಮುತ್ತಿಗೆ ಹಾಕು ಅಂತ ಹೇಳ್ತಾರೆ. ನೋಡಿ ಎಜೇಕೆಲ್ ನಾಲ್ಕನೇ ಅಧ್ಯಾಯ ಒಂದೇ ವಚನ ಓದಿ. ನೋಡ್ರಿ ಹೇಳ್ತಾರಲ್ಲಿ, ನೀವು ನಕ್ಷೆ ಹಾಕ್ಬಿಟ್ಟು ನಕ್ಷೆ ಸುತ್ತಮುತ್ತಲ ಏನ್ ಮಾಡ್ರಿ, ಇಲ್ಲಿ ದೀಪ ಹಾಕಿ ಮುತ್ತಿಗೆ ಹಾಕು ಅಂತ ಎಲ್ಲ ಹೇಳ್ತಾರೆ ಅಲ್ವಾ. ಅದಾಗಿದ ನಂತರ ದೇವ್ರ ಹೇಳ್ತಾರೆ ಅಂದ್ರೆ, ನಿನ್ನ ನಡುವೆ ಮತ್ತೆ ಆ ಒಂದು ಪಟ್ಟಣ ನಡುವೆ ಏನ್ ಮಾಡೋದು, ನೀನು ಕಮ್ಮನದ ಹೆಂಚಿನ ಇಡು ಅಂತ ಹೇಳ್ತಾರೆ. ಅಂದ್ರೆ ನೋಡಿ ಇರ್ತೀನಿ, ಮೂರನೇ ವಚನ ಓದಿ ಬಿಡ್ದ ತರ್ಡ್ ವರ್ಸ್. ನೋಡ್ರಿ ಹೇಳ್ತಾರೆ, ನಿನ್ಗೂ ಮತ್ತೆ ಪಟ್ಟಣದ ನಡುವೆ ಏನ್ ಮಾಡೋ, ಕಬ್ಬಿಣದ ಹೆಂಚಿನ ಇಡು, ಅದನ್ನಾಗ್ಲಿ ಕಬ್ಬಿಣದ ಗೋಡೆ ತರ ಇರ್ಲಿ ಅಂತ ಹೇಳ್ತಾರೆ. ಇದು ಏನಕ್ಕೆ ಹೇಳೋದಂತಂದ್ರೆ, ಆ ಒಂದು ಶತ್ರುಗಳು ಬಂದ್ಬಿಟ್ಟು ಎದುರು ನಗರ ಮುತ್ತಿಗೆ ಹಾಕ್ಬೇಕಾರೆ ಆ ಮುತ್ತಿಗೆ ಹೆಂಗಿರ್ತಾರಂತೆ, ಐರನ್ ಲೈಕ್ ಸೀಜು, ಯಾರು ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇರಲ್ವಂತೆ. ಅದಾಗಿದಂತ ನೋಡಿ ಅಂತ ಹೇಳ್ತಾರೆ. ನಾಲ್ಕನೇ ವಚನ ಓದಿ, ನಾಲ್ಕನೇ ವಚನ ಮತ್ತೆ ಐದನೇ ವಚನ. ನೋಡ್ರಿ ಎಷ್ಟು ದಿನ ನೀನು ಮಲಗ್ತೀಯೋ ಅವರ ಅಧರ್ಮಗಳನ್ನು ನೀನು ಮಾಡ್ತೀಯ ಹೊತ್ತಿಕೊಳ್ತೀಯ ಅಂತ ಹೇಳ್ತಾರೆ. ಆಮೇಲೆ
ಅವರು ಎಷ್ಟು ವರ್ಷ ತಮ್ಮ ಅಧರ್ಮದ ಫಲವನ್ನು ಅನುಭವಿಸಬೇಕು, ಅಷ್ಟು ದಿವಸ ಅಂದರೆ 390 ದಿವಸ
ನೋಡ್ರಿ ದೇವ್ರ ಹೇಳ್ತಾರೆ ಎಜೇಕೆಲ್ಗೆ, ನೀವು ಒಂದ್ ಕಡೆ ಏನ್ ಮಾಡಪ್ಪ, ಒಂದ್ ಕಡೆ ಮಲ್ಕೋ, ಎಷ್ಟು ವರ್ಷ ಎಷ್ಟು ದಿನಗಳು 390 ದಿವಸಗಳು ಮಲ್ಕೋ, ಅಂದ್ರೆ ಒಂದು ವರ್ಷ ಒಂದು ದಿನನ ಒಂದ್ ವರ್ಷಕ್ಕಾಗಿ ನೇಮಿಸಿದ್ವಿ ಅಂತ ಹೇಳ್ತಾರೆ. 390 ವರ್ಷಗಳು ಅಂತ ಹೇಳ್ತಾರೆ. ಈ 390 ವರ್ಷಗಳು ಏನಂತ ಹೇಳ್ತಾರೆ, ಇಸ್ರೇಲ್ ಜನಗಳು ಮಾಡಿದಲ್ಲ ಅಕ್ರಮಗಳು, ಅವ್ರು ಮಾಡಿದಂತ ಒಂದು ಕೆಟ್ಟ ಕೆಲಸದ ಕ್ಯಾಲ್ಕುಲೇಷನ್ ಅಲ್ವರ. ಇಂಗ್ಲಿಷಲ್ಲಿ ಬರ್ತಾರೆ ಅಂದ್ರೆ 300 ಇಯರ್ಸ್ ಇಯರ್ಸ್ ಆಫ್ ಇನಿಕ್ವಿಟಿ ಆಫ್ ಇಸ್ರೇಲ್ ಅಂತಂದ್ಬಿಟ್ಟು. 390 ಇಯರ್ಸ್ ಇಸ್ ಅ ಇಯರ್ಸ್ ಆಫ್ ಇನಿಕ್ವಿಟಿ ಆಫ್ ಇಸ್ರೇಲ್. ಅಂದ್ರೆ ಇಸ್ರೇಲ್ ಜನಗಳು ಎಷ್ಟು ವರ್ಷ ಪಾಪ ಮಾಡ್ರಂತೆ, 390 ವರ್ಷಗಳು ಪಾಪ ಮಾಡಿದ ಕಾರಣದಿಂದ ನಿಮ್ಮನ್ನ ಶತ್ರುಗಳಿಗೆ ಒಪ್ಪಿಸ್ ಕೊಡ್ತೀನಿ. ಶತ್ರುಗಳು ಬಂದ್ಬಿಟ್ಟು ಮುತ್ತಿಗೆ ಹಾಕ್ತಾರೆ, ಆ ಮುತ್ತಿಗೆ ಹೆಂಗಿರ್ತಾರಂತೆ, ಕಬ್ಬಿಣ ತರ ಮುತ್ತಿಗೆ ಇರ್ತಾರೆ, ಯಾರು ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಅಲ್ಲ ಅಂತ ಹೇಳ್ತಾರೆ. ಹಿಂಗಿರ್ಬೇರೆ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡಿ, ಎಜೇಕೆಲ್ಗೆ 9:10-11. ಸೇಮ್ ಚಾಪ್ಟರ್ 9:10-11.
ಇದಲ್ಲದೆ ನೀನು ಗೋಧಿ ಜವೆ ಗೋಧಿ ಅವರೆ ಅಲಸಂದೆ ಸಾವೆ ಕಡಲೆ ಇವುಗಳನ್ನು ತೆಗೆದುಕೊಂಡು ಒಂದೇ ಪಾತ್ರೆಯಲ್ಲಿ ಹಾಕಿ ಅವುಗಳಿಂದ ರೊಟ್ಟಿಯನ್ನು ಮಾಡಿಕೋ. ಮಕ್ಕಳಲ್ಲಿ ಮಲಗಿಕೊಳ್ಳುವಷ್ಟು ದಿನ ಅಂದರೆ 390 ದಿನ ಅದನ್ನು ತಿನ್ನು. ನಿನ್ನ ಆಹಾರವನ್ನು ತೂಕದ ಪ್ರಕಾರ ದಿನಕ್ಕೊಂದು 20 ತಲೆಯಂತೆ ತಿನ್ನು. ಹಾಗಾಗಿ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಮತ್ತು ನೀರನ್ನು ಅಳತೆಯ ಪ್ರಕಾರ ದಿನ ಒಂದಕ್ಕೆ 1 ಸೇರಿನಂತೆ ಕುಡಿ.
ನೋಡ್ರಿ ಹೇಳ್ತಾರೆ ದೇವರಲ್ಲಿ 4-5 ರೀತಿಯ ಒಂದು ಸೀರಿಯಲ್ಸ್ ಹಾಕೊಂಡು ಒಟ್ಟಿಗೆ ತಿನ್ಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ಇದು ಬಂದ್ಬಿಟ್ಟು ದೇವರಿಗೆ ಇಷ್ಟವಾದಂತ ಒಂದು ಕೆಲಸ. ದೇವ್ರು ಹೇಳ್ತಾರೆ ದಿಸ್ ಇಸ್ ಕಾಲ್ಡ್ ಎಸ್ ಡಿಫೈಲ್ಡ್ ಫುಡ್, ಇದನ್ನ ತಿನ್ಬಾರ್ದಾಗಿರ್ತಾರೆ. ಅದೇ ಎಜಿಕಲ್ಗೆ ಹೇಳ್ತಾರೆ ನೀವು ಆ ಥರ ಮಾಡ್ಕೊಂಡು ತಿನ್ನು, ಅದು ತಿನ್ಬೇಕಾದ್ರೆ ಹೆಂಗೆ ತಿನ್ಬೇಕಂತೆ, ಇಷ್ಟ ಬಂದಷ್ಟು ಹೊಟ್ಟೆ ತುಂಬ ತಿನ್ನಂಗಿಲ್ಲ, ಅಳತೆ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳ್ತಾರೆ. ನೀರು ಕುಡಿಬೇಕಾದ್ರೆ ಹೆಂಗೆ ಕುಡಿಬೇಕಂತೆ, ಅಳತೆ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳ್ತಾರೆ. ಇದು ಏನಪ್ಪ ಅರ್ಥ, ಇದು ಏನರ್ಥ ಅಂತಂದ್ರೆ, ಶತ್ರುಗಳು ಬಂದ್ಬಿಟ್ಟು ಇಸ್ರೇಲ್ದಲ್ಲಿ ಮುತ್ತಿಗೆ ಹಾಕ್ಬೇಕಾದ್ರೆ ಅಲ್ಲಿ ಏನಿರ್ತಾರೆ, ಘೋರವಾದಂತ ಶಾಮ ಇರ್ತಾರೆ ನಗರದಲ್ಲಿ. ಆ ಶಾಮ ಬಂದರೆ ಜನಗಳಿಗೆ ತಿನ್ನಕ್ಕೆ ಏನು ಸಿಕ್ಕೋದಿಲ್ಲ, ಆಹಾರ ಸಿಕ್ಕೋದಿಲ್ಲ, ಕುಡಿಯಕ್ಕೆ ನೀರು ಸಿಕ್ಕೋದಿಲ್ಲ. ಅದನ್ನ ಏನ್ ಮಾಡ್ತಾ ಇದ್ದೀನಿ ಮುಖಾಂತರ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೋಡಿ ಅದನ್ನೇ ಬರ್ತಾರೆ 16ನೇ ವಚನ 17ನೇ ವಚನ.
ಇದಲ್ಲದೆ ಆತನು ನನಗೆ ಹೀಗೆ ಹೇಳಿದನು,
ನೋಡ್ರಿ ಎರಡು ನಗರದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಜೀವದಾರವನ್ನು ಮುರಿದು ಬಿಡ್ತಾರಂತೆ. ಆಮೇಲೆ ನೋಡಿದ್ರ ಎಷ್ಟು ಕ್ಲಿಯರ್ ಹೇಳಿದ್ರು, ಎಜೇಕೆಲ್ ಏನ್ ಮಾಡೋದು ನಾವು ತೂಕದ ಪ್ರಕಾರ ಯಾವ ರೀತಿ ಅನ್ನ ತಿನ್ನೋ, ಅದೇ ರೀತಿ ಎರಡುಸರ್ ನಗರಿಗೆ ಮುತ್ತಿಗೆ ಹಾಕ್ಬೇಕಾರೆ ಜನಗಳೇ ಮಾಡ್ತಂತೆ ಅಲ್ಲಿ ತೂಕದ ಪ್ರಕಾರ ಅನ್ನ ತಿಂತಾರಂತೆ. ಆಮೇಲೆ ನೋಡಿದ್ರ ಅಳತೆಯ ಪ್ರಕಾರ ಏನ್ ಮಾಡ್ತಂತೆ, ಅಲ್ಲಿ ನೀರನ್ನ ಕುಡಿತಾರಂತ ದೇವರ ಎಷ್ಟು ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಆಮೇಲೆ ನೋಡಿ 13ನೇ ವಚನ ಓದಿ ಬಿಡ್ತಾರೆ.
ಹಾಗೆ ಇಸ್ರಾಯೇಲ್ ವಂಶದವರು ನನ್ನಿಂದ ಅನ್ಯ ದೇಶಗಳಿಗೆ ಅಟ್ಟಲ್ಪಟ್ಟು ಆ ದೇಶಿಯರ ನಡುವೆ ವಾಸಿಸುತ್ತಾ ತಮ್ಮ ಆಹಾರವನ್ನು ಹೊರತಾಗಿ
ನೋಡ್ರಿ ಹೆಂಗಂತೆ ಎಲ್ಲಿ ದೇವ್ರು ಅಟ್ಟುಬಿಡ್ತಾರೋ ಅಲ್ಲಿ ಏನ್ ತಿಂತಾರಂತಲ್ಲಿ ಆಹಾರವನ್ನು ಹೊಲಸಾಗಿ ತಿನ್ನುತ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಡಿಫೈಲ್ಡ್ ಫುಡ್ ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಬ್ಯಾಬಿಲೋನ್ಗೆ ಸೆರೆ ಕರ್ಕೊಂಡೋಗಿರ್ಬೇಕಾದ್ರೆ ದಾನಿಯಲ್ಲಿ ಏನ್ ಕೊಡ್ತಾರೆ, ಅದರ ಆಹಾರ ಏನ್ ಮಾಡಲ್ಲ ಇವರು ಸ್ವೀಕಾರ ಮಾಡೋದಿಲ್ಲ ಅಲ್ವಾ. ಆ ರೀತಿ ನಿಮ್ ಕಂಡೀಷನ್ ಬರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು 390 ವರ್ಷಗಳು ಇಸ್ರೇಲ್ ಮಾಡಿದ ಪಾಪದ ಒಂದು ಎಣಿಕೆ ಹಂಗ ನೋಡ್ಬೇಕ್ರೆ. ಈ ಒಂದು 390 ವರ್ಷಗಳು ಎಲ್ಲಿಗೆ ಎಂಡ್ ಆಯ್ತು ಮತ್ತೆ ಎಲ್ಲಿಗೆ ಶುರು ಆಯ್ತು ನೋಡ್ಬೇಕಾದ್ರೆ ಕತ್ತಲ್ಲಿ ಬರೆ ಇದು ಎಲ್ಲಿಗೆ ಅಂತ್ಯ ಆಯ್ತು ಅಂತಂದ್ರೆ ಅಲ್ಲೇ ಒಂದು ಕ್ಲೂ ಕೊಡಿದ್ದಾರೆ ಅಂತಂದ್ರೆ 390 ವರ್ಷದ ಕೊನೆಯಲ್ಲಿ ಯೆರೂಸಲೇಮ್ ನಗರಕ್ಕೆ ಏನಾಗ್ತಾರೆ ಮುತ್ತಿಗೆ ಹಾಕಲ್ಪಡ್ತಾರೆ, ಅಲ್ಲಿ ಗೌರವದಿಂದ ಶಾಮ ಇರ್ತಾರೆ ಅಂತ ಹೇಳ್ತಾರೆ. ಇದು ಯಾವಾಗ ಫುಲ್ಫಿಲ್ ಆಯ್ತು ಅಂತಂದ್ರೆ ಜೆಡಿಕೆನ 9ನೇ ವರ್ಷದ ಆಳ್ವಿಕೆಯಲ್ಲಿ ಏನಾಯ್ತದ ಈ ವಾಕ್ಯ ಫುಲ್ಫಿಲ್ ಆಯ್ತು ಅದನ್ನ ನೋಡಿರ್ತೀನಿ. 2ನೇ ಅರಸುಗಳು 25ನೇ ಅಧ್ಯಾಯ 1-2
ಅವನು ಶಿಕ್ಷಿನ ಆಳ್ವಿಕೆಯ 9ನೇ ವರ್ಷದ 8ನೇ ತಿಂಗಳಿನ 8ನೇ ದಿನದಲ್ಲಿ ಸರ್ವ ಸೈನ್ಯ ಸಹಿತವನಾಗಿ ಯೆರೂಸಲೇಮಿಗೆ ಬಂದು
ಹೌದೆ
ಅಲ್ಲಿ ಪಾಳೆಯ ಮಾಡಿಕೊಂಡು ಅದರ ಸುತ್ತಲೂ ಮಣ್ಣಿನ ದೀಪವನ್ನು ಮಾಡಿ ಶಿಕ್ಷಿನ ಆಳ್ವಿಕೆಯ 11ನೇ ವರ್ಷದ ವರೆಗೆ ಅದಕ್ಕೆ ಮುತ್ತಿಗೆ
ನೋಡ್ರ ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಎಜಿಕಲ್ ಏನ್ ಹೇಳ್ತಾರೆ ಯಾವ್ದು ದಿಬ್ಬ ಕಟ್ಟು ಅಂತ ಹೇಳ್ತಾರೋ ಅದೇ ರೀತಿ ಬ್ಯಾಬಿಲೋನ್ ರಾಜ ಏನ್ ಮಾಡ್ತಾನೆ ಅಲ್ಲಿ ಜೆಡಿಕೆನ 9ನೇ ವರ್ಷದ ಆಳಿಕೆಯಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಲ್ಲಿ ದೀಪ ಕಟ್ಟೆ ಏನ್ ಮಾಡ್ತಾನೆ ಎರಡು ಸಮಯ ಇರ್ತೀಯ ಮುತ್ತಿಗೆ ಹಾಕ್ತಾನೆ ಅಲ್ವಾ. ಅಲ್ಲೇನಾಯ್ತಲ್ಲಿ 390 ವರ್ಷದ ಕೊನೆಯಲ್ಲಿ ಏನಾಯ್ತು ಅಲ್ಲಿ ಕರೆಕ್ಟ್ ಆಗಿ ಅಂದ್ರೆ ಜೆಡಿಕೆನ ಒಂದು 9ನೇ ವರ್ಷದ ಆಳಿಕೆಯಲ್ಲಿ ಏನಾಯ್ತು ಕರೆಕ್ಟ್ ಆಗಿ ಬಂದ್ಬಿಟ್ಟು ಮುತ್ತಿಗೆ ಹಾಕ್ತಾನೆ. ಎಷ್ಟು ವರ್ಷದವರೆಗೂ ಜೆಡಿಕೆನ 11ನೇ ವರ್ಷದವರೆಗೂ ಅಂತಂದ್ರೆ 9, 10, 11 ಟೋಟಲ್ 3 ವರ್ಷ ಏನಾಗಿರ್ತಾರೆ ಅಲ್ಲಿ ಮುತ್ತಿಗೆ ಹಾಕಿರ್ತಾರೆ ಅಲ್ವಾ. ಅಂತ ಸಮಯದಲ್ಲಿ ಎರಸನಗರ ಅಂತ ಕಂಡೀಷನ್ ನೋಡಿ ಹೆಂಗಿತ್ತಂತೆ ಕಂಟಿನ್ಯೂ ಮಾಡಿ. ನೋಡ್ರಿ ಏನಾಗುತ್ತೆ ಆಹಾರ ಸಿಕ್ಕದೆ ಹೋಯ್ತಂತೆ. ಆಮೇಲೆ
ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ ಕಸ್ತೀರು 11ನೇ ವರ್ಷದ 4ನೇ ತಿಂಗಳಿನ 9ನೇ ದಿವಸ
ಆಗ್ಬಿಡಿ ಅಂತ ನೋಡಿ ಅಂತಾರೆ ಅಲ್ಲಿ ಗೋರ ಕ್ಷಮ ಬಂತು ಅಂದ್ಬಿಟ್ಟು. ಸೊ ಈ ರೀತಿ ದೇವರ ಎಜಿಕನ್ ಮುಖಾಂತರ ಹೇಳಿದಂತ ಪ್ರವಾದನೆ ಮಾತು ಏನಾಯ್ತಲ್ಲಿ ಅಲ್ಲಿ ಫುಲ್ಫಿಲ್ ಆಯ್ತು. ಸರಿಪ್ಪ ಈ ಒಂದು ಪಾಪದ ಒಂದು ಕೌಂಟಿಂಗ್ 390 ಇಯರ್ಸ್ ಪೀರಿಯಡ್ ಆಫ್ ಇನಿಕ್ವಿಟಿ ಎಲ್ಲಿ ಶುರು ಆಯ್ತು ಅಂತಂದ್ರೆ ಸೊಲೊಮೋನ್ ಮಾಡಿದಂತ ಪಾಪದ ನಿಮಿತ್ತವಾಗಿ ದೇವರು ಅವ್ರ ಮಕ್ಕಳನ್ನ ಏನ್ ಮಾಡ್ತಾ ಅಲ್ಲಿ ಪನಿಷ್ ಮಾಡೋದೇ ಶುರು ಮಾಡ್ತಾರೆ. ಅಲ್ಲಿ ಏನಾಯ್ತು ಅಲ್ಲಿ ಸ್ಟಾರ್ಟ್ ಆಯ್ತು ನೋಡಿಂತೀನಿ. ಫಸ್ಟ್ ಕಿಂಗ್ಸ್ 11th chapter 11 and 12 verse ಓದಿಂತೀನಿ. ಮೊದಲನೇ ಅರಸು 11ನೇ ಅಧ್ಯಾಯ 11 ಮತ್ತೆ 12
ಅವನು ಮೇಲೆ ಕೋಪಗೊಂಡು ಅವನಿಗೆ ನೀನು ಈ ಪ್ರಕಾರ ಮಾಡಿ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ದೇವತೆಗೆ ಕೊಡುವೆನು. ಆದರೂ ನಾನು ನಿನ್ನ ತಂದೆಯಾದ ದಾವಿದನನ್ನು ನೆನೆಸಿ ನಿನ್ನನ್ನು ನಿನ್ನ ಕಾಲದಲ್ಲಿ ಇದನ್ನು ಮಾಡುವ
ನೋಡ್ರಿ ನಿನ್ನ ಕಾಲದಲ್ಲಿ ಏನ್ ಮಾಡೋದಿಲ್ಲಂತೆ ಮಾಡೋದಿಲ್ವಂತೆ. ಆಮೇಲೆ
ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು
ಆಗ್ಬಿಡಿ ಅಂತ ಹೇಳ್ತಾರೆ. ನಿನ್ನ ಮಗನ ಕೈದಲ್ಲಿ ತಗೊಂತೀನಿ ಅಂತ ಹೇಳ್ಬೇಕಾರೆ ದೇವರು ಸೊಲೊಮೋನ್ ಮಾಡಿದಂತ ಪಾಪದಿಂದ ಯಾವಾಗ ಅಂತ ಕೌಂಟ್ ಮಾಡಕ್ ಶುರು ಮಾಡಿದ್ರು. ಅವನ್ ಮಾಡಿದ ಪಾಪನ ಅವನ್ ಕಾಲದಲ್ಲೇ ಕೌಂಟ್ ಮಾಡಕ್ ಶುರು ಮಾಡಿಲ್ಲ. ಯಾವಾಗ ಅವ್ನ್ ಸತ್ತೋಗಿದ ನಂತರ ಅವ್ನ್ ಮಕ್ಳು ಬಂದ್ರು ಅವತ್ತಿನ ಏನ್ ಮಾಡ್ತೀನಿ ನಾನು ಇವ್ರ ಅಧರ್ಮಗಳನ್ನ ಕೌಂಟ್ ಮಾಡಕ್ ಶುರು ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿಂದ ಹಿಡ್ದು ಜೆಡಿಕೆಯ ಒಂದು 9ನೇ ವರ್ಷದವರೆಗೆ ಎಷ್ಟು ವರ್ಷ 390 ವರ್ಷಗಳು ಅಂತ ಹೇಳ್ತಾರೆ. ಇವಾಗ ನಮ್ಗೆ ರಾಜರುಗಳ ಕಾಲ ಎಷ್ಟು ಅಂತ ನಮಗೆ ಕ್ಲಿಯರ್ ಆಗುತ್ತೆ. ಏನಂದ್ರೆ 513 ವರ್ಷ ಅಂತಂದ್ಬಿಟ್ಟು ಅಲ್ವಾ. ಈ 513 ವರ್ಷದಲ್ಲಿ ಮೊದಲು ಏನ್ ಮಾಡಿದಾನೆ ಸೌಲು 40 ವರ್ಷ ಆಳ್ವಿಕೆ ಮಾಡಿದ್ದಾನೆ. ಇದಾಗಿದ ನಂತರ ದಾವಿದು 40 ವರ್ಷ ಆಳ್ವಿಕೆ ಮಾಡಿದ್ದಾನೆ. ಇದಾಗಿದ ನಂತರ ಸೊಲೊಮೋನ್ 40 ವರ್ಷ ಆಳ್ವಿಕೆ ಮಾಡಿದಾನೆ. ಸೊ ಒಟ್ಟು ಎಷ್ಟಾಯ್ತು ಅಂದ್ರೆ 120 ವರ್ಷ ಏನಾಯ್ತು ಅಲ್ಲಿ ಅಲ್ಲಿ ಆಳ್ವಿಕೆ ಮಾಡಿದಾಯ್ತು. ಸೊಲೊಮೋನ್ ಯಾವಾಗ ಸತ್ತನೋ ಅಲ್ಲಿ ಏನಾಯ್ತು ಈ ಒಂದು ಪಾಪದ ಎಣಿಕೆ ಶುರು ಆಯ್ತು. ಅದು ಎಷ್ಟು ವರ್ಷ ಅಂತೆ 390 ವರ್ಷಗಳು ನೋಡಿ. 120 + 90 390 ಎಷ್ಟಾಯ್ತು 120 + 390 = 510 ಕರೆಕ್ಟ್ ಆಗಿ ಬಂತು ನೋಡಿ. 510 ವರ್ಷ 3 ವರ್ಷ ಆಗಿರ್ತಾರೆ ರಾಜ್ಯ ಮುತ್ತಿಗೆ ಹಾಕಲ್ಪಟ್ಟಿರ್ತಾರೆ. ಟೋಟಲ್ ಎಷ್ಟಾಯ್ತು 513 ನೋಡಿ ಎಷ್ಟು ಕ್ಲಿಯರ್ ಆಗಿ ಬಂತು. ನೋಡ್ಬೇಕಾದ್ರೆ ರಾಜ್ಯಗಳ ಕಾಲದಲ್ಲಿ ಏನಿಲ್ಲ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಅದೇ ನೋಡ್ಬೇಕಾದ್ರೆ ಕರ್ತನಲ್ಲಿಬ್ರೆ ನೆಕ್ಸ್ಟ್ ಪಾಯಿಂಟ್ ಇರೋದ್ ನೋಡ್ಬೇಕಾದ್ರೆ ದ ಪೀರಿಯಡ್ ಆಫ್ ಡೆಸೋಲೇಷನ್. ಕೆಲವು ಜನ ಹೇಳ್ತಾರೆ ಅಂದ್ರೆ 70 ಇಯರ್ಸ್ ಇಸ್ ನಾಟ್ ಅ ಪೀರಿಯಡ್ ಆಫ್ ಡೆಸೋಲೇಷನ್ ಬಟ್ ಇಟ್ ಈಸ್ ಎ ಪೀರಿಯಡ್ ಆಫ್ ಕ್ಯಾಪ್ಟಿವಿಟಿ ಅಂಡ್ ದಟ್ ಟು ಇಟ್ ಇಸ್ ನಾಟ್ ಆಫ್ 70 ಇಯರ್ಸ್ ಬಟ್ ರಾದರ್ ಇಟ್ ಇಸ್ ಎ ಪೀರಿಯಡ್ ಆಫ್ 52 ಇಯರ್ಸ್ ಅಂತ ಹೇಳ್ತಾರಲ್ವಾ. ಸರಿ ಬೈಲ್ ನನ್ನ ಎಕ್ಸಾಮ್ ನೋಡೋಣ ಅದು ಡೆಸೋಲೇಷನ್ ಅಥವಾ ಕ್ಯಾಪ್ಟಿವಿಟಿನ ಅಂತಂದ್ಬಿಟ್ಟು 2ನೇ ಪೂರ್ವಕಾಲ ವೃತ್ತಾಂತಕ್ಕೆ ಬನ್ನಿ. 2ನೇ ಪೂರ್ವಕಾಲ ವೃತ್ತಾಂತ ಕೊನೆಯ ಅಧ್ಯಾಯ ಲಾಸ್ಟ್ ಚಾಪ್ಟರ್ 36 2nd Chronicles 36th chapter
20-21-22
ಎರೆಮೀನ ಮುಖಾಂತರ ಹೇಳಿದಂತ ಮಾತು ನೆರವೇರ್ತಂತೆ. ಏನಪ್ಪ ಅದು?
ದೇಶವು ತನ್ನ ಸಫತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ಎಪ್ಪತ್ತು ವರ್ಷ ಆಳುತ್ತಿದ್ದ ಈ ಕಾಲದಲ್ಲಿ
ನೋಡ್ರಿ ಏನಂತ ಈ ಕಾಲ, ಏನಂತಪ್ಪ ಈ ಕಾಲ, ದೇಶ ಬಂದ್ಬಿಟ್ಟು 70 ವರ್ಷ ಏನ್ ಬಿದ್ದಿರೋದಂತಲ್ಲಿ ಸರಿ ಅಂತ ಹೇಳ್ತಾರ, 50 ವರ್ಷ ಅಂತ ಹೇಳ್ತಾ, ಎಷ್ಟಂತ ಹೇಳ್ತಾರೆ 70 ವರ್ಷ ಏನ್ ಹೇಳ್ತಾರೆ, ಆಳು ಬಿದ್ದಿರೋಂತ ಸಮಯ ಅಲ್ವಾ 70 ವರ್ಷ ಬಂದ್ಬಿಟ್ಟು ಎರಡು ಸಮಯ ಆಯ್ತು, ಆಳು ಬಿದ್ದಿರೋಂತ ಒಂದ್ ಸಮಯ ಅದು. ಆಮೇಲೆ ನೋಡಿ ಕಂಟಿನ್ಯೂ ಮಾಡಿ. ಆಮೇಲೆ 27 ವರ್ಷದಲ್ಲಿ ನೋಡ್ರಿ ಕರೆಕ್ಟ್ ಅಬ್ಸರ್ವ್ ಮಾಡಿ, ಎರೆಮೀನ್ ಹೇಳ್ತಾರಲ್ಲ ಮಾತು ಅದೆಲ್ಲಂತ ನೆರವೇರ್ತೋ ಕುರೇಸ್ ರಾಜನ ಮೊದಲನೇ ವರ್ಷದ ಆಳ್ವಿಕೆಯಲ್ಲಿ ಅಲ್ವರ. ನೋಡಿ ಏನಂತಾರೆ ಇಲ್ಲಿ, ಆ ಕರೆಕ್ಟ್ ಆಗಿ ಎರೆಮೀನ್ ಹೇಳಿದಂತ ಒಂದು 70 ವರ್ಷ ಡೆಸೋಲೇಷನ್ ಕರೆಕ್ಟ್ ಆಗಿ ಅಂತಲ್ಲಿ ಫುಲ್ಫಿಲ್ ಆಯ್ತು. ಯಾವಾಗ? ಕುರೇಸ್ ರಾಜನ ಮೊದಲನೇ ವರ್ಷದ ಆಳ್ವಿಕೆಯಲ್ಲಿ, ಫಸ್ಟ್ ಇಯರ್ ರೀನ್ ಆಫ್ ಸೈರಸ್. ಇದನ್ನ ನೀವು ಯಾವುದೇ ಹಿಸ್ಟ್ರಿ ಬುಕ್ ನೋಡಿ, ಸ್ಮಿತ್ ಡಿಕ್ಷನರಿ ಅಂತ ಬರ್ತಾರೆ, ಅದನ್ನು ತೆಗೆದು ನೋಡಿ ಕರೆಕ್ಟ್ ಆಗಿ ಏನ್ ಬರ್ತದೆ ಗೊತ್ತಾ, ಡೇಟು 536 BC ಅಂತ ಬರ್ತಾರೆ. ಅದನ್ನೇನ ನೋಡ್ಬೇಕಾದ್ರೆ ಕರ್ತಲ್ಲಿ ಬಿಟ್ಟರೆ ಈ ಒಂದು ಕ್ರೋನಾಲಜಿಯಲ್ಲಿ ಯಾವ್ದೇ ರೀತಿ ವ್ಯತ್ಯಾಸ ಇಲ್ಲ. ಅದೇ ನೋಡ್ಬೇಕಾದ್ರೆ ನಾವು ಮೊದಲು ನೋಡಿದಲ್ಲ ಏನ್ ಹೇಳ್ತಾರೆ 3 ಡಿಫ್ರೆನ್ಸಸ್ಗಳು, ಅದರಲ್ಲಿ ಯಾವ್ದೇ ರೀತಿ ಏನ್ ಬರೋದಿಲ್ಲ. ಒಂದು 100 ವರ್ಷ ವ್ಯತ್ಯಾಸನ ಬರೋದಿಲ್ಲ, 50 ವರ್ಷ ವ್ಯತ್ಯಾಸನ ಬರಲ್ಲ, ಅಥವಾ 18 ವರ್ಷನ ಬರೋದಿಲ್ಲ. ಲಾಸ್ಟ್ ಆಗಿರೋದು 1 ವರ್ಷ. ಅಂದ್ರೆ ಏನಂದ್ರೆ ಎಡಿಯಿಂದ ಹಿಡಿದು ಬಿಸಿ ಕ್ರಾಸ್ ಓವರ್ ಮಾಡ್ಬೇಕಾದ್ರೆ ಏನ್ ಬರ್ತಾರೆ, 1 ಇಯರ್ ಡಿಫ್ರೆನ್ಸ್ ಬರ್ತದೆ ಅಂದ್ಬಿಟ್ಟು ಕರ್ತಲ್ಲಿ ಬರೋದು. ಆಕ್ಚುಲಿ ಆ 1 ಇಯರ್ ಡಿಫ್ರೆನ್ಸ್ ಅಂದ್ಬಿಟ್ಟು ನಾವು ಕ್ರೋನಾಲಜಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಬರೋದಿಲ್ಲ. ಆ 1 ಇಯರ್ ಡಿಫ್ರೆನ್ಸ್ ಯಾವಾಗ ಬರ್ತದೆ ಅಂದ್ರೆ ಯಾರ್ದೋ ಒಬ್ರದ್ದು ವಯಸ್ಸು ನೋಡ್ಬೇಕಾದ್ರೆ ಬರ್ತದೆ. ಉದಾಹರಣೆ ನೋಡ್ಬೇಕಾದ್ರೆ ಇಲ್ಲಿ ಒಂದು ಹಾಕಿದ್ದೀನಿ ನೋಡಿ, ಇವಾಗ ಇಮ್ಯಾಜಿನ್ ಮಾಡಿ, ಒಂದು ಎಕ್ಸಾಂಪಲ್ ಹಾಕಿ ನೋಡಿ. ಇಮ್ಯಾಜಿನ್ ಮಾಡಿ, ನಾನು ಆಗಸ್ಟ್ 1 1946 ಹುಟ್ಟಿದ್ದೀನಿ ತಿಳ್ಕೊಳ್ಳಿ, ಮೇ 1 2006 ನನ್ಗೆ ಎಷ್ಟಿರ್ಬೇಕು ವಯಸ್ಸು, ನನ್ ವಯಸ್ಸು ಎಷ್ಟಿರ್ಬೇಕು ಯಾರಾದ್ರು ಕೇಳಿದ ಏನಂತೀನಿ ನಾನು ನೋಡಿ, 46 ಹಿಡಿದು 2006 ಎಷ್ಟು ವರ್ಷ, 60 ವರ್ಷ. ಆದ್ರೆ ವಯಸ್ಸು ಕೇಳಿದ್ರೆ ಏನ್ ಮಾಡ್ತೀರಿ, 60 ವರ್ಷ ಅಂತ ಹೇಳಲ್ಲ, 59 ಅಂತ ಏನ್ ಮಾಡ್ತೀರಲ್ಲಿ ಹೇಳ್ತೀರಿ. ಆಕ್ಚುಲಿ ನನ್ಗೆ 50 ವರ್ಷನೂ ಅಲ್ಲ ಸರ್, 59 ಅಲ್ಲ 60 ಅಲ್ಲ, ನನ್ನ ವಯಸ್ಸು ಹೆಚ್ಚಿಕೊತಾ 59 3/4 ಕರೆಕ್ಟ್ ಆಗಿ ಹೇಳ್ಬೇಕಾರೆ. ಅದು ಕೂಡ ಹೇಳ್ಬೇಕಾರೆ ಹೆಂಗ ಹೇಳ್ತೀರಿ, ಇದೇ ರೀತಿ ನೋಡ್ಬೇಕ್ರೆ ಈ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಲ್ಲಿ ಬರ್ತಾ ಅಂದ್ರೆ, ಬರೀ ಏಜ್ ಯಾರೋ ಒಬ್ರು ಏಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ ಏನ್ ಮಾಡ್ತಾರೆ ಅದು ಬರ್ತಾರೆ. ಅದೇ ನೋಡ್ಬೇಕ್ರೆ ಈ ಚಾರ್ಟ್ ಅಲ್ಲಿ ಅದೆಲ್ಲ ಅನೇಕ ಡೀಟೇಲ್ಸ್ಗಳಿದೆ, ನಮ್ಗೆ ಅದೆಲ್ಲ ಬೇಕಾಗಿಲ್ಲ ಸದ್ಯಕ್ಕೆ. ಅಲ್ವಾ ಕರ್ತಲ್ ಬೆಳೆದ್ ನೋಡ್ಬೇಕ್ರೆ ಏರ್ಸ್ ಕ್ರಿಸ್ತನ ಎರಡೇ ಬರ್ಬೇಕು ನೋಡ್ಬೇಕ್ರೆ, ಯಾವ್ದು ಹೇಳ್ತೀನಿಲ್ಲ, ಯಾವ್ದೇ ರೀತಿ ಒಂದು ವ್ಯತ್ಯಾಸ ಇಲ್ಲ ಕೊಟ್ಟಿರೋಂಥ ಒಂದು ಕ್ರೋನಾಲಜಿಯಲ್ಲಿ ಯಾವ್ದೇ ರೀತಿ ಒಂದು ನಾವು ಏನು ಮಾಡೋದು ದೋಷ ಲೋಪಗಳನ್ನ ಕಾಣೋದಿಲ್ಲ. ಅದೇ ಅಂದರೆ ಅದು ಪರ್ಫೆಕ್ಟ್ಲಿ ಎಸ್ಟಾಬ್ಲಿಷ್ಡ್ ಡೇಟ್ ಅಲ್ವರ. ಅದು ಮಾತ್ರ ಅಲ್ಲ ಕರ್ತಲ್ ಬಿಟ್ಟರೆ, ಇವಾಗ ನೋಡ್ಬೇಕು ಅನೇಕ ಒಂದು ವ್ಯತ್ಯಾಸಗಳು ನೋಡಿದ್ದೀನಿ ಅಂದರೆ, ಪರೋಷ ಎಫಿಫೇನಿಯಾ ಅಪೊಕಲಪ್ಸಿಸ್ ಎರಡು ಏನಾಗಿದೆ, ಮೂರು ಒಂದೇ ಆಗಿದೆ ಅಂತಂದ್ಬಿಟ್ಟು ಒಂದು ಅಭಿಪ್ರಾಯಗಳು ಅಲ್ವರ. ಇದ್ರ ಬಗ್ಗೆ ಒಂದು ಎಷ್ಟು ಒಂದು 10 ನಿಮಿಷ ಧ್ಯಾನ ಮಾಡ್ಬಿಡೋಣ. ಹಾಂ ನೋಡಿಂತೀನಿ, ಪರೋಷ ಬಗ್ಗೆ ಯಾಕೋಬ 5:7 ಜೇಮ್ಸ್ 5:7 ವರ್ಷ ನೋಡಿ. ಅಲ್ಲೋಡಿ ಸಭೆಗೆ ಏನ್ ಹೇಳ್ತಾರೆ, ಕರ್ತನು ಪ್ರತ್ಯಕ್ಷವಾಗುವ ತನಕ ನೀವೇನ್ ಮಾಡ್ರಿ ಅಂದ್ರೆ, ಇಲ್ಲಿ ಪ್ರತ್ಯಕ್ಷ ಅಂತ ಹೇಳ್ಬೇಕಾದ್ರೆ ಗ್ರೀಕ್ ವರ್ಡ್ ಪರೋಷ ಅಂತ ಬರ್ತಾರೆ. ಯೇಸು ಕ್ರಿಸ್ತನ ಪರೋಷವರೆಗೂ ಏನ್ ಮಾಡ್ರಿ ನೀವು ದೀರ್ಘ ಶಾಂತಿ ನೀಡ್ರಿ, ಯಾಕಂದ್ರೆ ಅವ್ರು ಬರೀ ತಕ್ಷಣ ನಿಮ್ಗೆ ಏನ್ ಮಾಡ್ತಾರೆ, ನಿಮ್ಗೆ ಬರೀ ತಕ್ಷಣ ರಿವಾರ್ಡ್ ಕೊಡ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಇದು ಪರೋಷ ಆಗಿದೆ ಅಂದ್ರೆ ಯೇಸು ಸಭೆಗೆ ಪುರಸ್ಕಾರ ಯಾವಾಗ ಕೊಡೋದು, ಪರೋಷಲ್ಲಿ ಕೊಡೋದು ಅಂತ ಹೇಳ್ತಾರೆ. ನೆಫಿಫೇನಿಯ ಬಗ್ಗೆ ಚೀತು 2:13 ವಚನ ಸ್ವಲ್ಪ ಜಲ್ದಿ ಓದ್ಬೇಕು ಅಂತ ಹೇಳ್ತೀನಿ ವಚನಗಳನ್ನ, ಯಾರು ತೆಗಿತಾರೋ ಓದ್ತಾ ಇರಿ. ನೋಡ್ರಿ ಸಭೆ ಏನಂತ ಎದುರು ನೋಡ್ತಾರೆ, ಅದು ಆತರ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇದಾರೆ. ಅಂದ್ರೆ ಎಫಿಫಿನ ಗ್ರೀಕ್ ಅಲ್ಲಿ ಬರುವಂತ ವಾರ್ತೆಯಲ್ಲಿ ಸಭೆ ಏನ್ ಎದುರು ನೋಡ್ತಾ ಇದಾರೆ, ಎಫಿಫಿನ ಎದುರು ನೋಡ್ತಾರಂತೆ. ಅಂದ್ರೆ ಸಭೆಗೆ ಬಂದ್ಬಿಟ್ಟು ಪರೋಕ್ಷ ಸ್ಟೇಜ್ ಅಲ್ಲೇ ಪುರಸ್ಕಾರ ಸಿಕ್ಕಿರ್ಬೇಕಾದ್ರೆ, ಅವ್ರಿಗೆ ರಿವಾರ್ಡ್ ಸಿಕ್ಕಿರ್ಬೇಕಾದ್ರೆ ಯಾಕೆ ಎಫಿಫಿನ ಸ್ಟೇಜ್ ಅಲ್ಲಿ ನೋಡ್ತಾ ಇರ್ಬೇಕು ಎದುರು ನೋಡ್ಬೇಕವ್ರು ಅಲ್ವರ, ಸಭೆ ಭೂಲೋಕದಲ್ಲಿ ಇರೋದಿಲ್ಲ ಅಂತ ಅರ್ಥ. ಹಂಗಿರ್ಬೇಕ್ರೆ ಅವ್ರು ಯಾಕಪ್ಪ ಎಫಿಫಿನ ಸ್ಟೇಜ್ ಅಲ್ಲಿ ಎದುರು ನೋಡ್ತಾ ಇದಾರೆ, ಇದೊಂದು ಪ್ರಶ್ನೆ. ಅಪೊಕಲಿಪ್ಸಿಸ್ ಬಗ್ಗೆ ನೋಡಿದ್ದೀನಿ, 1 ಪೇತ್ರ 1:13 ಮೊದಲನೇ ಪೇತ್ರ ಒಂದನೇ ಅಧ್ಯಾಯ ಹದಿಮೂರನೇ ವಚನ.
ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವತಂತ್ರರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ
ನೋಡ್ರಿ, ಯೇಸು ಕ್ರಿಸ್ತನ ಪ್ರತ್ಯಕ್ಷವಾಗುವಾಗ ನಿಮಗೆ ದೊರಕುವ ಭಾಗ್ಯ ಅಂತ ಹೇಳ್ತಾರೆ. ಇಲ್ಲಿ ಪ್ರತ್ಯಕ್ಷವಾಗುವಂತ ಒಂದು ಬರುವಂತ ವಾರ್ತೆ ಗ್ರೀಕ್ ಅಲ್ಲಿ ಅಪೋಕಲಪ್ಸಿಸ್. ಅಪೋಕಲಪ್ಸಿಸ್ ಸ್ಟೇಜ್ ಅಲ್ಲಿ ಯೇಸು ಕ್ರಿಸ್ತನ ಎದುರು ನೋಡ್ತಾ ಇದ್ದಾರಂತೆ ಸಭೆ. ಯಾಕೆ ಅವ್ರಿಗೆ ಏನ್ ಮಾಡ್ತಾರೆ, ರಿವಾರ್ಡ್ ಕೊಡ್ತಾರೆ ಅಂತಂದ್ಬಿಟ್ಟು. ರಿವಾರ್ಡ್ ಪರೋಕ್ಷ ಸ್ಟೇಜ್ ಅಲ್ಲಿ ಸಿಕ್ಕಿದ್ರೆ ಎಫ್ಎಫ್ಎನ್ ಆಗಿ ವೇಟ್ ಮಾಡ್ಬೇಕು? ಯಾಕೆ ಅಪೋಕಲಪ್ಸಿಸ್ ವೇಟ್ ಮಾಡ್ಬೇಕು? ಈ ಒಂದು ಪ್ರಶ್ನೆಯನ್ನ ಅನೇಕ ಜನಗಳು ಏನ್ ಹೇಳ್ತಾರೆ ಅಂದ್ರೆ, ಎಫ್ಎಫ್ಎನಿಯಾ ಪರೋಕ್ಷ ಅಪೋಕಲಪ್ಸಿಸ್ ಎಲ್ಲ ಒಂದೇ ಟೈಮ್ ಬಗ್ಗೆ ಹೇಳ್ತಿರೋದು, ಯಾವುದೇ ರೀತಿ ಸ್ಟೇಜ್ ಬಗ್ಗೆ ಏನ್ ಮಾಡ್ತಲ್ಲ ಹೇಳ್ತಲ್ಲ ಅಂತಂದ್ರೆ, ಯೇಸು ಕ್ರಿಸ್ತ ಬರೀ ತಕ್ಷಣ ಆಸ್ ಸೂನ್ ಆಸ್ ಇಟ್ ಕಮ್ಸ್ ಈಸ್ ಪ್ರೆಸೆನ್ಸ್ ಶಲ್ ಬಿ ಮೇಡ್ ನೋನ್, ಅಂಡ್ ಆಸ್ ಸೂನ್ ಆಸ್ ಇಸ್ ಪ್ರೆಸೆನ್ಸ್ ಇಸ್ ಮೇಡ್ ನೋನ್ ಈ ಶಲ್ ಶೈನ್ ಬ್ರೈಟ್ಲಿ ಅಂಡ್ ಈ ಶಲ್ ಬಿ ರಿವೀಲ್ಡ್ ಫಾರ್ ಎವ್ರಿಬಡಿ ಇನ್ ದ ಸೇಮ್ ಟೈಮ್, ಇನ್ ದ ಸೇಮ್ ಮೂಮೆಂಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಆದ್ರೆ ಕರ್ತನಲ್ಲಿ ಪ್ರಿಯರೇ, ನಾವು ಸ್ವಲ್ಪ ಧ್ಯಾನ ಇಟ್ಬಿಟ್ಟು ನೋಡ್ಬೇಕು ಆ ವಚನಗಳನ್ನ, ಸ್ವಲ್ಪ ಆಲೋಚನೆ ಮಾಡ್ಬೇಕು. ಅದೇ ಮಾಡೋಣ, ಇದಂತ ಒಂದು 5 ನಿಮಿಷದಲ್ಲಿ ಚಕ ತಕನ ಹೇಳೋಂತ ವಚನಗಳು ಓದ್ಬೇಕು ಅಂತ ಹೇಳ್ತೀವಿ. ಮುಖ್ಯ ನೋಡ್ಬೇಕ್ರೆ ಪರೋಶ ಅಂತ ಬಿಟ್ಟು ಗ್ರೀಕ್ ವಾರ್ತೆ, ಅದು ಗ್ರೀಕ್ ಅನ್ಕೊಂಡಲ್ಲಿ 3952 ಅಂತ ಬರ್ತಾರೆ. ಪರೋ ಓಶ ಅಂತ ಬರ್ತಾರೆ, ಪ್ಯಾರಾ ಓಶ ಅಂತ ಬರ್ತಾರೆ. ಪ್ಯಾರಾ ಅಂತಂದ್ರೆ ಗೊತ್ತಾ, ಬೀಯಿಂಗ್ ಅಂತಂದ್ಬಿಟ್ಟು, ಓಶ್ಯ ಅಂತಂದ್ರೆ ವಿತ್ ಅಂದ್ಬಿಟ್ಟು. ದಟ್ ಮೀನ್ಸ್ ಪ್ಯಾರೋಶ ಅಂತಂದ್ರೆ ಬೀಯಿಂಗ್ ವಿತ್ ಅಂತ. ಅಂದ್ರೆ ಎಲ್ಲಿ ನೋಡೋದು ಬೀಯಿಂಗ್ ವಿತ್ ಅಂದ್ರೆ ಏನು? ಉದಾಹರಣೆ ನೋಡಿ, ಬೀಯಿಂಗ್ ವಿತ್ ಫೆಲೋ ಡಿಸೈಪಲ್ಸ್ ವಿ ಕ್ಯಾನ್ ಡೆವಲಪ್ ಇಂಟು ಕ್ರೈಸ್ಟ್ ಲೈಕ್ನೆಸ್. ಅನ್ನೇ ಮೀನಿಂಗ್ ಜೊತೆಗಿರೋದ್ರಿಂದ, ಬರ್ತಾ ಇರೋದ್ರಿಂದ ಅಂತ ಅಲ್ಲ ಅಲ್ವಾ. ಅಂದ್ರೆ ಪರೋಶನೇ ಗೊತ್ತಾ, ಬಂದಾಗ್ಲೇನಾಗಿರೋದು ಪ್ರಸನ್ನತೆ ಇರೋದು ಅಂತ. ಇದು ಯೇಸು ಕ್ರಿಸ್ತನ ಹೇಳ್ತಾರೆ ಅಂತೀನಿ. ಮತ್ತೆ 24ನೇ ಅಧ್ಯಾಯ 37ನೇ ವಚನ ಒಬ್ರು ತೆಗೀರಿ, ಇನ್ನೊಬ್ರು ಏನ್ ಮಾಡಿ ಅಂದ್ರೆ ಲೂಕ 17:26 ತೆಗೀರಿ. ಮೊದಲು ಮತ್ತೆ ಓದ್ಬೇಕು ಅಂತ ಹೇಳ್ತೀನಿ, ಮತ್ತೆ 24:37, ಅನಂತರ ಲೂಕ 17:26. ನೋಡ್ರಿ, ಆಸ್ ಇಟ್ ವಾಸ್ ಇನ್ ದ ಡೇಸ್ ಆಫ್ ನೋವಾ, ಸೋ ಶಲ್ ಇಟ್ ಬಿ ಇನ್ ದ ಡೇಸ್ ಆಫ್ ದ ಕಮಿಂಗ್ ಆಫ್ ದ ಸನ್ ಆಫ್ ಮ್ಯಾನ್ ಅಂತ ಮ್ಯಾಥ್ಯು ಅಲ್ಲಿ ಬರ್ತಾರೆ. ಇವಾಗ ಲೂಕ್ ಅಲ್ಲಿ ಓದಿ ನೋಡೋಣ, ಅದೇ ವಾರ ಹೆಂಗ್ ಬರ್ತದೆ ಅಂತ. ನೋಡ್ರಿ, ಆಸ್ ಇಟ್ ವಾಸ್ ಇನ್ ದ ಡೇಸ್ ಆಫ್ ನೋವಾ, ಸೋ ಶಲ್ ಇಟ್ ಬಿ ಇನ್ ದ ಡೇಸ್ ಆಫ್ ಸನ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ. ಡೇಸ್ ಆಫ್ ಅಂತಂದ್ಬಿಟ್ರು ಅಲ್ಲಿ ಏನ್ ಹೇಳ್ತಾರೆ, ಅದೇ ವಾರ್ತೆಗೆ ಕಮಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಕಮಿಂಗ್ ಅಂದ್ರೆ ಮೀನಿಂಗ್ ಡೇಸ್ ಆಫ್ ಸನ್ ಆಫ್ ಮ್ಯಾನ್ ಅಂತಂದ್ಬಿಟ್ಟು, ಅಂದ್ರೆ ಡೇಸ್ ಆಫ್ ದ ಸನ್ ಆಫ್ ಮ್ಯಾನ್ ಏನ್ ಮೀನಿಂಗ್? ಅವಾಸ್ ಇಟ್ ಇನ್ ಡ್ಯೂರಿಂಗ್ ದ ಡೇಸ್ ಆಫ್ ನೋವಾ. ನೋವಾ ಪ್ರೆಸೆಂಟ್ ಡೇರ್ ಅಲ್ವರ, ನೋವಾ ಇದ್ನ ಇಲ್ಲ, ಇಲ್ಲ ಬರ್ತಾ ಇಲ್ಲ ದೂರದಲ್ಲಿ ಅಲ್ವರ. ಇದ್ದಾನೆ ಅದೇ ತರ ಯೇಸು ಕ್ರಿಸ್ತನ ದಿನಗಳಲ್ಲಿ ಅಂತಂದ್ರೆ, ಯೇಸು ಕ್ರಿಸ್ತನ ಆಗಿತ್ತಾರಲ್ಲಿ ಅಲ್ಲಿರ್ತಾರೆ ಅಲ್ವರ. ಅದನ್ನೇನ್ ಹೇಳೋದಲ್ಲಿ ಗ್ರೀಕ್ ವಾರ್ತೆ ಕಮಿಂಗ್ ಅಂತ ಹಾಕೋದು, ಹಂಗ ನೋಡ್ಬೇಕ್ರೆ ಕಮಿಂಗ್ ಅಂತ ಬರೋ ವಾರ್ತೆ ಪ್ರೆಸೆನ್ಸ್ ಅಂತ ಕ್ಲಿಯರ್ ಆಗಿ ನಾಗ್ತಾರೆ. ಪರೋಶ ನಮಗೆ ಕ್ಲಿಯರ್ ಬರುತ್ತೆ, ಅದು ನೋಡ್ಬೇಕು. ಎಫ್ಎಫ್ಎನ್ ಸ್ಟೇಜ್ಗೆ ಹೋಗಿ ನೋಡಿರಿ ಅಂತೀನಿ. ಎಫ್ಎಫ್ಎನಿಯಾ ಬಂದ್ಬಿಟ್ಟು ಗ್ರೀಕ್ ವಾರ್ತೆಲಿ 2015 ಅಂತ ಬರ್ತಾರೆ. ಇದು ಬೈಬಲ್ನಲ್ಲಿ 6 ಟೈಮ್ಸ್ ಬರ್ತಾರೆ. ಕೆಲವು ಜನಕ್ಕೆ ಏನು ಅಭಿಪ್ರಾಯ ಅಂತಂದ್ರೆ, ಪರೋಶ ಸ್ಟೇಜಲ್ಲೇ ಎಲ್ಲ ಸಭೆಗೆ ಏನು ಮಾಡ್ತಾರೆ, ಪುರಸ್ಕಾರಕ್ಕೆ ಹೋಗ್ಬಿಡ್ತಾರೆ. ಎಫ್ಎಫ್ಎನ್ ಸ್ಟೇಜಲ್ಲಿ ಸಭೆನೇ ಇರೋದಿಲ್ಲ ಅಂತಂದ್ಬಿಟ್ಟು. ಆಕ್ಚುಲಿ ಇದೊಂದು ಫಾಲ್ಸ್ ಒಂದು ಏನಂತಾರೆ, ಒಂದು ಸ್ಮಾಲ್ ಮಿಸ್ಟೇಕ್ ಅಂತ ಹೇಳ್ಬೋದು. ಆಕ್ಚುಲಿ ಎಫ್ಎಫ್ಎನ್ ಸ್ಟೇಜಲ್ಲಿ ಸಭೆ ಬದುಕಿರ್ತಾರೆ, ಸಭೆ ಕೊಡುವಂತ ರಕ್ತ ಸಾಕ್ಷಿ ಮುಖಾಂತರನೇ ಈ ಗ್ರೇಟ್ ಆಂಟಿಕ್ರೇಸ್ ಸಿಸ್ಟಮ್ ಏನ್ ಮಾಡೋದು, ಕೊಲಾಪ್ಸ್ ಮಾಡೋದು. ಸೆಕೆಂಡ್ ಥೆಸಲೋನಿಯನ್ಸ್ ಸೆಕೆಂಡ್ ಚಾಪ್ಟರ್ 8 ವರ್ಸ್ ಓದಿಂತೀನಿ. ಸೆಕೆಂಡ್ ಥೆಸಲೋನಿಯನ್ಸ್ ಸೆಕೆಂಡ್ ಚಾಪ್ಟರ್ 8 ವರ್ಸ್. ನೋಡ್ರಿ ಆಮೇಲೆ ನೋಡ್ರಿ, ಅಧರ್ಮ ಸ್ವರೂಪನು ಕಾಣ ಬರುವನು, ಯೇಸು ಕ್ರಿಸ್ತನ ಹೆಂಗಂತೆ ಅವನ ಕೊಲ್ಲುವುದು, ಬಾಯ ಉಸಿರಿಂದ ಏನ್ ಮಾಡ್ತಂತೆ ಕೊಲ್ಲುವರಂತೆ. ಆಮೇಲೆ ಜಲ್ದಿ ಓದ್ಬೇಕು ನೋಡ್ರಿ, ಪ್ರತ್ಯಕ್ಷತೆಯ ಪ್ರಕಾಶದಿಂದ ಏನ್ ಮಾಡ್ತಂತೆ ಅವರು, ಅಂದ್ರೆ ಪ್ರತ್ಯಕ್ಷತೆಯ ಪ್ರಕಾಶ ಅಂತ ಹೇಳ್ಬೇಕು. ದಟ್ ಇಸ್ ಕಾಲ್ಡ್ ಎಫಿಫೇನಿಯ. ಯೇಸು ಕ್ರಿಸ್ತ ಅಂದ್ಬಿಟ್ಟು ಹೆಂಗಂತೆ ಬಾಯ ಉಸಿರಿಂದ ಆತನ ಕೊಲ್ತಾರೆ, ಆಮೇಲೆ ಏನ್ ಮಾಡ್ತಾರಂತೆ ಅಲ್ಲಿ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಎಫಿಫೇನ ಏನ್ ಮಾಡ್ತಾರಂತೆ ಆತನನ್ನ. ಅದೇನಪ್ಪ ಯೇಸು ಕ್ರಿಸ್ತ ಯಾವಾಗಂತೆ ಅಂತ್ಯಕ್ರಿಸ್ತನ ಡಿಸ್ಟ್ರೈ ಮಾಡೋದು, ಎಫಿಫೇನ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರಂತೆ ಅಲ್ಲಿ ಅಂತ್ಯಕ್ರಿಸ್ತ ಸಿಸ್ಟಮ್ ಡಿಸ್ಟ್ರೈ ಮಾಡ್ತಾರೆ ಅಂತ ಹೇಳ್ತಾರೆ. ಹಂಗಂದ್ರೆ ಯೇಸು ಕ್ರಿಸ್ತ ಮಟ್ಟು ಎಫಿಫೇನ ಸ್ಟೇಜ್ ಮಟ್ಟು ಉಫ್ ಅಂತ ಓದ್ಬಿಡ್ತಾರ ಆಂಟಿಕ್ರಿಸ್ತನ ಚಿಕ್ಕ ಬೊಂಬೆನ ಬಿದೋಗ್ರ ಅದಕ್ಕೆ ಯೇಸು ಕ್ರಿಸ್ತ ಬಾಯಿನ ಉಪ್ಪು ಅಂತ ಉತ್ತರ ನೇಮಿನಿಗೋ, ಬಾಯ ಶಾಸ್ತ್ರದಿಂದ ಕೊಲ್ತಾರ ನೇಮಿನಿಗೋ. ವಾಕ್ಯ ಸತ್ಯನ ರಿವೀಲ್ ಮಾಡೋ ಮುಖಾಂತರ ಏನ್ ಬಿಡಿಸ್ತಾರೆ ಆಂಟಿಕರ್ ಸಿಸ್ಟಮ್ನ ಬ್ರೈಟ್ ಶೈನಿಂಗ್ ಎಫಿಫೇನ ಸ್ಟೇಜ್ ಅಲ್ಲಿ ಮಾಡ್ತಾರೆ. ಇದು ಮಾಡ್ತಾರೆ ನೋಡ್ಬೇಕಾದ್ರೆ ಲಾಸ್ಟ್ ಫಿಟ್ ಲಾಸ್ ಸೇಂಟ್ಸ್ ಕೊಡೋಂತ ರಕ್ತ ಸಾಕ್ಷಿ ಮುಖಾಂತರ ಈ ಜನಗಳಿಗೆ ಏನಾಗ್ಬಿಡ್ತಾರೆ, ಕ್ಲಿಯರ್ ಆಗಿ ಬ್ಯಾಬಿಲೋನ್ ಜನಗಳಿಗೆ ಬ್ಯಾಬಿಲೋನ್ ಮಾಡ್ತಿರೋ ಫುಲ್ ಮಿಸ್ಟೇಕ್ಸ್ ಜನಗಳಿಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತಾರೆ. ಆವಾಗ ಜನಗಳು ತಾನು ಮಾಡಿದಂತ ಮಿಸ್ಟೇಕ್ನ ರಿಯಲೈಸ್ ಮಾಡ್ಕೊಂಡು ಈ ಬ್ಯಾಬಿಲೋನ್ಗೆ ಎಷ್ಟು ದಿನ ಕೊಡ್ತಂತ ಸಪೋರ್ಟ್ನ ವಿಡ್ರಾ ಮಾಡ್ಬೇಕಾರೆ ಆಟೋಮೆಟಿಕ್ ಬ್ಯಾಬಿಲೋನ್ ಏನಾಗ್ಬಿಡ್ತಾರೆ, ಕೊಲಾಪ್ಸ್ ಆಗ್ಬಿಡ್ತಾರೆ. ಹೆಂಗೆ ನೋಡ್ಬೇಕಾರೆ ಹಳೆ ಕಾಲದಲ್ಲಿರುವಂತ ಬ್ಯಾಬಿಲೋನ್ ಸಿಟಿ ಯಾರ ಮೇಲೆ ಬಿಲ್ಡ್ ಆಗಿತ್ತು? ಯೂಫ್ರೇಟಿಸ್ ನದಿ ಮೇಲೆ ಕೂತಿತ್ತು. ಕೂರೆಸ್ ರಾಜ ಬಂದ್ಬಿಟ್ಟು ಬ್ಯಾಬಿಲೋನ್ ಸಿಟಿನ ಹೆಂಗ್ ಹೊಡಿತಾನೆ, ಆ ಯೂಫ್ರೇಟಿಸ್ ನದಿನ ಏನ್ ಮಾಡ್ಬಿಡ್ತಾನೆ, ಡೈವರ್ಟ್ ಮಾಡಿಬಿಟ್ಬಿಡ್ತಾನೆ. ಡೈವರ್ಟ್ ಮಾಡಿಬಿಟ್ಟಿದ ತಕ್ಷಣ ಆಟೋಮೆಟಿಕ್ ಆಗಿರುತ್ತೆ ಬ್ಯಾಬಿಲೋನ್ನ ಕ್ಲೀನಾಗಿ ಡಿಸ್ಟ್ರೈ ಮಾಡ್ಬಿಡ್ತಾರೆ. ಇದೇ ರೀತಿ ಆಂಟಿಟಿಪಿಕಲ್ ಸೈರಸ್ ಕಿಂಗ್ ಆಫ್ ದ ಈಸ್ಟ್ ಏನಂತ ನೀತಿ ಸೂರ್ಯನಾಗಿ ಬರುವಂತ ಯೇಸು ಪ್ರಭು ಏನ್ ಮಾಡ್ತಂತೆ, ಇದೇ ರೀತಿ ಬ್ಯಾಬಿಲಾನ್ ಸಿಸ್ಟಮ್ ಅಲ್ಲಿ ಡಿಸೈಡ್ ಮಾಡ್ತಾ ನೋಡಿತೀನಿ. ಪ್ರಕಟಣೆ ನೋಡಿತೀನಿ, ಪ್ರಕಟಣೆ 16:12, ಪ್ರಕಟಣೆ 16:12. ನೋಡ್ರಿ, ಯೂಫ್ರೆಟಿಸ್ ನದಿ ಮೇಲೆ ಉಯ್ಯಲು ಏನಾಯ್ತದೆ, ನೀರು ಹಿಂಗ ಹೋಗ್ಬಿಡ್ತದೆ. ಇಲ್ಲೇನಪ್ಪ ಪ್ರಕಟಣೆ ಪುಸ್ತಕದಲ್ಲಿ ಯೂಫ್ರೆಟಿಸ್ ಬಂದ್ಬಿಡುತ್ತೆ ಅಲ್ವರ. ಆಮೇಲೆ ನೋಡಿಂತೀನಿ, ನೋಡ್ರಿ ಮೂಡನ ದಿಕ್ಕಿನ ಬರುವಂತ ರಾಜನಿಗೆ ಏನಾಯ್ತಂತೆ ಇಲ್ಲಿ ಮಾರ್ಗವಾಯ್ತು. ಮೂಡನ ದಿಕ್ಕಲ್ಲಿ ಬರುವಂತ ರಾಜ ಯಾರು? ನೀತಿ ಸೂರ್ಯನಾಗಿಂತ ಯೇಸು ಪ್ರಭು. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಾರೆ ಕಂಪ್ಯಾರಿಸನ್. ಅದಕ್ಕೆ ಬೈಬಲ್ನಲ್ಲಿ ಈ ಕಂಸ ಸನ್ ಅಂತ ಹೇಳೋದು. ನೋಡ್ಬೇಕಾದ್ರೆ ನೀತಿ ಸೂರ್ಯ ಬರ್ಬೇಕಾದ್ರೆ ಏನ್ ಮಾಡ್ತಂತೆ ಅಲ್ಲಿ ಅವ್ರಿಗೆ ಮಾರ್ಗ ಹೆಂಗ್ ಮಾಡ್ಕೊಡ್ತಾರೆ? ನೀರ್ನ ಡೈವರ್ಟ್ ಮಾಡ್ಬಿಡ್ತಂದ್ರೆ ಯೂಫ್ರೆಟಿಸ್ ಅಂದ್ರೆ ಜನಗಳು ಅದಕ್ಕೆ ನೋಡ್ಬೇಕ್ರೆ ಆ ಜಾಣಸ್ತ್ರಿ ಯಾರ ಮೇಲೆ ಕೂತಾಳಂತೆ. ಆ ನೋಡ್ರ ಅಲ್ಲೇ ಕ್ಲಿಯರ್ ಆಗಿ ಬಿಡ್ತೀನಿ. ಜನ ಸಮೂಹದ ಮೇಲೆ ಕೂತಿರೋಂತ ಜಾಣಸ್ತ್ರಿ, ಆ ಜಾಣಸ್ತ್ರಿನ ಏನ್ ಬಿಡ್ತಾವ ಒಂದ್ ಕಾಲದಲ್ಲಿ ಜನಗಳು ಅವರೇ ತಳ್ಬಿಡ್ತಾರೆ ಅಂತಂದ್ರೆ ಸಪೋರ್ಟ್ ಕೊಡೋದು ವಿತ್ಡ್ರಾ ಮಾಡ್ಬಿಡ್ತಾರೆ ಅಲ್ವರ. ಅಟಾಮಿಕ್ ಸತ್ಯ ರಿಲೀಸ್ ಆಗ್ಬೇಕು ಅವ್ರಿಗೆ. ಅದು ಯಾವಾಗ ಅಂದ್ರೆ ಫೈನಲ್ ಸ್ಟೇಜಸ್ ಆಫ್ ಎಫಿಷಿಯನ್ಸಿ, ಈ ಫಿಟ್ನೆಸ್ ಅಂತ ಎಲ್ಲ ಗ್ಲೋರಿಫೈ ಆಗ್ಬೇಕಾದ್ರೆ ಅವ್ರು ಕೊಡೋಂಥ ವಿಟ್ನೆಸ್ ಮುಖಾಂತರ ಬ್ಯಾಬಲೋನ್ ಇರೋಂಥ ಗ್ರೇಟ್ ಮಿಡಿಯಲ್ ಕ್ಲಾಸ್ ಬಗ್ಗೆ ಏನಾಗ್ತದೆ ಅಲ್ಲಿ ಹೈ ಆಫ್ ಫೈನಾನ್ಸ್ ರಿಯಲೈಸ್ ಆಗ್ಬಿಟ್ಟೆ ಮಾಡ್ತಾರೆ. ಅವರೆಲ್ಲ ಸಪೋರ್ಟ್ ವಿತ್ಡ್ರಾ ಮಾಡ್ಬಿಡ್ತಾರೆ. ಅವಾಗ ಏನಾಗ್ತಾರೆ ಟೋಟಲ್ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಅವಾಗ ಎಲ್ಲ ಕಡೆ ಏನಂತಾರೆ ವೈಟ್ ಸ್ಪ್ರೆಡ್ ಆಗಿರ್ತಾರೆ ಲೋಕದಲ್ಲಿ. ಅದೇ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ರಿಲಿಜಿಯಸ್ ಸಿಸ್ಟಮ್ ಬಿಡೋದು ಏನಾಗ್ತಾರೆ, ಆ ಸಿಸ್ಟಮ್ ಟೋಟಲ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ದೇವರು ಕೊಲಾಪ್ಸ್ ಮಾಡ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ ಇದ್ರ ಮುಖಾಂತರ ಅಂತ್ಯಕ್ರಿಸ್ತ ಸಿಸ್ಟಮ್ ನಾಶ ಮಾಡ್ತಾರೆ. ಕರ್ತನಲ್ಲಿ ಬೈಬಲ್ ಒಂದು ಟೈಪ್ ಏನ್ ಟೈಪ್ ಇದೆ ಅಂದ್ರೆ ಎಲಿಜಾ ಮತ್ತೆ ಎಲಿಸಾ. ಎಲಿಜಾ ಏನ್ ಮಾಡ್ಬಿಡ್ತಾರೆ ಎತ್ಕೊಂಡ್ಬಿಡ್ತಾರೆ, ಎಲಿಸಾ ಏನ್ ಮಾಡ್ತಾರೆ ಅಲ್ಲೇ ಬಿಟ್ಬಿಡ್ತಾರೆ. ಅದ ಹೆಂಗ್ ಇಟ್ಕೊಂತಾರೆ ಸುಂಟ್ರ ಗಾಳಿ ಮುಖಾಂತರ ಏನ್ ಮಾಡ್ತಾರೆ ಎತ್ಕೊಂಡ್ಬಿಡ್ತಾರೆ ಅಂದ್ರೆ ಮೇಲೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಇಸ್ ಕಮಿಂಗ್ ದ ಚರ್ಚ್ ಅಲ್ ಬಿ ಗ್ಲೋರಿಫೈಡ್. ಇವ್ರ ಇಬ್ಬರನ್ನು ಏನ್ ಹೇಳ್ತಾರೆ ಭಾಗ ಮಾಡೋದಕ್ಕೆ, ಇಬ್ಬರನ್ನು ಸಪರೇಟ್ ಮಾಡೋದಕ್ಕೆ ಏನ್ ಬಂತಂತೆ ಅಲ್ಲಿ ಬೆಂಕಿಯ ರಥಗಳು ಆಮೇಲೆ ಕುದುರೆಗಳು ಬಂತದಂತ. ಬೈಬಲ್ ನೋಡ್ಬೇಕಾದ್ರೆ ಕುದುರೆಗಳು ನೋಡ್ಬೇಕಾದ್ರೆ ಬೋಧನೆಗಳು ಬೆಂಕಿಯ ಒಂದು ರಥಗಳು ಅಂತ ಹೇಳ್ಬೇಕಾದ್ರೆ ಹೀಟೆಡ್ ಡಾಕ್ಟ್ರಿನ್ಸ್ ಅಂದ್ರೆ ಅಮಂಗ್ ದ ಹೀಟೆಡ್ ಆರ್ಗನೈಸೇಷನ್ಸ್ ಅಲ್ವರ. ಮುಖ್ಯ ಮಾಡ್ಬೇಕಾದ್ರೆ ಹೆಲ್ಲು ಸೋಲು ಟ್ರೀಟಿ ಈ ಒಂದು ಡಿಬೇಟ್ ಅಲ್ಲಿರುವಂತ ಒಂದು ಮಾತುಗಳು ಏನ್ ಮಾಡ್ತಾರೆ ಗ್ರೇಟ್ ಮಿಡಲ್ ಕ್ಲಾಸ್ ಆಫ್ ಪೀಪಲ್ ಮತ್ತೆ ಲ್ಯಾಕ್ ಅಂಡ್ ಫಾರ್ಟಿ ಏನ್ ಮಾಡ್ತಾರೆ ಎರಡನ್ನೂ ಸಪರೇಟ್ ಮಾಡ್ತಾರೆ ಅಲ್ವರ. ಇವರು ಸತ್ಯಕ್ಕೆ ಏನ್ ಮಾಡ್ತಾರೆ ನಾವು ಮರಣ ಒಂದ್ರೂ ಸರಿ ನಾವೇನ್ ಮಾಡ್ತೀವಿ ಸತ್ಯಕ್ಕೆ ನಿಂತ್ಕೊಂತೀವಿ ಅಂತ ಹೇಳ್ಬೇಕಾರೆ ಆಂಟಿಕರ್ ಸಿಸ್ಟಮ್ ಎಷ್ಟು ಪರ್ಸಿಕ್ಯೂಷನ್ಸ್ ಕೊಟ್ಟರು ಕೂಡ ಸತ್ಯಕ್ಕೋಸ್ಕರ ನಿಂತ್ಕೊಂಡು ಆ ವಿಟ್ನೆಸ್ ಕೊಡೋದ್ ಮುಖಾಂತರ ತನ್ನ ಮರಣನ ಹೊಂತಾರೆ. ಅದೇ ಗ್ರೇಟ್ ಮಿಡಿಯೂಡ್ ಏನ್ ಮಾಡ್ತಾರೆ ಮರಣದ ಭಯದಿಂದ ಹಿಂದೆ ಓಡೋಗ್ತಾರೆ. ಆದ್ರೆ ಬ್ಯಾಬಲೋನ್ ಸಿಸ್ಟಮ್ನ ಬಿಡ್ಬೇಕಾದ್ರೆ ಏನಂತ ಹೇಳ್ತಾರೆ ಇವರು ಸತ್ಯ ಕೊಟ್ಟೋದು ಈ ತರ ಏನಪ್ಪ ಮರಣದವರೆಗೂ ನಂಬಿಕೆಸ್ತರಾಗಿದ್ದಾರಲ್ಲ ಈ ತರ ಅವ್ರಿಗೂ ಜೀವನ ಏನ್ ಹೇಳ್ತಾರೆ ಪ್ರಾಣ ಹೋದ್ರೂ ಸರಿ ನಾವು ಸತ್ಯನ ಮಾತ್ರ ಬಿಡಲ್ಲ ಅಂತ ಹೇಳ್ತಾರಲ್ಲ ಈ ಒಂದು ಸಾಕ್ಷಿ ಕೊಡೋದು ನೋಡ್ಬಿಟ್ಟು ಯಾರು ಕಣ್ತಾ ಇರ್ತಾರೆ. ಅವಾಗ ಬ್ಯಾಬಲೋನ್ ಇರೋಂತ ಒಂದು ದೊಡ್ಡ ಸಮೂಹಕ್ಕೆ ಏನಾಗ್ತಾರೆ ಅವಾಗ ಕಣ್ತಿರ್ರಿ ಅವ್ರು ಇಷ್ಟು ದಿನ ಮಾಡಿದಂತ ಮಿಸ್ಟೇಕ್ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಆ ಎಲಿಸ ಯಾವ ರೀತಿ ಇದು ಮೆಂಟಲ್ ತೊಗೊಂಡಾಗ ಏನ್ ಮಾಡ್ದ ಧೈರ್ಯದಿಂದ ಏನ್ ಮಾಡ್ದ ಎಲಿಜನ್ ಕೆಲಸನ ಕಂಟಿನ್ಯೂ ಮಾಡ್ದ. ಅದೇ ರೀತಿ ಏನ್ ಮಾಡ್ದೆ ಗ್ರೇಟ್ ಮಿಡಲ್ ಕ್ಲಾಸ್ ಬಿಟ್ಬಿಡು ಅವಾಗ ಸಪೋರ್ಟ್ ನಾವು ವಿತ್ಡ್ರಾ ಮಾಡಿದಾಗ ಆಟೋಮೆಟಿಕ್ ಆಗಿ ಏನಾಗ್ಬಿಡ್ತಾರೆ ಬ್ಯಾಬಲೋನ್ ಸಿಸ್ಟಮ್ ಕೊಲಾಸ್ ಬಿಡ್ತಾರೆ. ಅದಕ್ಕೆ ನೋಡ್ಬೇಕು ಕರ್ತನ ಪ್ರದೇಶ ಎಫ್ಇಫಿ ಸ್ಟೇಜ್ ಅಲ್ಲಿ ಕೂಡ ಇರ್ತಾರೆ ಸಭೆ ಇರ್ತಾರೆ. ಆ ಒಂದು ಸ್ಟೇಜಲ್ಲಿ ಏನಾಗ್ತಾರೆ ಸಭೆಗೆ ಎತ್ತಲ್ ಪಡ್ತಾರೆ ಅವನು ಕೂಡ ರಿವಾರ್ಡ್ ಸಿಗ್ತಾರೆ. ಈ ಒಂದು ಅಭಿಪ್ರಾಯನೇ ಮನಸ್ಸಲ್ಲಿ ಇಟ್ಕೊಂಡು ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ ಅಂದ್ರೆ 2 ತಿಮೋಥಿ 4:8 ನೋಡಿ 2 ತಿಮೋಥಿ 4:8 ನೋಡ್ರಿ ನೀತಿ ಉಳ್ಳಂತ ಒಂದು ಜೀವ ಮಲೆ ಏನಾಗಿದೆ ನನಗೆ ಸಿದ್ಧವಾಗಿದೆ. ಇದನ್ನ ಯಾರು ಕೊಡ್ತಾರಂತೆ? ನೀತಿ ಉಳ್ಳ ನ್ಯಾಯಾಧಿಪತಿ ನನ್ಗೆ ಕೊಡ್ತಾರಂತೆ. ಯಾವ ದಿನ? ಆ ದಿನದಲ್ಲಿ ಕೊಡ್ತಾರಂತೆ. ಅಂದ್ರೆ ಯೇಸು ಕ್ರಿಸ್ತನ ಸಾವಯಸಲ್ಲಿ ಸಭೆಗೆ ರಿವಾರ್ಡ್ ಕೊಟ್ಟಾಗ ನನ್ಗೆ ಏನ್ ಮಾಡ್ತಾರೆ ರಿವಾರ್ಡ್ ಕೊಡ್ತಾರೆ ನನಗ್ ಮಾತ್ರ ಅಲ್ವಂತೆ. ಆಮೇಲೆ ಅದೇ ಎಫ್ಇಫಿನ ನನಗ್ ಮಾತ್ರ ಅಲ್ಲ ಆತನ ಎಫ್ಇಫಿನ ಯಾರು ಪ್ರೀತಿ ಮಾಡ್ತಾರೋ ಅವ್ರಿಗೂ ಕೂಡ ಏನ್ ಮಾಡ್ತಾರೆ ಕೊಡ್ತಾರೆ ಅಂತ. ಈ ತಕ್ಷಣ ಕೆಲವು ಜನ ಹೇಳ್ಬಿಡ್ತಾರೆ ಅಂದ್ರೆ ಅಯ್ಯೋ ನಾ ಅಪೋಸ್ಟಲ್ ಪೌಲ್ ಯಾವಾಗ ಅಂತ ಕೊಟ್ಟಿದ್ ರಿವಾರ್ಡ್ ಎಫ್ಇಫಿನ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಏನಾಗ್ತಾರೆ ಅಪೋಸ್ಟಲ್ ಪೌಲ್ ಎಫ್ಇಫಿನ ಸ್ಟೇಜಲ್ಲಿ ಕೊಟ್ರ ಆ ದಿನದಲ್ಲಿ ಅಂತ ಹೇಳಿದ್ರೆ ಅಷ್ಟೇ ಹೊರತು ನಿಮಗೇನ್ ಕೊಡ್ತಾರೆ ಎಫ್ಇಫಿನ ನೋಡೋರಿಗೆ ಎಫ್ಇಫಿನ ಕೊಡ್ತಾರೆ ಬೇರೆಯವ್ರಿಗೆ ಏನ್ ಮಾಡ್ತಾರೆ ಆ ದಿನದಲ್ಲಿ ಕೊಡ್ತೇನೆ. ನೋಡ್ಬೇಕು ಕರ್ತನಲ್ಲಿ ದಿನ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನ್ಗೆ 1,000 ವರ್ಷ ಆತನ ಒಂದು ಭೂಲೋಕದಲ್ಲಿ 1,000 ವರ್ಷ ಆಳಿಕೆ ಮಾಡ್ಬೇಕಾದ್ರೆ ಸರಿ ಇಲ್ಲಿ ನೋಡ್ತೀನಿ ಆತನ ಒಂದು ಭೂಲೋಕದಲ್ಲಿ 1,000 ವರ್ಷ ಆಳಿಕೆ ಮಾಡ್ಬೇಕಾದ್ರೆ ಎಲ್ಲಾ ಸಭೆಗೆ ಒಂದೇ ಸೇರಿ ರಿವಾರ್ಡ್ ಕೊಡೋದಿಲ್ಲ. ಇದುವರೆಗೂ ನಿದ್ದೆ ಮಾಡಿರೋಂಥ ಸಂತ್ರಗಳಿಗೆ ಯೇಸು ಕ್ರಿಸ್ತನ್ ಎರಡು ಮಡಿಕೆ ಪುನರ್ತನ ಮಾಡಿದ ತಕ್ಷಣ ಆ ದಿನದಲ್ಲಿ ಏನ್ ಮಾಡ್ತಾರೆ ಮೊದಲು ಅವ್ರಿಗೆ ಪುರಸ್ಕಾರ ಕೊಡ್ತಾರೆ. ಅದು ಮಾತ್ರವಲ್ಲಂತೆ ಎಫ್ಇಫಿನ ಸ್ಟೇಜ್ವರೆಗೂ ಬದುಕಿ ಉಳಿದಿರೋಂಥ ಸಭೆಗೆ ಆತನ ಒಂದು ಎಫ್ಇಫಿನ ಎದುರು ನೋಡ್ತಾರಂತ ಭೂಲೋಕದ ಬದುಕಿನ ಸಭೆ ಕೂಡ ಏನ್ ಮಾಡ್ತಂತೆ ರಿವಾರ್ಡ್ ನ ಕೊಡ್ತಾರೆ ಅಂದ್ಬಿಟ್ಟು ಈ ಅಭಿಪ್ರಾಯದಲ್ಲಿ ಹೇಳೋದ್ ಹೊರತು ಎರಡು ಒಂದೇ ಸ್ಟೇಜ್ ಅಂತ ಮಾಡಲ್ಲ. ಆ ರೀತಿ ಅಭಿಪ್ರಾಯದಲ್ಲಿ ಹೇಳಲ್ಲ ಅಲ್ವಾ. ಅದಕ್ಕೆ ನೋಡ್ಬೇಕ್ರೆ ಎಫ್ಇಫಿನ ಸ್ಟೇಜ್ ಪರೋಕ್ಷ ಅಪೋಕಲಪ್ಸಿಸ್ ಏನಾಗಿದೆ ವ್ಯತ್ಯಾಸವಾಗಿದೆ. ಇನ್ನು ಕೊನೆಯ ಬಿದ್ದಂತ ಫೈನಲ್ ಸ್ಟೇಜ್ ನೋಡ್ಬೇಕ್ರೆ ಅಪೋಕಲಪ್ಸಿಸ್. ಅಪೋಕಲಪ್ಸಿಸ್ ಅಂತಂದ್ಬಿಟ್ಟು ಗ್ರೀಕ್ ವಾರ್ತೆ 602 ಸ್ಟ್ರಾಂಗ್ಸ್ ಕನ್ಕಾರ್ಡೆನ್ಸ್ ಅಲ್ಲಿ ಇದು ಬೈಬಲ್ನಲ್ಲಿ 18 ಸತಿ ಬರ್ತಾರೆ. ಇದಕ್ಕೆ ಕರಸ್ಪಾಂಡಿಂಗ್ ಆಗಿರೋಂಥ ಇನ್ನೊಂದು ವರ್ತು ಇನ್ನೊಂದು ಗ್ರೀಕ್ ವರ್ಡ್ ತಗೊಳ್ಬೇಕಾದ್ರೆ ಅಂದ್ರೆ ಅಪೋಕೊಲಾಪ್ಟೋ ಅಂತಂದ್ಬಿಟ್ಟು, ಗ್ರೀಕ್ 601 ಇದು ಬೈಬಲ್ ಅಲ್ಲಿ 26 ಟೈಮ್ಸ್ ಬರ್ತಾರೆ. ಅಪೋಕೊಲಾಪ್ಸಿಸ್ ಅಥವಾ ಅಪೋಕೊಲಾಪ್ಟೋ ಅಂತ ಏನ್ ಮೀನಿಂಗ್ ಅಂದ್ರೆ ಸಮಥಿಂಗ್ ವಿಚ್ ಇಸ್ ಹಿಡನ್ ಬಟ್ ನೌ ಕಮ್ ಟು ಲೈಟ್, ಅಂದ್ರೆ ರಿವೀಲ್ ಆಗಿರೋದು ಅಂತಂದ್ಬಿಟ್ಟು ಒಂದು ಅರ್ಥ. ಈ ಒಂದು ಅಪೋಕಲಿಪ್ಸಿಸ್ ಬಗ್ಗೆ ಒಂದು ವಚನ ಓದ್ಬಿಟ್ಟು ನಾವು ಇದು ಮಾಡೋಣ, ಹೇಳ್ತೀನಿ. ಮೊದಲನೇ ಪೇತ್ರ 1 ಅಧ್ಯಾಯ 13 ವಚನ ಓದಿ. ನೋಡ್ರಿ, ಯೇಸು ಕ್ರಿಸ್ತನು ಅಪೋಕಲಪ್ಟ ಆಗ್ಬೇಕಾದ್ರೆ, ಅದರ ಪ್ರತ್ಯಕ್ಷ ಅಂತ ಹೇಳ್ಬೇಕಾದ್ರೆ ಗ್ರೀಕ್ ಅಲ್ಲಿ ಅಪೋಕಲಪ್ಸಿಸ್, ಯೇಸು ಕ್ರಿಸ್ತನು ಅಪೋಕಲಪ್ಸಿಸ್ ಆಗ್ಬೇಕಾದ್ರೆ ನಿಮಗೆ ದೊರಕುವ ಭಾಗ್ಯದ ಮೇಲೆ ನೀವೇ ಮಾಡ್ರಿ ನಿರೀಕ್ಷೆ ಇಟ್ಟಿರಿ ಅಂತ ಹೇಳ್ತಾರೆ. ಇವಾಗ ಯೇಸು ಕ್ರಿಸ್ತು ಸದಗೆ ಯಾವ ರೀತಿ ಪ್ರತ್ಯಕ್ಷ ಆಗ್ತಾ ಇರ್ತಾರೆ? ಅದೇ ಥರ ಲೋಕ ಜನಗಳಿಗೆ ಆಗ್ತಾರ? ಕರ್ತನಲ್ಲಿ ಪ್ರೇರೆ ಸಭೆ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಹೆಂಗೆ ನೋಡ್ಬೋದು? ಮುಖಾಮುಖವಾಗಿ ಅಲ್ವರ, ಆತನ ಯಾವ ಪ್ರಭಾವದಲ್ಲಿದ್ದಾನೋ ಅದೇ ಪ್ರಭಾವದಲ್ಲಿ ಇವರು ಪಾಲ್ಗೊಂಡು ಅವಾಗ ಏನು ಮಾಡೋದು? ಯೇಸು ಕ್ರಿಸ್ತನ ಮುಖಾಮುಖವಾಗಿ ನೋಡ್ಬೋದು. ಅದೇ ಇದೇ ರೀತಿ ಲೋಕ ಜನ ನೋಡೋಕ್ಕೆ ಸಾಧ್ಯನಾ? ದೈವಿಕ ಸ್ವಭಾವದಲ್ಲಿರುವಂಥ ಯೇಸು ಪ್ರಭುನ ನೋಡೋದಕ್ಕೆ ಸಾಧ್ಯನಾ? ಕರ್ತನಲ್ಲಿ ಪ್ರೇರೆ ಲೋಕ ಜನಗಳ ಆತನ ನೋಡೋದೇ ಇಲ್ಲ, ಆದರೆ ಸಭೆ ಯಾವ ರೀತಿ ನೋಡ್ತಾರೆ? ಮರಣದವರೆಗೂ ನಂಬಿಕಸ್ತನಾಗಿರ ಕಾಣ್ತ ಮೊದಲನೇ ಪುನರ್ವರ್ತನದಲ್ಲಿ ಅವ್ರಿಗೆ ದೈವಿಕ ಸ್ವಭಾವ ಕೊಡ್ಬೇಕಾದ್ರೆ ಆ ಒಂದು ದೈವಿಕ ಸ್ವಭಾವದಲ್ಲಿ ಹಿಂಗ್ ಮಾಡ್ತಾರೆ ಯೇಸು ಕ್ರಿಸ್ತನ ಮುಖಾಮುಖವಾಗಿ ಏನ್ ಮಾಡ್ತಾರೆ ಅಲ್ಲಿ, ಆತನ ಪ್ರಭಾವದಲ್ಲೇ ಆತನ ಮಹಿಮೆ ಪ್ರಭಾವದಲ್ಲಿ ಒಂದೇ ಅವ್ರನ್ನೇ ಮಾಡ್ತಾರೆ ಮುಖಾಮುಖವಾಗಿ ಮಾಡ್ತಾರೆ ನೋಡ್ತಾರೆ ಹೊರತು ಲೋಕ ಜನಗಳೇ ಮಾಡೋದಿಲ್ಲ ಆತನ ನೋಡೋದಿಲ್ಲ ಅಂತೀನಿ. ಕೊಲೋಸಿಯರು 3:4 ವಚನ, ಕೊಲೋಸಿಯರು ಬರೆದಂತ ಪತ್ರಿಕೆ 3:4 ವಚನ. ನೋಡ್ರಿ ಎಷ್ಟು ಕ್ಲಿಯರ್ ಆಗಿದ್ದಾರಂತೆ, ಆತನ ಪ್ರತ್ಯಕ್ಷವಾಗ್ಬೇಕಾದ್ರೆ ನೀವು ಕೂಡ ಆತನೊಂದಿಗೆ ಭಯ ಅಂತಾರೆ ಮಹಿ ಅಲ್ಲಿತ್ತೆ ನೋಡ್ತೀರಾ ಅಂತ ಹೇಳ್ತಾರೆ. ಅದರ ವೆನ್ ಈ ಶಾಲ್ ಕಮ್ ಯು ಶಾಲ್ ಆಲ್ಸೋ ಸಿ ವೆನ್ ಯು ಆರ್ ಗ್ಲೋರಿಫೈಡ್ ವಿತ್ ಹಿಮ್ ಅಂತ ಹೇಳ್ತಾರೆ. ಅದರ ನೋಡ್ಬೇಕಾದ್ರೆ ಆತನ ಮಹಿಮೇಲೆ ಒಂದು ನಾವು ಏನ್ ಮಾಡಕ್ ಸಾಧ್ಯ ನೋಡೋದಕ್ಕೆ ಸಾಧ್ಯ ಹೊತ್ತು, ಅದು ಇದೇ ಕಂಡೀಷನಲ್ಲಿ ಲೋಕ ಜನಗಳು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯೇಸು ಪ್ರಭುನ ಹೇಳ್ತಾರೆ ನೋಡಿತೀನಿ, ಯೋಹಾನ 14:19, ಜಾನ್ 14:19. ನೋಡ್ರೆ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವೂ ಏನ್ ಮಾಡೋದಿಲ್ಲಂತೆ, ನನ್ನನ್ನು ನೋಡೋದಿಲ್ಲ ಅಂತಂದ್ಬಿಟ್ರು. ಯಾಕೆ ನೋಡೋದಿಲ್ಲ? ಇವ್ರು ಎಲ್ಲಿದ್ದಾರೆ? ಇವ್ರು ಇರೋದು ಪರಲೋಕದಲ್ಲಿ, ಅಮೆರಿಕಲ್ಲಿ ಇರೋಂಥ ಜಾನ್ ಭೂಷಣ್ ನೋಡಕ್ ಸಾಧ್ಯನಾ? ಹಂಗಿರ್ಬೇಕಾದ್ರೆ ಏನು ಕ್ರಿಸ್ತನ್ ಪರಲೋಕದಲ್ಲಿ ನೋಡಕ್ ಸಾಧ್ಯನಾ? ಹೇಳ್ತಾರಲ್ಲಿ ನೀವು ಲೋಕವು ಇನ್ನೊಂದು ಮುಂದೆ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತೆ. ಆಮೇಲೆ ನೀವು ನನ್ನ ನೋಡ್ತೀರಪ್ಪ, ಸಭೆ ಏನ್ ಮಾಡ್ತೀರಾ, ನನ್ನನ್ನು ನೋಡ್ತೀರಾ ಅಂತ ಹೇಳ್ತಾರೆ. ಯಾಕೆ ಅಂತೆ, ಹೆಂಗ್ ನೋಡ್ತಾರಂತೆ? ಏನ್ ಅರ್ಥ ಆಯ್ತು? ನಾನು ಯಾವ ರೀತಿ ಸತ್ತಿ ಮೊದಲೇ ಪುನರ್ವರ್ತನೆ ದೈವಿಕ ಸ್ವಭಾವದಲ್ಲಿ ಬದುಕಿರ್ತೀನೋ ಅದೇ ರೀತಿ ನೀವು ಬದುಕದಿಂದ ನೀವೇನ್ ಮಾಡ್ತೀರಾ, ನೋಡ್ತೀರಾ ಹೊರತು ಲೋಕ ಜನಗಳೇ ಮಾಡೋದಕ್ಕಲ್ಲ. ನನ್ನ ಖಂಡಿತವಾಗ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅಲ್ವಾರ. ಅದಕ್ಕೆ ಕರ್ತನ ಬಿಟ್ಟಿದ್ರೆ ಲೋಕದ ಜನಗಳು ಯಾವ ರೀತಿ ಯೇಸು ಕ್ರಿಸ್ತನ ನೋಡ್ತಾರೋ ಸಭೆ ಆ ಥರ ನೋಡೋದಿಲ್ಲ. ಸಭೆ ಏನು ಮಾಡ್ತಾರೆ? ಮುಖಾಮುಖವಾಗಿ ನೋಡ್ತಾರೆ ಅಲ್ವಾರ. ನೋಡಿರ್ತೀನಿ ಮೊದಲನೇ ಯೋಹಾನ ನೋಡಿರ್ತೀನಿ 3:2 ವಚನ, 1 John 3:2. ನೋಡ್ರೆ ಯಾರಂತ ಹೇಳ್ತಾರೆ, ಯೋಹಾನ ಹೇಳ್ತಾರೆ ಇವಾಗ ನಾವು ದೇವ್ರ ಮಕ್ಕಳಾಗಿದ್ದೀರಪ್ಪ, ನಾವು ಏನಾಗ್ತೀರಿ ಅಂದ್ಬಿಟ್ಟು ಯಾರು ಗೊತ್ತಿಲ್ವಂತೆ? ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವ್ರು ಯೇಸು ಪ್ರಭು ನೋಡಿಲ್ವಾ? ಇವ್ರು ನೋಡಿರ್ತಾನೆ ಪರಲೋಕಕ್ಕೆ ಹೋಗಂತ ಯೇಸು ಸ್ವಾಮಿ ನೋಡಿರ್ತಾನೆ ಹಂಗೆ ಮೇಘದಲ್ಲಿ ತಗೊಂಡೋಗ್ಬೇಕಾರೆ. ಅದೇ ಥರ ಯೇಸು ಪ್ರಭು ಬರೋಂಗಿದ್ದಿದ್ರೆ ಈ ಮಾತು ಯಾಕೆ ಹೇಳ್ಬೇಕಾಯ್ತು? ಏನು ಹೇಳ್ತಾರೆ, ನಾವು ಹೆಂಗಿರ್ತಾರೆ ಇವ್ರಿಗೆ ಗೊತ್ತಿಲ್ವಂತೆ. ಇವಾಗ ಯೇಸು ಪ್ರಭು ತರ ಇರಂಗಿದ್ದಿದ್ರೆ ಪರಲೋಕಕ್ಕೆ ಹೋದಲ್ಲ, ಅದೇ ಯೇಸು ಪ್ರಭು ತರ ಇರಂಗಿದ್ದಿದ್ರೆ ಇವ್ರು ಏನು ಮಾಡಿರೋರು, ನಾವು ಹೆಂಗಿರ್ತೀವಿ ನಮ್ಗೆ ಚೆನ್ನಾಗಿ ಗೊತ್ತು ಸ್ವಾಮಿ, ಆ ಪರಲೋಕ ಹೋಗುತ್ತೆ ನೋಡಿ ಯೇಸು ಸ್ವಾಮಿ. ಅದೇ ಥರ ನಾವು ಏನು ಮಾಡ್ತಾ ಇದ್ರೆ ನಾವು ಕೂಡ ಇರ್ತೀವಿ ಅಂತ ಹೇಳಿರೋರು. ಅದಕ್ಕೆ ಹೇಳಿದ ಅವರು ಯಾವ ರೀತಿ ಇಡ್ತಿರೋ ನಮಗೆ ಗೊತ್ತಿಲ್ವಂತೆ ಅಲ್ವರ. ಯಾಕಂದ್ರೆ ದೈವಿಕ ಸ್ವಭಾವ ಬಂದ್ಬಿಟ್ಟು ಅದೇ ಮಾಡಿಲ್ಲ, ಯಾವುದೇ ಮನುಷ್ಯನಿಗೆ ವ್ಯಕ್ತಪಡಿಸಿಲ್ಲ. ಅದೇ ನಾವು ಹೆಂಗಿರ್ತೀರೋ ಹಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಲೋಕ ಜನಗಳು ಮಾತ್ರ ಏನು ಮಾಡೋಕ್ಕೋಗಲ್ಲ ಅದ, ಅದನ್ನು ಆತ ನೋಡೋದಕ್ಕೆ ಸಾಧ್ಯ. ಅದಕ್ಕೆ ಅಪೋಸ್ಟ್ಲು ಪೇತ್ರ ಹೇಳ್ತಾರೆ ಈ ಅಪೋಕಲಿಪ್ಸಿಸ್ ಅಂತ ಬರ್ತಾವೆ ನೋಡಿ, ಸಭೆಯ ಸಂಬಂಧವಾಗಿ ಬರುವಂಥ ಒಂದು ಅಪೋಕಲಿಪ್ಸಿಸ್ ಮಾತುಗಳು ಬರೀ ಅಪೋಸ್ಟ್ಲು ಪೇತ್ರ ಹೇಳೋದು, ಅದು ಮೊದಲನೇ ಪತ್ರಿಕೆಯಲ್ಲಿ ಹೇಳ್ತಾರೆ. ಆ್ಯಕ್ಚುಲಿ ಇದು ಹೇಳ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಯೇಸು ಕ್ರಿಸ್ತನ ಮುಖಾಮುಖವಾಗಿ ಪ್ರತ್ಯಕ್ಷತೆ ಆಗೋದನ್ನ ನೀವು ಎದುರು ನೋಡ್ತಾ ಇದ್ದೀರಾ, ಅಲ್ಲಿವರೆಗೂ ನಿಮ್ಮ ನಿರೀಕ್ಷೆ ಮಾಡಿರಿ, ನೀವು ಇಟ್ಕೊಂಡಿರಿ ಅಲ್ಲಿವರೆಗೂ ನಿಮಗೆ ಏನಂತ ಫೇತ್ ಟ್ರಯಲ್ಸ್ನ ನೀವು ಪ್ಯೂರಿಫೈ ಮಾಡಬೇಕಾದ್ರೆ ಆ ಒಂದು ಸ್ಟೇಜು ಯೇಸು ಕ್ರಿಸ್ತ ಮುಖಾಮುಖವಾಗಿ ನೋಡೋವರೆಗೂ ಏನು ಮಾಡಿರಿ, ನೀವು ನಂಬಿಕಸ್ತರಾಗಿರಿ. ಅದಕ್ಕೆ ನಿಮ್ಗೆ ಕಷ್ಟ ಸಂಕಟ ಬರಬೇಕಾದ್ರೆ ಶೋಧನೆ ಹಾಕಿರ್ಬೇಕಾದ್ರೆ ನೀವೇ ಮಾಡಿರಿ, ಬೆಂಕಿ ಪುಟ್ಟಿಕಾಕ್ಬೇಕಾದ್ರೆ ನೀವೇ ಮಾಡಿರಿ, ಸಂತೋಷದ ಉಲ್ಲಾಸ ರೀ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಓದಿರ್ತೀನಿ ಮೊದಲನೇ ಪೇತ್ರ 1:13 ಓದ್ಬಿಡಿ ಜಲ್ಸಿರ. ನೋಡ್ರ ಅದ್ ಹೇಳೋದು ಅದೇ ಅಂತಾರೆ, ನಿಮ್ಗೆ ದೊರಕುವಂತ ಭಾಗ್ಯ ಏನಪ್ಪ, ಲೋಕಕ್ಕೆ ದೊರಕುವಂತ ಭಾಗ್ಯ ಅಲ್ಲ, ನಮ್ಗೆ ಕೊಡಂತ ಭಾಗ್ಯ ದೈವಿಕ ಸ್ವಭಾವದಲ್ಲಿ ಪಾಲ್ಗೊಳ್ಳಂತ ಕೊಡುವಂತ ಭಾಗ್ಯ. ಆ ಭಾಗ್ಯದ ಏನ್ ಮಾಡ್ರಿ, ನಿರೀಕ್ಷೆ ಇಟ್ಕೊಂಡ್ರೆ ನೀವೇ ಮಾಡ್ರಿ, ಓದಿ ಓಡಿ ಅಂತ ಹೇಳ್ತಾರೆ ನೋಡಿ. ಅಂದ್ರೆ 4:12 ಓದಿ.
ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡಿರಿ, ವಿಪರೀತವಾದ ಸಂಗತಿ ಸಂಭವಿಸಿದ್ದೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕೃಷ್ಣನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು
ಏನ್ ಮಾಡ್ತಾರೆ ಅಲ್ಲಿ, ನೀವು ಇವಾಗ ಸಂತೋಷ ಪಡ್ರಿ, ಯಾಕೆ ಆತನ ಪ್ರತ್ಯಕ್ಷವಾಗ್ಬೇಕಾದ್ರೆ ಅದನ್ನ ನೀವೇನ್ ಮಾಡ್ತೀರಾ, ಅವಾಗ ಪಾಲ್ಗೊಳ್ಳಬೇಕಾದ್ರೆ ಆತನ ಪ್ರಭಾವದಲ್ಲಿ ನೀವು ಏನಂತಾರೆ ಇರ್ಬೇಕಾದ್ರೆ ಅವಾಗೇನ್ ಮಾಡ್ತೀರಿ, ನೀವು ಖಂಡಿತ ಸಂತೋಷ ಪಡ್ತೀರಾ ಅಂತ ಮಿಟೇಳ್ತಾ ಬರ್ತೋ. ಅಪೋಕಲಪ್ಸಿಸ್ ಲೋಕಕ್ಕಾಗಂತ ಸ್ಟೇಜೇ ಬೇರೆ, ಅಂದ್ರೆ ಅದಕ್ಕಿಂತ ಮುಂಚೆ ಯಾರಿಗಾಗ್ಬಿಡ್ತದೆ, ಸಭೆಗೆ ಮುಖಾಮುಖವಾಗಿ ಕಾಣಿಸ್ಬೇಕು. ಅದೇ ನೋಡ್ಬೇಕಾರೆ ಇದನ್ನ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಾರ್ದು ಅಂದ್ರೆ, ಈ ಕನ್ಫ್ಯೂಸ್ ಮಾಡ್ಕೊಳಕ್ ಕಾಣಿದ್ರ ನಮ್ಗೆ ಮೂರು ವಾರ್ತೆಗಳು ಒಂದೇ ಅಂತ ಅನ್ಸ್ತಾರೆ. ಕರ್ತನ ಇಬ್ರೆ ಜಸ್ಟ್ ಯೋಚನೆ ಮಾಡಿ, ಈ ಮೂರು ಒಂದೇ ಆಗಿದ್ರೆ ಯಾಕೆ ಬೇರೆ ಗ್ರೀಕ್ ಓಡ್ತಾ ಇರ್ಲಿಲ್ವಾ, ಯಾಕೆ ಮೂರು ಗ್ರೀಕ್ ವಾರ್ತೆಗಳನ್ನ ಉಪಯೋಗಿಸಿದ್ರು? ಆಕ್ಚುಲಿ ಕಮಿಂಗ್ ಅಂತ ಅಂದ್ಬಿಟ್ಟು ಗ್ರೀಕಲ್ಲಿ ಎರ್ಕೋಮಾಯ ಅಂತ ಅಂದ್ಬಿಟ್ಟಿದೆ, ಅದನ್ನೇ ಉಪಯೋಗಿಸ್ಬೇಕಾಗಿತ್ತಲ್ಲ. ಯಾಕಪ್ಪ ಸ್ಪೆಷಲ್ ಆಗಿ ಗ್ರೀಕ್ ವಾರ್ತೆಗಳು ಸಪ್ರೇಟ್ ಅದು ಇಂಥ ಕನ್ಫ್ಯೂಸ್ ಆಗಿರೋಂಥ ಹಾಕಿದ್ರು? ಯಾಕಂತಂದ್ರೆ ಮೂರು ಬಂದ್ಬಿಟ್ಟು 3 different ಸ್ಟೇಜಸ್ ಅಂತ ಹೇಳ್ತಾರೆ, ಲಾಸ್ಟ್ ಸೆಕೆಂಡ್ ಪ್ರೆಸೆನ್ಸ್ ಅಲ್ವಾ, ಅಲ್ಲಿಂದ ಮೂರು ಬೇರೆ ಬೇರೆ ವಾರ್ತೆಗಳನ್ನ ಅವ್ರು ಉಪಯೋಗಿಸಿದ್ರು ಅಂದ್ರ. ಕೊನೆಯದಾಗಿ ಲೋಕ 17:30 ಬಿಡಿ, ಲೋಕ ಜನಗಳಿಗೆ ಯಾವ ರೀತಿ ಅಂತ ಯೇಸು ಕ್ರಿಸ್ತ ಪ್ರತ್ಯಕ್ಷ ಆಗೋದು. ಲೋಕ 17:29 ಓದಿ ಬಿಡ್ರಿ. ನೋಡಿದ್ರ ಏನ್ ಲೋಕ ಜನಗಳಿಗೆ ಯಾವ ರೀತಿ ಅಂತ ಪ್ರತ್ಯಕ್ಷ ಆಗೋದು, ಲೋತನ ದಿನದಲ್ಲಿ ಯಾವ ರೀತಿ ನಡೀತೋ ಅದೇ ರೀತಿ ಆಗ್ತಾರೆ ಅಂತ ಹೇಳ್ಬಿಟ್ಟು, ಈ ಒಂದ್ ಮೂಮೆಂಟ್ ಅಲ್ಲಿ ಲೋಕಕ್ಕೆ ಏನಾಗ್ತಾರೆ ಅಂತ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ ಅಂತ ಅಂದ್ಬಿಟ್ಟು, ಈ ಒಂದ್ ಮೂಮೆಂಟ್ ಅಲ್ಲಿ ಲೋಕಕ್ಕೆ ಏನಾಗುತ್ತೋ ಅಪೋಕಲಪ್ಸಿಸ್ ಆಗೋದು ಅಂತ ಅಂದ್ಬಿಟ್ಟು ಹೇಳೋದು. ಕರ್ತನಲ್ಲಿ ಪ್ರಿಯರೆ ಲೋತನ ಉದಾಹರಣೆ ಯಾಕೆ ಕೊಟ್ರ ಅಲ್ಲಿ, ಮೊದಲು ನೋವನ ಉದಾಹರಣೆ ಕೊಟ್ಬಿಟ್ಟು ಅನಂತರ ಏನ್ ಮಾಡ್ತಾರೆ ಲೋತನ ಒಂದು ಉದಾಹರಣೆ ಕೊಡ್ತಾರೆ. ಯಾಕೆ ಎರಡು ಉದಾಹರಣೆ ಕೊಟ್ರು, ಯಾಕೆ ನೋಡ್ಬೇಕಾದ್ರೆ ಲೋತ್ ಯಾರಿಗೆ ಚಾಯ್ ಆಗಿದ್ದಾನೆ, ಲೋತ್ ಏನ್ ಮಾಡ್ತಾನೆ ಅಬ್ರಾಹ್ಮಿನ ಒಂದು ಇವನು ನೆಫ್ಯೂ ಅಲ್ವರ, ಅವನು ಎಲ್ಲಿಗೆ ಹೋಗ್ತಾನೆ ಸೀದಾ ಸೋದಮ್ಮನ ಗಮನಕ್ಕೆ ಹೋಗ್ಬಿಡ್ತಾನೆ. ಅಬ್ರಾಹ್ಮಿನ ಸಪರೇಟ್ ಆಗ್ಬಿಟ್ಟು ಎಲ್ಲಿಗೆ ಹೋಗ್ಬಿಡ್ತಾನೆ, ಸೀದಾ ಸೋದಮ್ಮಗೆ ಹೋಗ್ಬಿಡ್ತಾನೆ ಅಲ್ವ. ಸೋದಮ್ಮನ ಏನ್ ಮಾಡ್ತಾನೆ, ಅವನು ವಾಸ ಮಾಡ್ತಾ ಇರ್ತಾನೆ ಅಲ್ವರ. ಸೋದಮ್ಮನ ಜನಗಳು ಎಷ್ಟು ಕೆಟ್ಟವರು ಅಂತ ಗೊತ್ತಿದ್ರೆ ಸರಿ ಅವ್ನು ಬಿಟ್ಟು ಬರ್ತಾನ, ಬಿಟ್ಟು ಬರೋದಿಲ್ಲ, ಅದು ಕಡೆ ಮಾಡ್ತಾನೆ ಅಲ್ಲೇ ಇರ್ತಾನೆ. ಕೊನೆಗೆ ಬರ್ಬೇಕಾರೆ ಏನಂತ ಲೋತ್ ಸೋದಮ್ಮನ ಬಿಟ್ಬಿಡ್ಬೇಕಾರೆ ಏನ್ ಎತ್ಕೊಂಡ್ಬಿಡ್ತಾನೆ, ಕೈನ ಏನ್ ಎತ್ಕೊಂಡ್ಬಿಡ್ತಾನೆ, ಏನ್ ಎತ್ಕೊಂಡ್ಬರೋದಿಲ್ಲ. ಕೊನೆಗೆ ಅವ್ರ ಹೆಂಡತಿನ ಕೂಡ ನೋಡ್ತಾನೆ ಕಳ್ಕೊಂಡ್ಬಿಡ್ತಾನೆ. ಅದೇ ರೀತಿ ನೋಡ್ಬೇಕಾರೆ ಸೋದಮ್ ಅಂದ್ರೆ Revelation 11:8 ಅಲ್ಲಿ ಬರ್ತದೆ, ಮನೇಲಿ ಹೋಗೋದಿ, ಅದು ಆಂಟಿಟಿಪಿಕಲ್ ಬ್ಯಾಬಿಲೋನ್. ಆಂಟಿಟಿಪಿಕಲ್ ಬ್ಯಾಬಿಲೋನ್ ಇರೋಂತ ಯಾರು, ಲೋತ್ ಕ್ಲಾಸ್ ಆಫ್ ಪೀಪಲ್ ಅಂದ್ರೆ ಗ್ರೇಟ್ ಮಲ್ಟಿಟ್ಯೂಡ್, ಅವ್ರು ಮಾಡ್ತಾ ದುಷ್ಟ ಕಾರ್ಯಗಳೆಲ್ಲ ಗುತ್ತಿಟ್ಕೊಂಡು ಸರಿ ಅವ್ರ ವಿರುದ್ಧವಾಗಿ ರಿವೋಲ್ಟ್ ಮಾಡಕ್ಕೆ ಧೈರ್ಯ ಇದ್ದಂತ ಜನಗಳು ಎಲ್ಲಿರ್ತಾರೆ, ಬ್ಯಾಬಿಲೋನ್ ಇರ್ತಾರೆ. ಎಲ್ಲಿವರೆಗೂ, ಇನ್ನೇನು ಫೈನಲ್ ಸ್ಟೇಜ್ ನಾಶ ಮಾಡ್ಬೇಕು ಅಲ್ಲಿವರೆಗೆ ಎಲ್ಲಿರ್ತಾರೆ, ಅವರು ಅಲ್ಲೇ ಇರ್ತಾರೆ. ಫೈನಲ್ ಸ್ಟೇಜ್ ನಾಶ ಮಾಡಂತ ಸಮಯದಲ್ಲಿ ದೇವ್ರೇ ಮಾಡ್ತಾರೆ ಕಮ್ ಔಟ್ ಆಫ್ ಅರ್ ಅಂತ ಅಂದ್ಬಿಟ್ಟು ಆ ಕಾಲ್ನ ಅವಾಗ ಏನ್ ಮಾಡ್ತಾರೆ ರಿಯಲೈಸ್ ಮಾಡ್ಕೊಂಡು ಅವ್ರು ಬಿಟ್ಟು ಬರೋಂತ ಸಮಯದಲ್ಲಿ ಆ ಬ್ಯಾಬಿಲೋನ್ ಏನ್ ಮಾಡ್ತಾರೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಅಗ್ನಿಯಲ್ಲಿ ಏನ್ ಮಾಡ್ತಾರೆ ನಾಶ ಮಾಡ್ತಾರಂತೆ. ಆ ಒಂದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಯೇಸು ಕ್ರಿಸ್ತ ಯಾರು ಕಾಣಿಸ್ಕೊಳ್ಳೋದು, ಲೋಕ ಜನಗಳೆಲ್ಲರೂ ಕ್ಲಿಯರ್ ಆಗಿ ಕಾಣಿಸ್ಕೊಂಡು ಅಂತೀವಿ. ಅದನ್ನ ಹೇಳ್ಕೊಂಡು ಅಂತೀನಿ ಲೋಕ 21:25-27 ನೋಡಿ, ಲೋಕ 21:25-27
ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು.
ಆಮೇಲೆ
ಆಕಾಶದ ಶಕ್ತಿಗಳು
ಕದಲುವುದು, ಆಕಾಶದ ಶಕ್ತಿಗಳು ಕದಲ್ತಾವಂತೆ. ಆಮೇಲೆ
ಮನುಷ್ಯರು ಭಯಪಡಿದವರಾಗಿ
ನೋಡ್ರಿ ಲೋಕಕ್ಕೆ ಏನು ಬರ್ತದ ಅಂತ ಅಂದ್ಬಿಟ್ಟು ಯಾರು ಅಂತಾರೆ ಮನುಷ್ಯರು ಎದುರು ನೋಡ್ತಾ ಇರ್ತಾರಂತೆ ಅಲ್ವರ. ಅಂದ್ರೆ ಭಯದಿಂದ ಅವರು ಇರ್ತಾರೆ, ಅಂದ್ರೆ ಇದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ನಡೆಯುವಂತ ಒಂದು ಸಿಚುವೇಶನ್ ಬಗ್ಗೆ ಹೇಳ್ತಾರೆ. ಆಮೇಲೆ ನೋಡ್ರಿ ಅಂತಾನೆ ಆ ಒಂದು ಮೂಮೆಂಟ್ ಅಲ್ಲಿ, ಆ ಒಂದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಯೇಸು ಕ್ರಿಸ್ತ ಅಂತಾರೆ ಆಕಾಶದಲ್ಲಿ ಏನ್ ಕಳ್ಸ್ತಾರೆ ಇನ್ವಿಸಿಬಲ್ ಆಗಿ ಹೇಳ್ತಾರೆ ಅವ್ರ ಪ್ರೆಸೆನ್ಸ್ ಏನಂತಾರೆ ಎಲ್ಲರಿಗೂ ಐ ಆಫ್ ಅಂಡರ್ಸ್ಟ್ಯಾಂಡ್ ಮುಖಾಂತರ ಅವ್ರಿಗೆ ತೆರೀತಾರೆ ಅಂದ್ರ ನೋಡಿತೀನಿ. 2 Thessalonians 1:7 ಓದ್ಬಿಡಿ ಮುಗಿಸ್ಬಿಡೋಣ. 2 Thessalonians 1:7-9
2 Thessalonians 1:7-9
ಯಾವಾಗ ಕೊಡುವನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವ ದೂತರಿಂದ ಕೂಲಿಗಳನ್ನು ಹಾಕಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ
ಪ್ರತ್ಯಕ್ಷ ಅಂತ ಬರ್ತಾ ನೋಡಿ, ಅದು ಕೂಡ ಅಪೋಕಲಿಪ್ಸಿಸ್. ಯೇಸು ಕ್ರಿಸ್ತು ಪರಲೋಕದಿಂದ ಆಕಾಶದ ಎಂತ ಪ್ರತ್ಯಕ್ಷಿತ ಆಗ್ತಾರಂತೆ. ಹೆಂಗಂತೆ? ಏನ್ ಬೆಂಕಿ? ಉರಿಯುವ ಬೆಂಕಿಯಿಂದ ನೋಡಿದ್ರ, ಲಿಟ್ರಲ್ ಬೆಂಕಿ ಅಲ್ಲ, ಎಂತ ಉರಿಯುವ ಬೆಂಕಿಯಿಂದ ಏನ್ ಮಾಡ್ತಾರೆ? ಎಂತ ಬೆಂಕಿ? ದೇವರ ಕೋಪಾಗ್ನಿ. ಆ ಲೋತನ ಹೆಂಗ್ ಸೋದಮನ್ ಗಮನ ಹೆಂಗ್ ಡಿಸ್ಟ್ರೈ ಮಾಡಿದ್ರು? ಬೆಂಕಿಯಿಂದ ಡಿಸ್ಟ್ರೈ ಮಾಡಿದ್ರು. ಅದೇ ರೀತಿ ನೋಡ್ಬೇಕು, ಲೋತನ ಅಂತ ಸಮಯದಲ್ಲಿ ಕರೆದು ಬಿಟ್ರು. ಅದೇ ರೀತಿ ಈ ಆಂಟಿ ಟಿಪಿಕಲ್ ಬ್ಯಾಬಲನ್ ಏನ್ ಮಾಡ್ತಾರೆ? ತನ್ನ ಒಂದು ಕೋಪಾಗ್ನಿಂದ ನಾಶ ಮಾಡ್ತಾರೆ. ಆ ಒಂದ್ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾರೆ? ಲೋತನ ಎಸ್ಕೇಪ್ ಆಗ್ಬಿಡ್ತಾರಂತೆ. ನೋಡಿ ಅಂತೀನಿ, ಆಮೇಲೆ ಕಂಟಿನ್ಯೂ ಮಾಡಿ ಅಂತೀನಿ. ನೋಡ್ರ ಏನಂತೆ, ಸುವಾರ್ತೆನ ಅರಿದವರು ದೇವ್ರ ಮಾತಿನ ಕೇಳಿದ್ರು ಯಾರು ಬ್ಯಾಬಿಲಾನ್ ಸಿಸ್ಟಮ್ಗೆ, ಅವಾಗ ಏನ್ ಮಾಡ್ತಾರೆ? ಅವಾಗ ರಿವಾರ್ಡ್ ಕೊಡ್ತಾರೆ. ಈ ಒಂದು ಅಲಕ್ ಅಪೊಕಲಿಪ್ಸಿಸ್ ಅಲ್ಲಿ ಯಾರಿಗೆ ರಿವೀಲ್ ಆಗೋದು? ಲೋಕ ಜನಗಳಿಗೆ ರಿವೀಲ್ ಆಗೋದು ಹೊರತು ಇದೇ ರೀತಿ ನಮಗೆ ರಿವೀಲ್ ಆಗ್ತಾರೆ. ಹೇಳ್ತಾರಲ್ಲ ಮಹಿಮೆಯಲ್ಲಿ ಏನ್ ಮಾಡ್ತಾರೆ? ಮುಖಾಮುಖವಾಗಿ ಸಭೆ ನೋಡೋದೇ ಬೇರೆ, ಲೋಕ ಜನಗಳಿಗೆ ಕಾಣಿಸ್ಕೊಳೋದೇ ಬೇರೆ. ಅದಕ್ಕೆ ಕರ್ತನಲ್ಲಿ ನೋಡ್ಬೇಕಾದ್ರೆ ಅಪೊಕಲಿಪ್ಸಿಸ್ ಇದೆಲ್ಲ ಏನ್ ಹೇಳ್ತಾರೆ? ಅದು ದಟ್ ಇಸ್ ನಾಟ್ ಏನ್ತಾರೆ, ಸ್ಪೀಕಿಂಗ್ ಆಫ್ ದ ಸೇಮ್ ಇವೆಂಟ್ ಅಲ್ವ, ಸೇಮ್ ಇವೆಂಟ್ ಆಗಿದೆ ಸರಿ. ಅಂದ್ರೆ ಡಿಫ್ರೆಂಟ್ ಸ್ಟೇಜಸ್ಗಳಿದೆ ಅಲ್ವ, ಹಂಗೇನೆ ಇದ್ದಿದ್ರೆ ಒಂದೇ ವಾರ ಹೇಳ್ಬೋದು ಆಯ್ತಲ್ಲ. ಅದ್ರ ನೋಡಿ ಅಂತೀನಿ, ಇವಾಗ ಅಪೊಕಲಿಪ್ಸಿಸ್, ಎಫಿಫೇನಿಯಾ, ಆಮೇಲೆ ಪರವಶ ಒಂದೇ ಆಗಿದ್ರೆ ಯಾಕೆ ಯೇಸು ಕ್ರಿಸ್ತ ಹೇಳ್ಬೇಕಾರೋ ನಂಬಿಕಸ್ತನೋ ಮತ್ತೆ ವಿವೇಕ ಉಳ್ಳಂತ ಆಳ ಯಾರು ಅವನೇನ್ ಮಾಡ್ತಾನಂತೆ? ತಕ್ಕ ತಕ್ಕ ಸಮೀಕ್ಷೆ ಏನ್ ಮಾಡ್ತಂತೆ ಅಲ್ಲಿ, ಸೂಕ್ತ ಸಮೀಕ್ಷೆ ಏನ್ ಕೊಡ್ತಂತೆ ಅಲ್ಲಿ? ಅವ್ನ ಯಾಕಪ್ಪ ಕೊಡ್ಬೇಕು? ಯೇಸು ಕ್ರಿಸ್ತ ಬಂದ ತಕ್ಷಣ ಸಭೆ ಜೊತೆಗೆ ಹೋಗಂಗಿದ್ರೆ ಯಾಕೆ ಆಹಾರ ಕೊಡಕ್ಕೆ ಇವನ್ನ ನೇಮಿಸ್ಬೇಕು? ಊಟ ತಿನ್ನಕ್ಕೆ ಯಾರು ಇಲ್ಲ ಅಂತಂದ್ರೆ ಅಡಿಗೆ ಮಾಡೋದೇ ನೇಮಿಸ್ಬೇಕು ಅಲ್ಲಿ, ಹೌದಲ್ವರ? ಅದೇನಂತ ಅರ್ಥ, ಯೇಸು ಕ್ರಿಸ್ತ ಬರ್ಬೇಕಾದ್ರೆ ಬುಲತ್ ಸಭೆ ಇರ್ತಾರೆ, ಅವ್ರಿಗೆ ಪ್ಯೂರಿಫಿಕೇಶನ್ ಆಗ್ತಾರೆ, ಸ್ಲೋ ಆಗಿ ಏನಾಗ್ತದೆ ಅವರು ಒಬ್ಬೊಬ್ಬರೇ ಎತ್ತಲ್ ಪಡ್ತಾರೆ ಅಂದ್ಬಿಟ್ಟು ನಮ್ಗೆ ಏನಂತಾರೆ, ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅದಕ್ಕೆ ನೋಡ್ಬೇಕ್ರೆ ಲಾಸ್ಟ್ ಒಂದು ವರ್ಷ ನೋಡ್ಬಿಡಿ, ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ಥರ್ಡ್ ವರ್ಸಿನ ಓದ್ಕೊಂಬನಿ. ನೋಡ್ರಿ ಕೊನೆಯ ದಿವಸದಲ್ಲಿ ಯಾರು ಬರ್ತಾರಂತೆ ಅಲ್ಲಿ? ಬಂದ್ಬಿಟ್ಟು ಏನ್ ಹೇಳ್ತಾರಂತೆ ಅಲ್ಲಿ? ವಾಟ್ ಇಸ್ ಹ್ಯಾಪನ್ ಟು ದಾಟ್ಸ್ ಪ್ರೆಸೆನ್ಸ್. ನೋಡಿ ಎಷ್ಟು ಚೆನ್ನಾಗಿತ್ತು ನೋಡಿ, ಅದು ಪರೋಕ್ಷನೇ ಬರೋದಲ್ಲಿ. ಏನ್ ಕೇಳ್ತಿರ್ತಾರೆ? ಏನಪ್ಪ ಎಲ್ಲಪ್ಪ ಆಗ್ಬಿಟ್ಟಿದ್ದೆ ಪರೋಕ್ಷ ಹೇಳ್ತಿರಲ್ಲ, ಏನು ನಮ್ಮ ತಾತನ ಕಾಲದಿಂದ ಹಂಗೆ ಐತೆ ಅಂದ್ಬಿಟ್ಟು ನೋಡಿ ಅದೇ ಮಾತು ಹೇಳ್ತಾರೆ ನೋಡಿ ಅಲ್ಲೇ. ನೋಡ್ರ ಲೋಕದ ಕಂಡೀಷನ್ ನೋಡ್ಬೇಕು, ನಮ್ಗೆ ಮನ್ಸಲ್ಲಿ ಏನ್ ಬರ್ತದೆ ಅದೇ ಪ್ರಶ್ನೆ ಬರ್ತದೆ ನೋಡಿ. ಬೈಬಲ್ ಅಲ್ಲಿ ಹಾಕ್ಬಿಟ್ಟವ್ರೆ, ಅವ್ರು ಬಂದು ಏನ್ ಹೇಳ್ತಾರಂತೆ, ನಮ್ ತಾತನ ಕಾಲದಿಂದ ನಡೀತೈತಲ್ಲ ಹಂಗೆ ನಡೀತೈತಲ್ಲಪ್ಪ 130 ವರ್ಷ ಆಗ್ಬಿಡ್ತು ಅಂತ ಹೇಳ್ತಿರಲ್ಲ, ಎಲ್ಲಾಗ್ಬಿಟೈತೆ ಹಂಗೆ ನಡೀತಾ ಇದೆಯಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಕುಚು ಅಧಿಕಾರವ್ರು ಬಂದು ಹೇಳ್ತಾರಂತೆ, ಆದ್ರೆ ಅವ್ರು ಏನ್ ಮಾಡ್ತಾರಂತೆ? ಓದಿ ಓದಿ ಸಂಗತಿಯನ್ನು ತಿಳಿದರು ಬೇಕೆಂದು ಮರೆತು ಬಿಡ್ತಾರಂತೆ. ಏನಪ್ಪ ಸಂಗತಿ ಓದಿ?
ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಕಿ ನೀರಿನಿಂದ ಆಧಾರ ಹೊಂದಿರುವಲ್ಲಿ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ
ನಾಶ ಆಗ್ಬಿಡ್ತಾ ಮತ್ತೆ ಜನಗಳು ಮರ್ತಾ ಬಿಡ್ತಾರಂತೆ. ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ, ನೋವನ್ ಕಾಲದಲ್ಲಿ ಜಡಪಲ್ಲೇ ನಾಶ ಆಯ್ತು. ನೋವ ಆರ್ಕಲ್ ಹೋಗ್ಬಿಟ್ಟ ಅಲ್ವಾ, ಆರ್ಕಲ್ ಹೋಗ್ಬಿಟ್ಟು ಯಾರು ಡೋರ್ ಲಾಕ್ ಮಾಡಿದ್ದು? ದೇವ್ರ ಲಾಕ್ ಮಾಡ್ಬಿಟ್ರೆ ಯಾಕೆ ಅಪ್ಪಿ ತಪ್ಪಿ ಇವ್ರು ಲಾಕ್ ಮಾಡಿದ್ರೆ ಇವ್ರು ಹೊರಡ್ ಬಂದ್ಬಿಡಿರೋ ಗೊತ್ತಾ ಅಲ್ವಾ? ನೋಡಿ ಲಾಕ್ ಮಾಡ್ಕೊಂಡ್ರ, ಲಾಕ್ ಮಾಡ್ಕೊಂಡು ದಿನಾನೇ ಮಳೆ ಬಂದ್ಬಿಡ್ತಾ? ಎಷ್ಟು ದಿನ ಮಳೆ ಬರ್ಲಿಲ್ಲ? ಏನ್ ವ್ಯವಸ್ಥೆ ಮಾಡ್ತೀರಾ? 7 ದಿನ ಮಳೆನೇ ಇಲ್ಲ ಅಲ್ವಾ? ಇಮ್ಯಾಜಿನ್ ಮಾಡಿ, ಬೋಟ್ ಒಳಗೆ ಹೋಗ್ಬಿಟ್ಟವ್ರು ಆರ್ಕ ಒಳಗಡೆ 7 ದಿನ ಮಳೆ ಇಲ್ಲ ಅಂತಂದ್ರೆ ಜನಗಳು ಬಂದು ಎಷ್ಟು ಸೀಟ್ಲೆ ಮಾಡಿರ್ಬೇಕು, ಎಷ್ಟು ರೇಟ್ ಇರ್ಬೇಕು, ಕುಚೋದಕ್ಕಾರ ಬಂದು ಏನೇನು ಇರ್ಬೇಕು ಅಲ್ಲಿ? ಇದೇ ತರ ಹೇಳ್ತಾರೆ, ಏನಪ್ಪ ನಮ್ಮ ತಾತನ ಕಾಲದಿಂದ ಐತೆ ಮಳೆನೇ ನೋಡಿಲ್ಲ, ನೀವೇನು ಹೊತ್ತಾಗ ಮಳೆ ಬರ್ತಾರೆ ಅಂತ ಹೇಳ್ತಿಲ್ಲ ಅಂತ ಹೇಳಿರ್ಬೇಕು. ಹೇಳ್ತಾರ ಇಲ್ಲ ಅದೇ ಮರ್ತು ಬಿಡಿದ್ದೀರಾ ಅಂತ ಏನ್ ಮಾಡ್ತಾರಂತಲ್ಲಿ ಹೇಳ್ತಾರಂತೆ ಅಲ್ವಾ? ಕರ್ತನಲ್ಲಿ ಪ್ರಿಯರೆ, ನೋವನ್ಗೆ ಎಷ್ಟು ಮೆಂಟಲ್ ಟಾರ್ಚರ್ ಇರ್ಬೇಕು. 6 ಡೇಸ್ ವೇಟ್ ಮಾಡ್ತಾರೆ ಅವ್ನು, ಹೇಳಿ ಬರ್ತಾ ಕಿಟಕಿ ತೆಗೆದು ಹೇಳ್ತಾರೆ, ಏ ಬರ್ತಾರೆ ಹೋಗ್ರಪ್ಪ, ಬರ್ತಾರೆ ಹೋಗ್ತಾರಪ್ಪ ಅಂತ. 7ನೇ ದಿನ ಬಂದೇ ಬರ್ತಾರೆ ನೋಡ್ರಿ ಅಂತ ಹೇಳ್ತಾರೆ ಮೋಸ್ಟ್ಲಿ ಅವ್ನು ವಿಶ್ವಾಸದಿಂದ. 7ನೇ ದಿನ ಬೆಳಗ್ಗೆ ಬರೀತಾರೆ, ಬೆಳಗ್ಗೆ 6 ಗಂಟೆಗೆ ಅಟೆಂಡೆನ್ಸ್ ಹಾಕ್ಬಿಡ್ತಾರೆ, ಎಲ್ಲಿ ಸ್ವಾಮಿ ಮಳೆ ಅಂತಂದ್ಬಿಟ್ಟು ಅಲ್ವಾ? ಆಮೇಲೆ ಮಧ್ಯಾಹ್ನ ಬಂದಿರ್ತಾರೆ ಸಾಯಂಕಾಲ 6 ಗಂಟೆಗೆ. ಇಮ್ಯಾಜಿನ್ ಮಾಡಿ, ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ರಾತ್ರಿ 11 ಗಂಟೆವರೆಗೂ ಮಳೆ ಬಂದಿರಲ್ಲ. ಮೋಸ್ಟ್ಲಿ ಸೈನ್ಸೇ ನೋಡ್ತಿರಲ್ಲ, ಲಾಸ್ಟ್ ಫ್ರ್ಯಾಕ್ಷನ್ ಆಫ್ ಅ ಮೂಮೆಂಟ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ನೋವನ್ ಹೆಂಗಿರ್ಬೇಕು ಟ್ರಯಲ್. ಇಮ್ಯಾಜಿನ್ ಮಾಡಿ, ಲಾಸ್ಟ್ ಮೂಮೆಂಟ್ವರೆಗೂ ಮಳೆ ಬಂದಿಲ್ಲ ಅಂದ್ರೆ 7 ಡೇಸ್ ಅದೇನ್ ರೆಪ್ರೆಸೆಂಟ್ ಮಾಡ್ತಾರೆ? 7 ಪೀರಿಯಡ್ಸ್ ಆಫ್ ದ ಗಾಸ್ಪಲ್ ಚರ್ಚ್ ಅಲ್ಲಿ ನಾವು ಎಲ್ಲಿರ್ಬೇಕು? ಆರ್ಕ್ ಆಫ್ ದ ಕವನೆಂಟ್ ಆಫ್ ಬ್ಯಾಪ್ಟಿಸಮ್ ಆಫ್ ಕ್ರೈಸ್ಟ್ ಅಲ್ಲೇ ಇರಬೇಕು. ಎಲ್ಲಿವರೆಗೂ? ಲಾಸ್ಟ್ ಮೂಮೆಂಟ್, ಸೆವೆಂತ್ ಡೇ ಲಾಸ್ಟ್ ಮೂಮೆಂಟ್ ವರ್ಗ ಸಭೆ ಕಂಪ್ಲೀಟ್ ಆಗೋರು ಇರಬೇಕು. ನಮ್ಮ ಕೆಲಸ ಅದೇ ಕೊಟ್ಟಿರೋದು ಅಲ್ವಾ? ಆ ಒಂದು ಮೂಮೆಂಟ್ ಅಲ್ಲಿ ಏನಾಗ್ತಾರೆ, ಖಂಡಿತವಾಗೂ ಬಂದೇ ಬರ್ತಾರೆ. ತಡವಾದ್ರೂ ಸರಿ ಏನಾಗ್ತಾರೆ, ದೇವ್ರ ಯೋಜನೆ ಖಂಡಿತವಾಗೂ ಫುಲ್ಫಿಲ್ ಆಗಿ ಆಗ್ತಾರೆ. ಅದಕ್ಕೆ ಕರ್ತನಲ್ಲಿ ಇಟ್ಟಿದ್ದಾರೆ. ತಡವಾದ್ರೂ ಸರಿ ನಾವೆಲ್ಲ ಏನು ಮಾಡೋಣ, ನಿರೀಕ್ಷೆಯಿಂದ ಇತ್ತಿ ಅದನ್ನ ಎದುರು ನೋಡೋಣ. ದೇವ್ರ ವಾಸಿಗಳನ್ನ ಆಶೀರ್ವದಿಸಲಿ ಕೇಳ್ಕೊತೀನಿ. ಅದೇ ರೀತಿ ಅವಕಾಶ ಮಾಡಿಕೊಟ್ಟಿರೋಂಥ ಒಂದು ನಮ್ಮ ಮಂಗಳೂರು ಕನ್ವೆನ್ಷನ್ ಕಮಿಟಿಯವ್ರಿಗೂ ನಾನು ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೀನಿ.